கணநிலையம் பஜிம்பிரமாயாக ஜகதக தகனஞ்ச வாசவீசோனும் முனிகுல திலகஞ்ச பூர்ணபோதம் குருமபி பரமம் குருஞ்சமே வந்தே. தேவம் நாராயணம் நத்வா சர்வ தோஷ விவர்த்திதம் பரிபூர்ணம் குருஞ்சான் கீதார்த்தம் வச்சாமி லேசதஃ. அர்ஜுன உவாச, ஏ சாஸ்திரவிதி முசிருஜ்ய யஜந்தே ஸ்ரத்தயான்விதாஹ தேஷாம் நிஷ்டாது கா கிருஷ்ண சத்வமஹோ ரஜஸ்தமஹா. ஏ சாஸ்திரவிதிம் உத்ஸ்ருஜ்ய யஜந்தே ஸ்ரத்தயா அன்விதாஹ தேஷாம் நிஷ்டாது கா கிருஷ்ண சத்வம் ஆஹோ ரஜஹ தமஹா. கிருஷ்ணா கிருஷ்ணா, ஏ யாரோ சாஸ்திரவிதி முசுருஜ்ய, சாஸ்திரவிதி என்று தெரியதே, ஸ்ரத்தையான்விதாக யஜந்தே, கேவல ஸ்ரத்தையிந்த கூடியதவராகி யஜ்ஞவன்னு மாட்டாரோ, தேஷாம் நிஷ்டாத்துக்கா அவர நிஷ்ட எந்தது, சத்வம் ஆஹோ ரஜஸ்தமஹ, ஆஹோ அந்தரே அசவா அந்த அர்த்தம், சத்வவோ ராஜசவோ தாமசவோ, சாத்விகவோ ராஜசவோ தாமசவோ, இஷ்டத்து ஹேளிதேனோ, யாரு சாஸ்திரவிதியன்னு தெரிதரு கூட அதனை உல்லங்கிசிபிட்டு தப்பாகி நடித்தாரல்ல அவரு கத்தியேனு அந்த அசுரரு அந்த ஹேளிபிட்டு. இன்னொந்து கும்பிதே, சாஸ்திரவிதி முசுருஜ்ய, இதுக்கெல்லாம் உள்ளூர் தப்பர்த்த படுத்துபிடித்தார், இது அதே அர்த்தமே பரித்தார், இல்லை கூட ஆச்சார் எடுத்தார், ரிப்புடேஷன் ஆகிட்டு உஸ்ருஜ்ய அந்த அஜ்ஞாத்வா, தெரியதே ஏன் மாட்டாரல்ல அவரு கத்தியேன், சாஸ்திரவிதி விதான கொத்தில்ல அவருக்கு, அவன் ஏனோ ஒரு நம்பிக்கையந்தான் மாட்டாரு, ஆகிதிர அவர் ஸ்வரூப எந்தது சாத்விகர தாமசனோ அர்த்த, அது எஸ்ட் இம்பார்ட்டன்ட் கொஸ்டின் இது, அதுக்கு யாவதுக்கு அல்ல நம்பிக்கை இது, நம்பிக்கை இது, நம்பிக்கையிலே மூணு விதா, அதில் தாத்விகரோ ராஜசனோ தாமசனோ, முந்து பரத்தனு டீட்டெயிலாக எடுத்தார், குணபேதான் பிரபஞ்சயதி அனேன அத்தியாயேனா, ஈ அத்தியாயத்திந்த குணபேதான் பிரபஞ்சயதி, குணபேதான் அந்த சாத் ஸ்வரூபர குணங்கள், இவு ஹதினாட்டனே அத்தியாயத்தில் ஹேளிதெல்ல பிரகிருதிய குணங்கள், இல்லை ஹேளோதல்ல ஸ்வரூபர குணங்கள், அதுக்கு முன் பெறுத்த சாஸ்திரவிதி முத்ருஜ்ய அஜ்ஞாத்வா ஏவா, அஜ்ஞாத்வா தெரியதேனே, விட்டு விட்டோம் தர்த்தால வேத கிருஷ்ணோ அதிகந்தவியா சரஹசோஹி த்விஜன்மனா விதி ருசுருஷ்டோஹி தைஹி, அவர் எந்தவரு அந்தரே வேத அத்தியனவனு மாடபேக்கு, வேதத்தின் சர்மவனு தெளிபேக்கு, உபனிஷத்தன் ஓதுபேக்கு, இது யாவது கொத்தில்ல அவருக்கு, தீரா எஷ்டோ ஜன இல்லை நம்மளி எஷ்டு ஜன இல்லை, ஒத்து ஏனேனோ கொத்தில்லவரு இருந்தார், அவரு கத்தி ஏன் ஹாக்கிதரே எந்த பிரச்சனை ஆகி, ஏனோ ஒன்று நம்பிக்கை அந்தே அவருக்கு, ஏனும் நம்பிக்கை இட்டுக்கொண்டுட்டிருந்தாரே, சாஸ்திரஜான ஏனும் இல்லை, அவர் கத்தி எந்தது, இது விசுருஷ்டோஹி விதிஹி உசுருஷ்டோஹி தைஹி, சாஸ்திர ஓதில்ல அல்ல, ஓதுபேக்குன்னு கொத்தில்ல ஸ்தித்தியில் இருந்தார், இவ்வளோ சாஸ்திர எல்லாம் பண்டித்தரிக அஷ்டே, நமக்கெல்லாம் ஏன் சம்பந்த இல்லை அந்த பாவனை, எஷ்டு ஜனக்கு இல்லை இவத்தோ தந்தாவே, இது இவருக்கு ஏகாட்சி அவருக்கு எல்லாம் அவருக்கு நமக்கு ஏனும் சம்பந்தமே இல்லைன்னு தெளிக்கொண்டுட்டு அவருக்கு திருவழி அது அவனே தெளிக்கோபேக்கொண்ட திருவழிக்கே இல்லை, திருது மாடபேக்கொண்ட திருவழிக்கனும் இல்லை, அவர் கத்தி ஏனும் நம்பிக்கை மாத்திரம் இதே அவருக்கு, நம்பிக்கை இல்லாத மனுஷர்களுக்கு சாத்தியம் இல்லை, ஏனோ நம்பிக்கை இட்டுக்கொண்டிருத்தானே, அவன் நம்பிக்கையை கத்தி ஏனும் சாத்தியக்கனோ ராஜசனோ தாமசனோ, அத்தியாயார்த்தமாக குணேதி குணபேதான் பிரபஞ்சேனேன அத்தியாயேனா, ஒட்டு அத்தியாயத சாராம்சம் இது, குணநிமித்தாக ஸ்ரத்தாதீனாம் பேதாக, அவர ஸ்வரூபத குணங்களுக்கு தக்கந்த ஸ்ரத்தைகளும் ஹாகே இருக்கு, வெரி இம்பார்ட்டன்ட் இது, அதே ஸ்வரூப அந்தரே, அதே அவன் ஏனும் கொத்தில்ல ஹோதர் கூட ஸ்வரூப ஹேகிருத்தே, அவன் பித்தில்ல பிடதில்ல ஏனும் இல்ல, வெரி பீஜ, ஆ பீஜக்கொந்த குணம் இதே அல்வோ, அது ஜோடுது சேங்காது ஹேக இடத்தேவோ, ஹாக பிடதில் கிட எல்லாம் ஆகபோது, பட் ஒன் ஸ்வரூபதில் ஒன் அஸ்தித்வ இதே, அதுக்கு அதே ஹட அந்த கருதுறது, நானியம் குணேபிய கர்த்தாரம் இது உக்தத்வாத் பிரபஞ்ச இது இத்தியுக்தம், அதுக்கு நானியம் குணேபிய கர்த்தாரம் இது உக்தத்வா, சூட்சமாய் பரமாத்மன் ஹேளித்தாரு குணாதீத ஹேகிர்த்தானே அந்த ஹேளித்தானே, அதன் விஸ்தாரவாக இல்லை ஹேத்தா இருந்தாரு, சாத்விகானாம் புமர்த்த சாதனத்வாத சாதனத்வாத அனுஷ்டேயத்வம் அன்னேஷாம் தத்விருத்தத்வாபாவ பயிதும் இது சேஷா, சாத்விகானாம் புமர்த்த சாதனத்வாத் அனுஷ்டேயத்வம், சாத்விகரு புருஷார்த்த சாதனா அந்தேளி அனுஷ்டானவன்னு மாட்டாரு, அன்னேஷாம் தத்விருத்தத்வ அபாவ தியாஜ்யத்வஞ்ச, கிளவரிக எரடும் இல்லை, கிளவரிக தியாஜ்ய பிட்டே பிடித்தாரோ, அந்த சத்தையெல்லாம் கூட மூணு வித ஏனும் ஓதே இதுவனு கூட ஈ ரீதி இருத்தானே, சாஸ்திரவிதி முத்ஸ்ருஜ்ய இத்தியஸ்ய வேத விதானம் அப்ராமாண்ய புத்தியா பரித்தியஜ்ய இது அந்யதா பிரதீதிம் நிவாரயிதுமாஹ சாஸ்திரேதி, வேத விதானம் அப்ராமாண்ய அப்ராமாண்ய புத்தியா பரித்தியஜ்ய, வேதத விதி விதானகளன்ன ಅವು ಸರಿಯಲ್ಲ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಬಿಟ್ಟು ಮಾಡೋ ಸಂಗತಿ ಅಲ್ಲ ಇದು, ಹಿಂದೆ ಹೇಳಿ ಆಗಿದೆ ಅಂತ ಅರ್ಥ, ಹೌದು ಹೌದು ಹೌದು, ಹೌದು, ಅದು ಅದನ್ನೇ ಹೇಳ್ತಿರೋದು ಈಗ, ಅದೇ ಪ್ರಶ್ನೆಗೆ ಉತ್ತರ ಈಗ. ಆ ಪದ್ಯಾಯ ಪೂರ್ತಿ ಅದೇ, ಅಜ್ಞಾನಮೇವ ಅತ್ರ ಉತ್ಸರ್ಗ. ಇಲ್ಲಿ ಉತ್ಸರ್ಗ ಅಂದರೆ ತಿಳುವಳಿಕೆ ಇಲ್ಲದೆ ಇರೋದೇ ಹೊರತು, ಅಥವಾ ಅಪ್ರಾಮಾಣ್ಯ ಬುದ್ಧ್ಯಾ ತ್ಯಾಗ ಇತ್ಯರ್ಥ. ವೇದಾದಿಗಳು ಅಪ್ರಾಮಾಣ್ಯ, ಶಾಸ್ತ್ರ ಓದಿಲ್ಲ, ಶಾಸ್ತ್ರ ಓದೋದಿಲ್ಲ ಅನ್ನೋದು ಬೇರೆ, ಶಾಸ್ತ್ರ ಓದಿಲ್ಲ ಅನ್ನೋದು ಬೇರೆ. ಶಾಸ್ತ್ರ ಓದೋದಿಲ್ಲ ಅನ್ನೋದೇನೋ ಹಠ, ಅವ್ರು ಸರಿಯಲ್ಲ ಓದೋದಿಲ್ಲ. ಶಾಸ್ತ್ರ ಓದಿಲ್ಲ ಅಂದರೆ ಗೊತ್ತಿಲ್ಲ ಓದಬೇಕು ಅಂತೇಳಿ, ಅಂದರೆ ರೂಲ್ಸನ್ನು ವೈಲೇಟ್ ಮಾಡೋದು ಬೇರೆ, ತಿಳ್ಕೊಳ್ಳೋದಿರೋದು ಬೇರೆ. ರೂಲ್ಸ್ ಗೊತ್ತಿಲ್ಲ ಅಂದರೆ ಅಜ್ಞಾನ, ಗೊತ್ತಿದ್ದು ವೈಲೇಟ್ ಮಾಡಿದರೆ ಅದು ವಿರೋಧ. ಅದ್ರ ಬಗ್ಗೆ ಹಿಂದೆ ಹೇಳಿ ಆಗಿದೆ. ಅದರಿಂದ ಹೇಳಿದ್ದು ಪ್ರಾಪ್ತ ಪರಿತ್ಯಾಗ ಉತ್ಸರ್ಗ, ತಿಳಿದದ್ದನ್ನು ಬಿಡೋದಲ್ಲ, ತಿಳಿದೇ ಇರೋದು. ಏವಂಚ ಪ್ರತೀತಾರ್ಥ ಇವ ಯುಕ್ತ ಅಥವಾ ಅಜ್ಞಾತ್ವ ಇತಿ ತತ್ರ ವೇದ ಇತಿ. ಅಜ್ಞಾತ್ವ ಅಂತ ಯಾಕೆ ಹೇಳ್ತೀರಿ, ವಿರೋಧಿಗಳು ಅಂತ ಯಾಕೆ ಹೇಳಬಾರ್ದು ಅಂದರೆ, ಅಜ್ಞಾ ಅರ್ಥ ಜ್ಞಾನ ಪರ್ಯಂತೋ ಎಂ ವಿಧಿ ಅಯಂಚ ಸರ್ವಾನ್ ದ್ವಿಜನ್ಮನಃ ಪ್ರಾಪ್ತ ತೈಹಿ ಅಜ್ಞಾನಿಭಿ ಉತ್ಸೃಷ್ಟಶ್ಚ ಅಥೋ ಅಜ್ಞಾತ್ವ ಇತಿ ಯುಕ್ತಮಿತ್ಯರ್ಥ. ಅಜ್ಞಾತ್ವ ಅನ್ನೋ ಅರ್ಥನೇ ಹೇಳಬೇಕೆ ಹೊರತು ಇಲ್ಲಿ ಬುದ್ಧಿಪೂರ್ವಕ ಬಿಟ್ಟು ಅಂತ ಅರ್ಥ ಮಾಡಬಾರದು. ಇನ್ನು ವಿವರಣೆ ತುಂಬ ಕೊಡ್ತಾರೆ. ಏ ವೈ ವೇದಂ ನ ಪಠಂತೆ ನಚಾರ್ಥಂ ವೇದೋಚ್ಛಾನ್ ತಾನ್ ವಿಧಿ ಸಾನೂನ ಬುದ್ಧೀನ್ ಇತಿ ಮಾಧುಚ್ಛಂದಸ ಶ್ರುತಿ. ಏ ವೈ ವೇದಂ ನ ಪಠಂತೆ, ವೇದವನ್ನು ಓದೋದಿಲ್ಲ, ನಚ ಅರ್ಥಂ ಅರ್ಥವನ್ನು ತಿಳಿಯೋದಿಲ್ಲ, ವೇದೋಜ್ಜಾನ್ ತಾನ್ ವಿಧಿ ಸಾನೂನ ಬುದ್ಧೀನ್, ಅವರು ವೇದ ಬಿಟ್ಟವರು ಅಂತ ಅವರಿಗೂ ಹೆಸರು. ವೇದವನ್ನು ಓದಬಾರದಂತ ಬಿಟ್ಟವರು ಬೇರೆ, ಓದಬೇಕು ಗೊತ್ತಿಲ್ಲದೆ ಬಿಟ್ಟವರು ಬೇರೆ. ಅವರ ಅನೂನ ಬುದ್ಧಿ ತಿಳುವಳಿಕೆ ಇದೆ, ಓದಬೇಕನ್ನೋ ತಿಳುವಳಿಕೆನೇ ಇಲ್ಲ ಅವರಿಗೆ. ದಡ್ಡ ಅಲ್ಲ, ಇವತ್ತು ಎಷ್ಟೋ ಜನ ಶಾಸ್ತ್ರ ಓದಿದ್ರು ದಡ್ಡರಲ್ಲ, ಓದು ಗೊತ್ತಿಲ್ಲದೆ ಬಿಟ್ಟವರು ಎಷ್ಟೋ ಜನ ಆಗಿದ್ದಾರೆ. ಯಾರೋ ಒಬ್ಬರು ದಾಸ್ತಾಯ್ತದವರು ಇದ್ದರು, 80 ವರ್ಷ ಅವರಿಗೆ ಪಾಪ. ತಾವೆಲ್ಲ ಸಂಪರ್ಕ ಬಂದು ಶಾಸ್ತ್ರ ಓದಲೇಬೇಕು ಅಂತ ಹೇಳಿದಾಗ ಹೇಳಿದರು. ಮೊದಲಿಂದ ಹೇಳಿದ್ರೆ ಓದ್ತೇ ಓದ್ತಿದ್ದೆ ನಾನು, ಸಾವಿರಾರು ಸಾಡು ಬಾಯ್ಪಾಠ ಅವರಿಗೆ, ಗೊತ್ತಾಯ್ತಾ. ಆದರೆ ಓದಬೇಕು ಅಂತ ಯಾರು ಹೇಳಲೇ ಇಲ್ಲ, ಓದಿ ನೀವೆಲ್ಲ ಓದಬೇಕಾಗಿಲ್ಲ ಅಂತ ಹೇಳಿಬಿಟ್ರು. ಅದಕ್ಕೆ ಬಿಟ್ಬಿಟ್ಟಿದ್ದಾಯ್ತು ಅಂತ ಯಾವ್ಯಾರು ಭಾರಿ ಓಡಾಡ್ತಿದ್ರು ಪಾಪ. ಅಂದರೆ ಅಜ್ಞಾನದಿಂದ ಬಿಟ್ಟಿದ್ದದು. ಓದಕ್ಕೆ ಟ್ರೈ ಮಾಡಿ ಅರ್ಥವಾಗದೆ ಬಿಡೋ ಪ್ರಶ್ನೆ ಬೇರೆ. ಓದಬೇಕು ಅಂತ ವಿಧಿನೇ ಗೊತ್ತಿಲ್ಲ ಫಸ್ಟ್ ಅವರಿಗೆ. ಅಂಥ ಜನ ಇದ್ದಾರೆ. ತಮಾಸ ತಮಸಾಹ ಅನ್ಯಥಾ ತಾಮಸಾಹ ಇತ್ತೇವ ಉಚ್ಚೇತ. ವೇದ ವಿರೋಧಿಗಳ ಗತಿ ಏನು ಅಂದರೆ ಒಂದೇ ಉತ್ತರ, ಸಾತ್ವಿಕರು ರಾಜಸರು ತಾಮಸರು ಅಂತ ಮೂರಿಲ್ಲ. ಏನದಕ್ಕೆ? ತಾಮಸರು ಅಷ್ಟೇ. ವೇದವನ್ನು ನಾನು ಓದೋದೇ ಇಲ್ಲ ಅಂತ ಹಠ ಹಿಡಿದವನು, ಎಂಥವನವನು ವೇದವನ್ನು ಓದೋದೇ ಇಲ್ಲ ನಂಬೋದೇ ಇಲ್ಲ ಅಂತ ಹೇಳಿದ್ರೆ ಅವನು ತಾಮಸ. ಅವನ ಗತಿಯ ಪ್ರಶ್ನೆ ಬರಲೇ ಇಲ್ಲ ಈಗ. ಅದು ತಿಳಿದೇ ಬಿಟ್ಟವನ ಗತಿ ಏನು ಅಂತ ಅಷ್ಟೇ ಪ್ರಶ್ನೆ. ನತು ವಿಭಜ್ಯ, ಬಿಡಿಸಿ ಹೇಳ್ತಿರಲಿಲ್ಲ. ಯತಿ ಸಾತ್ವಿಕಾಹ ತರ್ಹಿ ನಾವು ಉತ್ಸೃಷ್ಟ ಶಾಸ್ತ್ರಾಹ. ನಿಜವಾಗಲೂ ಸಾಧ್ಯ ಯಜಂತೆ ಶ್ರದ್ಧೆಯ ಅನ್ವಿತಾಹ ತೇಷಾಂ ನಿಷ್ಠಾ ತು ತಾ ಕೃಷ್ಣ ಸತ್ವಂ ಆಹೋ ರಜಃ ತಮಃ. ಕೃಷ್ಣ ಕೃಷ್ಣ, ಏ ಯಾರು ಶಾಸ್ತ್ರವಿಧಿ ಮುಸೃಜ್ಯ ಶಾಸ್ತ್ರವಿಧಿಯನ್ನು ತಿಳಿಯದೆ ಶ್ರದ್ಧೆಯ ಅನ್ವಿತಾಹ ಯಜಂತೆ ಕೇವಲ ಶ್ರದ್ಧೆಯಿಂದ ಕೂಡಿದವರಾಗಿ ಯಜ್ಞವನ್ನು ಮಾಡ್ತಾರೋ, ತೇಷಾಂ ನಿಷ್ಠಾತುಕ ಅವರ ನಿಷ್ಠೆ ಎಂಥದ್ದು? ಸತ್ವಂ ಆಹೋ ರಜಸ್ತಮಃ. ಆಹೋ ಅಂದರೆ ಅಥವಾ ಅಂತ ಅರ್ಥ. ಸತ್ವವೋ ರಾಜಸವೋ ತಾಮಸವೋ, ಸಾತ್ವಿಕವೋ ರಾಜಸವೋ ತಾಮಸವೋ, ಇಷ್ಟೊತ್ತು ಹೇಳಿದ್ದೇನೋ. ಯಾರು ಶಾಸ್ತ್ರವಿಧಿಯನ್ನು ತಿಳಿದರೂ ಕೂಡ ಅದನ್ನು ಉಲ್ಲಂಘಿಸಿಬಿಟ್ಟು ತಪ್ಪಾಗಿ ನಡೀತಾರಲ್ಲ, ಅವರ ಗತಿ ಏನು ಅಂದರೆ ಅಸುರರು ಅಂತ ಹೇಳಿಬಿಟ್ರು. ಇನ್ನೊಂದು ಗುಂಪಿದೆ, ಏ ಶಾಸ್ತ್ರವಿಧಿ ಮುಸೃಜ್ಯ, ಇದಕ್ಕೆಲ್ಲ ಉಳಿದ್ರು ತಪ್ಪರ್ಥ ಬಿಡ್ಬಿಡ್ತಾರೆ. ಇದು ಅದೇ ಅರ್ಥನೇ ಬರೀತಾರೆ ಇಲ್ಲೂ ಕೂಡ ಆಚಾರ ಹೇಳ್ತಾರೆ. ಇಬ್ಬಿಡಿ ಧರ್ಮ ಅಂದರೆ ಯಾವುದು ಅಂದರೆ ವೇದ ಪ್ರಣಿಹಿತೋ ಧರ್ಮ ಹಿ ಅಧರ್ಮ ತದ್ ವಿಪರ್ಯಯ. ವೇದದಲ್ಲಿ ಏನು ಹೇಳಿದ್ದಾರಲ್ಲ ಅದು ಧರ್ಮ. ರೂಲ್ಸ್ ಅಂದ್ರೆ ಏನು? ರೂಲಲ್ಲಿ ಇರಬೇಕದು. ನೀವು ತೋಚಿದ ಬಾಯಲ್ಲಿ ಹೇಳಿದ್ರೆ ರೂಲ್ಸ್ ಆಗೋದು, ತೋರಿಸು ಅಂತಾರೆ ತಕ್ಷಣ. ರೂಲ್ ಹೀಗಿದೆ ತೋರಿಸು. ಅದಕ್ಕೆ ವೇದ ಪ್ರಣಿಹಿತವದು ಎಲ್ಲಿ ತೋರಿಸ್ಬೇಕು ನಾವು? ಅದನ್ನು ವೇದದಲ್ಲಿ ತೋರಿಸ್ಬೇಕು. ಅದರಲ್ಲಿ ಸಿಗಲಿಲ್ಲ, ಎಲ್ಲಿ ತೋರಿಸ್ಬೇಕಾಗ? ಸ್ಮೃತಿಯಲ್ಲಿ ತೋರಿಸ್ಬೇಕು. ಅದರಲ್ಲಿ ಸಿಗಲಿಲ್ಲ, ಎಲ್ಲಿ ತೋರಿಸ್ಬೇಕು? ಸಜ್ಜನರ ಬಾಯಿಯಿಂದ ಹೆಡಿಸ್ಬೇಕು. ಅದು ಸಿಗಲಿಲ್ಲ, ಏನು ಮಾಡಬೇಕಾಗ? ಸಜ್ಜನ ನಡವಳಿಕೆಯಿಂದ ಕಲಿಬೇಕು. ಸಂಪ್ರದಾಯ ಲಾಸ್ಟ್, ಅದು ಅದನ್ನು ಫಸ್ಟ್ ಮಾಡ್ಕೋಬಾರದು ಯಾವಾಗಲೂ. ಲಾಸ್ಟ್ ಸಂಪ್ರದಾಯ, ಇವತ್ತು ಫಸ್ಟೇ ಸಂಪ್ರದಾಯ ಮಾಡಿಕೊಂಡ್ರೆ ತಪ್ಪು ತಪ್ಪು ಸಂಪ್ರದಾಯ ಬಂದ್ಬಿಡುತ್ತೆ. ಸ್ಮೃತಿ ಅಂದರೆ ವೇದ, ವೇದ ಅಪೌರುಷೇಯ, ಪೌರುಷೇಯವಾದದ್ದೆಲ್ಲ ಏನವೋ ಸ್ಮೃತಿಗಳು, ಪೌರುಷೇಯವೆಲ್ಲ ಸ್ಮೃತಿನೇ. ಶ್ರುತಿ ಸ್ಮೃತಿ ಅಷ್ಟೇ. ಇನ್ನೊಂದ್ಸರಿ ಸ್ಮೃತಿ ಅಂದರೆ ಧರ್ಮಶಾಸ್ತ್ರಗಳು, ಅದೆಲ್ಲ ಪೌರುಷೇಯದಲ್ಲಿ ಅನೇಕ ವಿಭಾಗ. ಮತ್ತೆ ಇತಿಹಾಸ, ಪುರಾಣ, ಆಮೇಲೆ ಮಹಾಪುರಾಣ, ಉಪಪುರಾಣ, ಆಮೇಲೆ ಸ್ಮೃತಿಗಳು, ಆ ಭಾಗ ಬರುತ್ತೆ. ಸ್ಮೃತಿ ಶಬ್ದಕ್ಕೆ ಎರಡರ್ಥ, ಪೌರುಷೇಯ ಗ್ರಂಥ ಅಂತ ಒಂದರ್ಥ, ಮತ್ತು ಧರ್ಮಶಾಸ್ತ್ರ ಅಂತ ಇನ್ನೊಂದರ್ಥ. ಇಲ್ಲಿ ಶ್ರುತಿ ಶಬ್ದಕ್ಕೆ ಬಹಳ ಸೆನ್ಸ್ ಅಲ್ಲಿ ತಗೋಬೇಕು. ಪೌರುಷೇಯ ಗ್ರಂಥಗಳನ್ನು ಓದಿಲ್ಲ, ಇದನ್ನು ಓದಿಲ್ಲ ಅವನು, ತಪ್ಪೇ ಅದು. ಇದು ಆಚಾರ್ಯ ಮಾತು ಸಿಗಲಿಲ್ಲ, ಟೀಕಾರ ಮಾತು ಸಿಕ್ಕರೆ ಸಾಕು ನಮಗೆ. ಯಾತಕ್ಕೆ ಈಗ ಆಚಾರ್ಯ ಮಾತೆ ಹೇಳ್ತಾರೆ, ಅವರಿಗೂ ಸಿಗಲಿಲ್ಲ. ನಮಗೆ ವ್ಯಾಸರಾದರೂ ವಾದ್ರಾದರೂ ಯಾರು ಸಿಕ್ಕರು ಸಾಕು, ಯಾತಕ್ಕೆ ಅದನ್ನೇ ಹೇಳ್ತಾರೆ. ಅದು ಸಿಗಲಿಲ್ಲ, ದಾಸರಾಡು ಸಿಕ್ಕರು ಸಾಕು ನಮಗೆ, ಯಾತಕ್ಕೆ ಹಿಂದಿನ ಈ ಸತ್ತೇ ದಾಸರಾಡಲ್ಲ ಮತ್ತೆ ಇದು ದಾಸರಾಡ ಸಾಯಿಬಾಬನಲ್ಲೂ ಬರೀತಾರೆ ಆ ಸ್ಥಿತಿ ಬಂದು ಹೋಗ್ಬಿಟ್ಟಿದೆ. ಅದು ಇದೇ ಪುಸ್ತಕಗಳು ಅದು ಪ್ರಿಂಟ್ ಮಾಡಿಸ್ಬಿಟ್ಟಿದೆ, ಸರ್ಕಾರ ಪ್ರಿಂಟ್ ಮಾಡಿಸಿ ಹಾಕ್ಬಿಟ್ಟಿದೆ. ನೂರಾರು ವರ್ಷ ಮುಂದೆ ದೊಡ್ಡ ದಾಖಲೆ ಆಗ್ಬಿಟ್ಟು ಒಬ್ಬರು ಎಲ್ಲ ನಿದ್ದೆ ಹೊಡಿತಿದ್ದಾರೆ, ಆರಾಮ ಕುತ್ಕೊಂಡ್ಬಿಟ್ಟು ಯಾರು ಯೋಚನೆ ಕೂಡ ಮಾಡೋದು. ಹುಡುಗರು ಎಷ್ಟು ಗಲಾಟೆ ಮಾಡ್ತಿದ್ರು, ಅದು ಯಾವುದೋ ಹೇಳಿದ್ದಕ್ಕೆ ದೊಡ್ಡ ಕನ್ನಡ ಇದೇ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಇದಕ್ಕೆಲ್ಲ ಯಾವುದಕ್ಕೂ ಭಯ ಬಂದು ಹಾ ಮಾಡಿಬಿಡ್ತಾರೆ. ಇತಿ ಸ್ಮೃತಿ ಅದೆಲ್ಲ ಮಾಡಿ ಉಳಿದವ್ರು ಬಿಡ್ತಾರೆ ಅದನ್ನೇನಾದ್ರು ಕೂಡ. ಏ ಒಂದು ದಾಸರಾದ ವಚನ ಸಾತ್ರ ಸೇರಿಸ್ಬಿಡಿ, ದೊಡ್ಡ ಗಲಾಟೆ ವಹಿಸ್ಬಿಡ್ತಾರೆ. ನಮ್ದು ಯಾವ್ಯಾವ ಸೇರಿಸಿದ್ರು ಸುಮ್ಮನೆ ಕೂತ್ಬಿಟ್ಟಿದ ದಾಸರ ಎಷ್ಟೋ ಸಂಸ್ಥೆಗಳು ದಾಸ ಸಾಹಿತ್ಯಕ್ಕೆ ಎಲ್ಲ ಯಾವ ಚಿಂತೆಗೂ ಹೋಗೋದಿಲ್ಲ ಅವರು. ವೇದ ಪ್ರಣಿಹಿತ ಒಬ್ಬರು ಪ್ರಶ್ನೆ ಎತ್ತಿದ್ರೆ ಸಾಕು, ಏನು ಮಾಡ್ತಾರೆ ಅದನ್ನು ತಕ್ಷಣ ಅದಕ್ಕೊಂದು ಅಟೆನ್ಷನ್ ಸಿಗುತ್ತೆ, ಎತ್ತದೇ ಇಲ್ಲ. ವೇದ ಪ್ರಣಿಹಿತೋ ಧರ್ಮೋ ಹಿ ಅಧರ್ಮ, ಒಂದು ಸಂಸ್ಥೆ ಎತ್ತಬೇಕು, ಇಂಡಿವಿಜುವಲ್ಲಿಂದ ಕೆಲಸ ಆಗೋದಿಲ್ಲ ಅವು. ವೇದ ಪ್ರಣಿಹಿತೋ ಧರ್ಮ ಹಿ ಅಧರ್ಮ ತದ್ವಿಪರ್ಯಾಯಿತಿ ಚ ಭಾಗವತೆ, ಇಷ್ಟಾಯ್ತು. ಈಗ ಟೀಕಾರ ವಿಸ್ತಾರವಾಗಿ ಬರೀತಾರೆ ಅದಕ್ಕೆ. ಅತ್ರ ಶ್ರುತಿಸಮ್ಮತಿಂಚಾಹಾಯ ಇತಿ, ಇದಕ್ಕೆ ಶ್ರುತಿಸಮ್ಮತಿಯನ್ನು ಹೇಳ್ತಾ ಇದ್ದಾರೆ. ಏ ವೈ ವೇದಂ ನ ಪಠಂತೆ ಇತ್ಯಾದಿ ನಚ ಅರ್ಥಮಧಿಗಚ್ಚತಿ ಯದಿಗ, ಕೆಲವರು ಇದ್ದಾರೆ ವೇದ ಓದೇ ಇಲ್ಲ, ಓದಬೇಕು ಅಂತ ಗೊತ್ತಿಲ್ಲ. ಇನ್ನೊಂದು ವೇದ ಅಷ್ಟೇ ಓದಿದ್ದಾನೆ, ಅರ್ಥ ಮಾಡ್ಕೊಳ್ಳೋ ಕಂಡು ಹೋಗಿಲ್ಲ, ಪಾರಾಯಣ ಸಾಕು ಅಂತ ಅವನಿದ್ದಾನೆ. ಅವರೆಲ್ಲರ ಗತಿಯನ್ನು ಹಾಕಿದ್ರೆ ಸಾ ಅನೂನಯ ವೇದ ತದರ್ಥಾಧಿಗತ ಯೋಗ್ಯಯ ಬುದ್ಧ್ಯಾ ವರ್ತಮಾನ, ಇವತ್ತೆ ದಡ್ರಲ್ಲ ಪಾಪ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವರಿಗಿದೆ. ಸಾನೂನ ಬುದ್ಧ ಯೋಪಿ ಏ ವೇದಂ ನ ಪಠಂತೆ ಇತಿ ಯೋಜ್ಯಂ, ಊನ ಬುದ್ಧಿಯಾಗಿರಲಿ ಅನೂನ ಬುದ್ಧಿಯಾಗಿರಲಿ ತನ್ನ ಕರ್ತವ್ಯಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡಲೇಬೇಕು. ಎಷ್ಟೇ ದಡ್ಡನೂ ಕೂಡ ಪರೀಕ್ಷೆ ಕೂತು ಪಾಸಾಗಲು ಪ್ರಯತ್ನ ಪಡಬೇಕು ಅಷ್ಟೇ. ಅಪ್ರಾಮಾಣ್ಯ ಬುದ್ಧ್ಯಾ ಪರಿತ್ಯಜ್ಯ ಇತ್ತೇವಾರ್ಥ ಕಿಂ ನ ಸ್ಯಾತ್ ಇತ್ಯತಃ ಅನ್ಯಥಾ ಇತಿ, ಅಪ್ರಾಮಾಣ್ಯ ಬುದ್ಧಿಯಿಂದ ಬಿಟ್ಟವರು ಅಂತ ಯಾತಕ್ಕೆ ಹೇಳಬಾರ್ದು ಅಂದರೆ ಆ ವಿಷಯ ಹೇಳಿ ಆಯಿತು ತಾಮಸರು ಅಂತ ಹೇಳಿ. ಅದು ಹೇಳಿಲ್ಲ ಈಗ, ಯಶ್ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಸಿದ್ಧಿ ಮಾಪ್ನೋತಿ ನ ಸುಖಂ ನ ಪರಾಂ ಗತಿಂ ಹೇಳಿ ಆಗಿದೆ. ಆದ್ದರಿಂದ ಆ ಪ್ರಶ್ನೆಯಲ್ಲಿ ಬಂದಿಲ್ಲ. ಯದ್ಯತ್ರ ವೇದ ವಿರೋಧೀನಾಂ ಬೌದ್ಧಾದೀನಾಂ ನಿಷ್ಠಾ ಪೃಚ್ಛೇತ ತದಾತೆ ತಾಮಸಾಹ ಇತ್ತೇವ ಉತ್ತರಂ ಉಚ್ಚೇತಾ, ವೇದ ವಿರೋಧಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ರೆ ಏನಂತ ಹೇಳಬೇಕು ಅವರಿಗೆ, ತಾಮಸರು ಅಂತ ಅಷ್ಟೇ ಹೇಳ್ಬಿಡ್ಬೇಕು. ತದೀಯ ತಾಮಸತ್ವಸ್ಯ ಅವಿಕಲ್ಪಿತತ್ವಾದಿತಿ ಭಾವ, ಅವರ ತಾಮಸತ್ವ ಅಂಬದೇನದೋ, ತಾಮಸತ್ವದ ವಿಭಾಗನೇ ಇಲ್ಲ. ಈ ಕಳ್ಳರನ್ನು ಸಜ್ಜನರು ಸೇರಿಸ್ಬೋದಾ ಅಂತ ಸಾಧ್ಯನೇ ಬರೋದಿಲ್ಲ, ಅವರು ರೂಲ್ಡ್ ಔಟ್. ಇದಕ್ಕೆ ಕ್ರಿಮಿನಲ್ ಅಂತ ಹೇಳಿದ ಮೇಲೆ ಮತ್ತೆ ಎಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕೋಯ್ತು. ಆದ್ದರಿಂದ ಅದನ್ನು ಹೇಳಬಾರದು. ನ ಕೇವಲಂ ವಕ್ತಿ ವಕ್ತವ್ಯ ಅನುಕ್ತಿರೇವ ದೋಷ, ಹೇಳಬೇಕಾದದ್ದನ್ನು ಹೇಳಿದ ಅಷ್ಟೇ ದೋಷ ಅಲ್ಲ, ಕಿಂತು ತದ್ ವಿರುದ್ಧೋಕ್ತಿಶ್ಚಾದಿತಿ ಭಾವೇನ ನತು ಇತಿ. ಯಾವ ದೋಷಗಳು ಎರಡು, ಹೇಳಬೇಕಾದನ್ನು ಹೇಳದೇ ಇರೋದು, ವಿರುದ್ಧವಾಗಿ ಹೇಳೋದು. ಇಲ್ಲಿ ಅನುಕ್ತಿ ಬಗ್ಗೆ ಬಂದಿದೆ ಹೊರತು ವಿರುದ್ಧೋಕ್ತಿ ಅಲ್ಲ. ತ್ರಿವಿಧ ಭವತಿ ಶ್ರದ್ಧಾ ಇತ್ಯಾದಿ ಉತ್ತರ ಮುಂದೆ ಇದೇ ಅಧ್ಯಾಯದಲ್ಲಿ, ಇತ್ಯಾದಿನ ಶ್ರದ್ಧಾಂ ವಿಭಜ್ಯ ಉತ್ತರಂ ನೋಚ್ಚೇತ ಇತ್ಯರ್ಥ. ಪರಮಾತ್ಮ ಶ್ರದ್ಧೆಯನ್ನು ವಿಭಾಗ ಮಾಡಿ ಉತ್ತರ ಕೊಡ್ತಾ ಇದ್ದಾನೆ ಅಂದಮೇಲೆ ಇದು ತಾಮಸರ ಪ್ರಶ್ನೆ ಬಂದಿಲ್ಲ ಇಲ್ಲಿ. ಏವಂ ಉತ್ತರ ವಚನೇಪಿ ಕಿಂಶ್ಯಾತ್ ಇತಿ ಚೇತ್ ವೇದ ಪ್ರಾಮಾಣ್ಯವಾದಿನಾಮಪಿ ಪಾಕ್ಷಿಕಂ ಸಾತ್ವಿಕತ್ವಂ ಸ್ಯಾತ್ ತಥಾಚ ವಕ್ಷಾಮಃ. ಏನೇನು ಪ್ರಶ್ನೆ ಬಂದರೆ ವೇದ ಅಪ್ರಾಮಾಣ್ಯ ಹೇಳೋರಿಗೂ ಕೂಡ ಸಾತ್ವಿಕರ್ಥ ಇರಬಹುದು ಅನ್ನೋ ಪ್ರಶ್ನೆ ಬರ್ತಿತ್ತು. ಪ್ರಶ್ನೆ ಬರದೇ ಇಲ್ಲ, ಅದು ವೇದಗಳನ್ನು ಯಾವ ವಿರೋಧ ಮಾಡ್ತಾನೆ ಏನೋನೋ ತಾಮಸ ಅಂತ ಡಿಸೈಡೆಡ್. ತಥಾಚ ವಕ್ಷಾಮಃ ತದಪಿ ಸ್ಯಾದಿತಿ ಚೇನ್ನ, ಅದನ್ನು ಇರಬೋಪೋಣ ಅಂದರೆ ಒಪ್ಪೋದಿಲ್ಲ. ಅದಕ್ಕೆ ಸಾತ್ವಿಕತ್ವ ವೇದ ವಿರೋಧಿತ್ವ ಯೋಹೋ ಸಹ ಅನವಸ್ಥಾನಾದಿತ್ಯಾಹ, ಸಾತ್ವಿಕತ್ವ ಮತ್ತು ವೇದ ವಿರೋಧಿತ್ವ ಎರಡು ಕೂಡ ಸಹ ಅವಸ್ಥಾನ. ಸಹ ಅವಸ್ಥಾನ ಅಂದ್ರೆ ಏನು, ಕೋ ಎಕ್ಸಿಸ್ಟೆನ್ಸ್ ಇಲ್ಲ, ಗೊತ್ತಾಯ್ತಾ, ಕೋ ಎಕ್ಸಿಸ್ಟೆನ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೋ ಎಕ್ಸಿಸ್ಟೆನ್ಸ್ ಇದೆ, ಭ್ರಷ್ಟಾಚಾರಿ ಅಧಿಕಾರಿ ಬಂದೋಗ್ಬಿಟ್ಟಿದೆ. ಅಧಿಕಾರಿ ಏನಾಗಬಾರ್ದು, ಅವನು ಭ್ರಷ್ಟನ ಭ್ರಷ್ಟನ ಏನಾಗೋದಿಲ್ಲ, ಅಧಿಕಾರಿ ಆಗಬಾರ್ದು. ಅದು ಸಹ ಅನವಸ್ಥಾನ, ಎತ್ರ ಗೋತ್ವಂ ತತ್ರ ಮನುಷ್ಯತ್ವಂ ನಾಸ್ತಿ, ಎತ್ರ ಮನುಷ್ಯತ್ವಂ ತತ್ರ ಗೋತ್ವಂ ನ, ಎತ್ರ ಸ್ತ್ರೀತ್ವಂ ತತ್ರ ಪುರುಷತ್ವಂ ನಾಸ್ತಿ, ಪುರುಷತ್ವಂ ಎತ್ರ ತತ್ರ ಅವೆಲ್ಲ ಏನಿಲ್ಲ, ಅವೆಲ್ಲ ಜೊತೆಗಿರೋಕ್ಕೆ ಸಾಧ್ಯ ಇಲ್ಲ. ಜೊತೆಗಿರ ಕತ್ತಲೆ ಇದ್ರೆ ಏನಿಲ್ಲ, ಬೆಳಕಿಲ್ಲ, ಬೆಳಕಿದ್ರೆ ಏನಿಲ್ಲ, ಕತ್ತಲೆ ಇಲ್ಲ. ವೇದ ವಿರೋಧಿತ್ವ ಇದ್ರೆ ಏನಿಲ್ಲ, ಸಾತ್ವಿಕತ್ವ ಇಲ್ಲ. ಸಾತ್ವಿಕತ್ವ ಇದ್ರೆ ಏನಿಲ್ಲ, ವೇದ ವಿರೋಧಿತ್ವ ಇಲ್ಲ. ಸಿಂಪಲ್ ಇವು ನಮ್ಮಲ್ಲಿ ಪದ್ಧತಿ. ಭಾರಿ ಜಂಟ್ಲಮನ್ನು ವೇದ ಬೈತಾನೆ ಅಷ್ಟೇ, ಏನರ್ಥ ಅದಕ್ಕೆ? ಆ ಥರ ಬಂದೋಗಿದೆ ಭಾರಿ ಜಂಟ್ಲಮನ್ನು ಹುಡುಗ ಸಂಧ್ಯಾ ಅನ್ನೊಂದು ಮಾಡೋದಿಲ್ಲ ಅಂತ ಶುರು ಮಾಡ್ತಾರೆ. ಏನರ್ಥ ಅಲ್ಲಿಗೆ ಜಂಟ್ಲಮನ್ನು ಅರ್ಧನೇ ಗೊತ್ತಿಲ್ಲ ಅವರಿಗೆ ಎಂತ ಅರ್ಥ. ತಥಾ ಏವ ಉತ್ತರ ವಚನೇಪಿ ಕಿಂ ಸ್ಯಾತ್ ಇತಿ ಚೇತ್ ವೇದ ಅಪ್ರಾಮಾಣ್ಯವಾದಿನಾಮಪಿ ಪಾಕ್ಷಿಕಂ ಸಾತ್ವಿಕತ್ವಂ ಸ್ಯಾತ್ ತಥಾ ಚ ವಕ್ಷ್ಯಾಮಃ ತದಪಿ ಸ್ಯಾದಿತಿ ಚೇನ್ನ. ಸಾತ್ವಿಕತ್ವ ವೇದ ವಿರೋಧಿತ್ವಯೋ ಸಹ ಅವಸ್ಥಾನಾತ್ ಸಹ ಅನವಸ್ಥಾನಾತ್ ಇತ್ಯಾಹ ಸದಿ. ಆದ್ದರಿಂದ ಸಹ ಅನವಸ್ಥಾನ ಸಹ ಒಟ್ಟಾಗಿ ಇಲ್ಲದಿರುವಿಕೆ, ಸಹ ಅವಸ್ಥಾನ ಒಟ್ಟಾಗಿ ಇರುವಿಕೆ. ಯದಿ ಇತಿ ಸಹ ಅನವಸ್ಥಾನಮಪಿ ಕುತೋ ನಿಶ್ಚೇಯಂ ಇತಿ ಚೇತ್ ಸಾತ್ವಿಕಾ ಹಿ ಧರ್ಮಮಾಚರಂತೀ. ಸಾತ್ವಿಕರಿಗೆ ಧರ್ಮದ ಕಾನ್ಸೆಪ್ಟ್ ಇದೆ ಅವನಿಗೆ, ಗೊತ್ತಾಯ್ತಾ. ಅವನಿಗೆ ಗೊತ್ತಿಲ್ಲ ಧರ್ಮ, ಧರ್ಮ ಅಂತ ಹೇಳಿ ತಷ್ಟ ಮಾಡಿಬಿಡ್ತಾನೆ. ಗೊತ್ತ ಅವನಿಗೆ ಧರ್ಮ ಮಾಡಬೇಕಾಗಿದೆ, ಅವನಿಗೆ ಗೊತ್ತಿಲ್ಲ ಅಷ್ಟೇ. ಅವನಿಗೆ ಧರ್ಮ ಅಂದರೆ ಪ್ರೊಟೆಸ್ಟ್ ಮಾಡ್ತಾನೆ, ಅದು ವಿಚಾರ ಅವನಿಗೆ. ಓ ಧರ್ಮನ ಹಾಗಿದ್ರೆ ಮಾಡೋದಿಲ್ಲ ಅಂತ ಹೇಳ್ತಾನೆ. ಎಂಥ ಧರ್ಮ ಅದು, ಅದ ಎಂಥ ಧರ್ಮ ಫಾಲ ಮಾಡ್ತಿರೋದವರು. ಹಾಗಿದ್ರೆ ಹೀಗಾಯ್ತು ಹುಡುಗ, ಧರ್ಮ ಅಂದ್ರೆ ಯಾವುದು ಅಂದ್ರೆ ವೇದ ಪ್ರಣಿಹಿತೋ ಧರ್ಮ ಹಿ ಅಧರ್ಮ ತದ್ ವಿಪರ್ಯಯ. ವೇದದಲ್ಲಿ ಏನು ಹೇಳಿದ್ದಾರಲ್ಲ ಅದು ಧರ್ಮ. ರೂಲ್ಸ್ ಅಂದ್ರೆ ಏನು, ರೂಲಲ್ಲಿ ಇರ್ಬೇಕದು. ನೀವು ತೋಚಿದ ಬಾಯಲ್ಲಿ ಹೇಳಿದ್ರೆ ರೂಲ್ಸ್ ತೋರಿಸು ಅಂತಾರೆ ತಕ್ಷಣ. ರೂಲ್ ಹೀಗಿದೆ ತೋರಿಸು. ಅದಕ್ಕೆ ವೇದ ಪ್ರಣಿಹಿತೋ ಎಲ್ಲಿ ತೋರಿಸ್ಬೇಕು ನಾವು ಅದನ್ನ, ವೇದದಲ್ಲಿ ತೋರಿಸ್ಬೇಕು. ಅದರಲ್ಲಿ ಸಿಗ್ಲಿಲ್ಲ ಎಲ್ಲಿ ತೋರಿಸ್ಬೇಕಾಗ, ಸ್ಮೃತಿಯಲ್ಲಿ ತೋರಿಸ್ಬೇಕು. ಅದರಲ್ಲಿ ಸಿಗ್ಲಿಲ್ಲ ಎಲ್ಲಿ ತೋರಿಸ್ಬೇಕು, ಸಜ್ಜನರ ಬಾಯಿಯಿಂದ ಹೆಡಿಸ್ಬೇಕು. ಅದು ಸಿಗ್ಲಿಲ್ಲ ಏನು ಮಾಡಬೇಕಾಗ, ಸಜ್ಜದ ನಡವಳಿಕೆಯಿಂದ ಕಲಿಬೇಕು. ಸಂಪ್ರದಾಯ ಲಾಸ್ಟ್ ಅದು, ಅದನ್ನು ಫಸ್ಟ್ ಮಾಡ್ಕೋಬಾರದು ಯಾವಾಗಲೂ. ಲಾಸ್ಟ್ ಸಂಪ್ರದಾಯ, ಇವತ್ತು ಫಸ್ಟೇ ಸಂಪ್ರದಾಯ ಮಾಡಿಕೊಂಡ್ರೆ ತಪ್ಪು ತಪ್ಪು ಸಂಪ್ರದಾಯ ಬಂದ್ಬಿಡುತ್ತೆ. ಸ್ಮೃತಿ ಅಂದರೆ ವೇದ, ವೇದ ಅಪೌರುಷೇಯ. ಪೌರುಷೇಯವಾದದ್ದೆಲ್ಲ ಏನವೋ ಸ್ಮೃತಿಗಳು, ಪೌರುಷೇಯವೆಲ್ಲ ಸ್ಮೃತಿನೇ. ಶ್ರುತಿ ಸ್ಮೃತಿ ಅಷ್ಟೇ. ಇನ್ನೊಂದ್ಸರಿ ಸ್ಮೃತಿ ಅಂದರೆ ಧರ್ಮಶಾಸ್ತ್ರಗಳು, ಅದೆಲ್ಲ ಪೌರುಷೇಯದಲ್ಲಿ ಅನೇಕ ವಿಭಾಗ. ಮತ್ತೆ ಇತಿಹಾಸ, ಪುರಾಣ, ಆಮೇಲೆ ಮಹಾಪುರಾಣ, ಉಪಪುರಾಣ, ಆಮೇಲೆ ಸ್ಮೃತಿಗಳು. ಆ ಭಾಗ ಬರುತ್ತೆ. ಸ್ಮೃತಿ ಶಬ್ದಕ್ಕೆ ಎರಡರ್ಥ, ಪೌರುಷೇಯ ಗ್ರಂಥ ಅಂತ ಒಂದರ್ಥ, ಮತ್ತು ಧರ್ಮಶಾಸ್ತ್ರ ಅಂತ ಇನ್ನೊಂದರ್ಥ. ಇಲ್ಲಿ ಶ್ರುತಿ ಶಬ್ದಕ್ಕೆ ಬ್ರಾಡ್ ಸೆನ್ಸ್ ಅಲ್ಲಿ ತಗೋಬೇಕು. ಪೌರುಷೇಯ ಗ್ರಂಥಗಳನ್ನು ಓದಿಲ್ಲ, ಇದನ್ನು ಓದಿಲ್ಲ ಅವನು, ತಪ್ಪೇ ಅದು. ಇದು ಆಚಾರ್ಯ ಮಾತು ಸಿಗಲಿಲ್ಲ, ಟೀಕಾರ ಮಾತು ಸಿಕ್ಕರೆ ಸಾಕು ನಮಗೆ. ಯಾತಕ್ಕೆ ಈಗ ಆಚಾರ್ಯ ಮಾತೇ ಹೇಳ್ತಾ, ಅವರಿಗೂ ಸಿಗಲಿಲ್ಲ ನಮಗೆ. ವ್ಯಾಸರಾದರೂ ವಾದ್ರಾದರೂ ಯಾರು ಸಿಕ್ಕರು ಸಾಕು, ಯಾತಕ್ಕೆ ಅದನ್ನೇ ಹೇಳ್ತಾ. ಅದು ಸಿಗಲಿಲ್ಲ, ದಾಸರಾಡು ಸಿಕ್ಕರು ಸಾಕು ನಮಗೆ. ಯಾತಕ್ಕೆ ಹಿಂದಿಂದ ಈಶ್ವತ್ತೆ ದಾಸರಾಡಲ್ಲ ಮತ್ತೆ, ಇದು ದಾಸರಾಡು ಸಾಯಿಬಾಬನಲ್ಲೂ ಬರೀತಾರೆ. ಆ ಸ್ಥಿತಿ ಬಂದು ಹೋಗ್ಬಿಟ್ಟು ಅದು ಇದೇ ಪುಸ್ತಕಗಳು, ಅದು ಪ್ರಿಂಟ್ ಮಾಡಿಸ್ಬಿಡ್ತಾರೆ, ಸರ್ಕಾರ ಪ್ರಿಂಟ್ ಮಾಡಿಸಿ ಹಾಕಿಬಿಟ್ಟಿದೆ. ನೂರಾರು ವರ್ಷ ಮುಂದೆ ದೊಡ್ಡ ದಾಖಲೆ ಆಗಿಬಿಡು. ಒಬ್ಬರು ಎಲ್ಲ ನಿದ್ದೆ ಹೊಡಿತಿದ್ದಾರೆ, ಆರಾಮ ಕುತ್ಕೊಂಡ್ಬಿಟ್ಟು ಯಾರು ಯೋಚನೆ ಕೂಡ ಮಾಡೋದು. ಹುಡುಗರು ಎಷ್ಟು ಗಲಾಟೆ ಮಾಡ್ತಿದ್ರು, ಅದು ಯಾವುದೋ ಹೇಳಿದ್ದಕ್ಕೆ ದೊಡ್ಡ ಕನ್ನಡ ಇಡೀ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ. ಇದಕ್ಕೆಲ್ಲ ಯಾವುದಕ್ಕೂ ಭಯ ಬಂದು ಹಾಗೆ ಮಾಡಿಬಿಡ್ತಾರೆ. ಇತಿ ಸ್ಮೃತಿ ಅದೆಲ್ಲ ಮಾಡಿ ಉಳಿದವ್ರು ಬಿಡ್ತಾರೆ. ಅದನ್ನೇನಾದ್ರು ಕೂಡ ಏ ಒಂದು ದಾಸರಾದ್ರೂ ವಚನ ಸಾತ್ರ ಸೇರಿಸ್ಬಿಡಿ, ದೊಡ್ಡ ಗಲಾಟೆ ವಹಿಸ್ಬಿಡ್ತಾರೆ. ನಮ್ದು ಯಾವ್ಯಾವ್ದು ಸೇರಿಸಿದ್ರು ಸುಮ್ಮನೆ ಕೂತ್ಬಿಟ್ಟಿದ್ದ. ದಾಸ ಎಷ್ಟೋ ಸಂಸ್ಥೆಗಳಿವೆ ದಾಸ ಸಾಹಿತ್ಯಕ್ಕೆ, ಎಲ್ಲ ಯಾವ ಚಿಂತೆಗೂ ಹೋಗೋದಿಲ್ಲ ಅವರು. ವೇದ ಪ್ರಣಿಹಿತೋ, ಒಬ್ಬರು ಪ್ರಶ್ನೆ ಎತ್ತಿದ್ರೆ ಸಾಕು, ಏನು ಮಾಡ್ತಾರೆ ಅದನ್ನು ತಕ್ಷಣ ಅದಕ್ಕೊಂದು ಅಟೆನ್ಷನ್ ಸಿಗುತ್ತೆ, ಎತ್ತದೇ ಇಲ್ಲ. ವೇದ ಪ್ರಣಿಹಿತೋ ಧರ್ಮೋ ಹಿ ಅಧರ್ಮ, ಒಂದು ಸಂಸ್ಥೆ ಎತ್ತಬೇಕು, ಇಂಡಿವಿಜುವಲಿಂದ ಕೆಲಸ ಆಗೋದಿಲ್ಲ ಅವು. ವೇದ ಪ್ರಣಿಹಿತೋ ಧರ್ಮ ಹಿ ಅಧರ್ಮ ತದ್ವಿಪರ್ಯಾಯಿತಿ ಚ ಭಾಗವತೆ. ಇಷ್ಟಾಯ್ತು ಈ ಟೀಕಾರ ವಿಸ್ತಾರವಾಗಿ ಬರೀತಾರೆ ಅದಕ್ಕೆ. ಅತ್ರ ಶ್ರುತಿಸಮ್ಮತಿಂಚಾಹಾಯ ಇತಿ, ಇದಕ್ಕೆ ಶ್ರುತಿಸಮ್ಮತಿಯನ್ನು ಹೇಳ್ತಾ ಇದ್ದಾರೆ. ಏ ವೈ ವೇದಂ ನ ಪಠಂತೆ ಇತ್ಯಾದಿ ನಚ ಅರ್ಥಮಧಿಗಚ್ಚತಿ ಅಧಿಗ. ಕೆಲವರು ಇದ್ದಾರೆ ವೇದ ಓದೇ ಇಲ್ಲ, ಓದಬೇಕು ಅಂತ ಗೊತ್ತಿಲ್ಲ. ಇನ್ನೊಬ್ರು ವೇದ ಅಷ್ಟೇ ಓದಿದ್ದಾನೆ, ಅರ್ಥ ಮಾಡ್ಕೊಳ್ಳೋಕೊಂಡೇ ಹೋಗಿಲ್ಲ, ಪಾರಾಯಣ ಸಾಕು ಅಂತ ಅವನಿದ್ದಾನೆ. ಅವರೆಲ್ಲರ ಗತಿ ಏನಾಗಿದ್ರೆ, ಸಾ ಅನೂನಯ ವೇದ ತದರ್ಥಾಧಿಗತ ಯೋಗ್ಯಯ ಬುದ್ಧ ವರ್ತಮಾನ. ಈ ಮಧ್ಯೆ ದಡ್ರಲ್ಲ ಪಾಪ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವರಿಗಿದೆ. ಸಾನೂನ ಬುದ್ಧ ಯೋಪಿ ಏ ವೇದಂ ನ ಪಠಂತೆ ಇತಿ ಯೋಜ್ಯಂ. ಊನ ಬುದ್ಧಿಯಾಗಿರಲಿ ಅನೂನ ಬುದ್ಧಿಯಾಗಿರಲಿ, ತನ್ನ ಕರ್ತವ್ಯಕ್ಕೆ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಪಡಲೇಬೇಕು. ಎಷ್ಟೇ ದಡ್ಡನೂ ಕೂಡ ಪರೀಕ್ಷೆ ಕೂತು ಪಾಸಾಗಲು ಪ್ರಯತ್ನ ಪಡಬೇಕಷ್ಟೇ. ಅಪ್ರಾಮಾಣ್ಯ ಬುದ್ಧಿಯ ಪರಿತ್ಯಜ್ಯ ಇತ್ತೇವಾರ್ಥ ಕಿಂ ನ ಸ್ಯಾತ್ ಇತ್ಯತಃ ಅನ್ಯಥಾ ಇತಿ. ಅಪ್ರಾಮಾಣ್ಯ ಬುದ್ಧಿಯಿಂದ ಬಿಟ್ಟವರು ಅಂತ ಯಾತಕ್ಕೆ ಹೇಳಬಾರದು ಅಂದರೆ ಆ ವಿಷಯ ಹೇಳಿ ಆಯಿತು ತಾಮಸರು ಅಂತ ಹೇಳಿ. ಅದು ಹೇಳಿಲ್ಲ ಈಗ. ಯಶ್ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿ ಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ ಹೇಳಿ ಆಗಿದೆ. ಆದ್ದರಿಂದ ಆ ಪ್ರಶ್ನೆಯಲ್ಲಿ ಬಂದಿಲ್ಲ. ಯದ್ಯತ್ರ ವೇದ ವಿರೋಧೀನಾಂ ಬೌದ್ಧಾದೀನಾಂ ನಿಷ್ಠಾ ಪೃಚ್ಛೇತ ತದಾ ತೇ ತಾಮಸಾಹ ಇತ್ತೇವ ಉತ್ತರಂ ಉಚ್ಚೇತ. ವೇದ ವಿರೋಧಿಗಳ ಬಗ್ಗೆ ಏನಾಗುತ್ತೆ ಪ್ರಶ್ನೆ ಕೇಳಿದ್ರೆ ಏನಂತ ಹೇಳಬೇಕು ಅವರಿಗೆ, ತಾಮಸರು ಅಂತ ಅಷ್ಟೇ ಹೇಳ್ಬಿಡ್ಬೇಕು. ತದೀಯ ತಾಮಸತ್ವಸ್ಯ ಅವಿಕಲ್ಪಿತತ್ವಾದಿತಿ ಭಾವ. ಅವರ ತಾಮಸತ್ವ ಅಂಬದೇನದು, ತಾಮಸತ್ವ ವಿಭಾಗನೇ ಇಲ್ಲ. ಈ ಕಳ್ಳರನ್ನ ಸಜ್ಜನರ ಸೇರಿಸ್ಬೋದಾ ಅಂತ ಸಾಧ್ಯನೇ ಬರೋದಿಲ್ಲ ಅವರು, ರೂಲ್ಡ್ ಔಟ್. ಅದು ಯಾಕೆ ಮಾಡೋದಿಲ್ಲ ಅಂದರೆ ಅಧ್ಯಾತ್ಮ ಮಾತಾಡಿ ಬಂದಿದ್ರು. ಹೌದು ಗೊತ್ತಾದ್ರೆ ಅಧ್ಯಾತ್ಮ ಹೇಳೋಕ್ಕೆ ಪಂಚಿತ ಆಗುತ್ತೆ ಅವ್ರಿಗೆ. ಆದ್ದರಿಂದ ಅವ್ರು ಫಸ್ಟ್ ಏನು ಮಾಡ್ತಾರೆ, ಓದೋದು, ಮಾಸಾಗಿ ಹೇಳಿಸೋದು, ಭಜನೆ ಮಾಡಿಸೋದು, ಅಂದರೆ ಎಲ್ಲ ಇನ್ವಾಲ್ವ್ ಮಾಡಿಸೋಕೆ ಶುರು ಮಾಡ್ತಾರೆ. ನಮಗೆಲ್ಲ ಆಪರ್ಚುನಿಟಿ ಸಿಗುತ್ತೆ ಅಂತ ಹೋಗ್ತಾರೆ ಅವರು. ಆಮೇಲೆ ಒಳ್ಳೆ ವ್ಯವಸ್ಥಿತ ಮರ್ಯಾದೆ ಎಂದಾಗ್ತದೆ, ಸೀಟ್ ಕೊಡೋದು, ಕರೆಯೋದು, ಕೂಡಿಸೋದು ಎಲ್ಲ ಮಾಡ್ತಾರೆ. ನಮ್ಮಲ್ಲಿ ಬೈದು ಕಳಿಸ್ತಾರಲ್ಲ, ಅದೆಲ್ಲ ಹಾಗೆ ಮಾಡೋದಿಲ್ಲ. ಹಾಗೆಲ್ಲ ಮಾಡಿದ್ರೆ ಏನಾಗುತ್ತೆ ಅವರಿಗೆ, ಒಳ್ಳೆ ನಿಷ್ಠೆ ಬಂದ್ಬಿಡೋದು. ಅದೇ ಅವ್ರು ಹೇಳಿದ್ದೆಲ್ಲ ಸತ್ಯ ಹೇಳ್ಕೊಂಡು ಇದು ಲೌಕಿಕ ವ್ಯಾಲ್ಯೂಸ್ ಹೇಳಿ ಅದರ ಅಧ್ಯಾತ್ಮ ಅಂತ ಕನ್ವರ್ಟ್ ಮಾಡಿ ಅದು ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಮಲ್ಲಿ ಅಧ್ಯಾತ್ಮ ಲೌಕಿಕ ಮಾಡಿ ಹಾಳು ಮಾಡಿಬಿಡ್ತಾರೆ. ಏನ ಏನು ಹೌದು ಅದಕ್ಕೆ ಅಲ್ಲಿ ಸಿಕ್ಕಲ್ಲ. ಮನೆಯಲ್ಲಿ ಅಡಿಗೆ ಇಲ್ಲ ಅಂದ್ರೆ ಹೋಟ್ಲಿಗೆ ಹೋಗಬೇಕು ಅವನು. ಎಷ್ಟು ದಿವಸ ಅದು ಉಪವಾಸ ಇರ್ತಾನೆ, ಎಲ್ಲರೂ ತಿಕ್ಕಲು ತಿನ್ಬೇಕಾಗುತ್ತಾ ಇಲ್ಲ ಅಷ್ಟೇ ಆಗಿರೋದು. ತುಂಬ ಜನ ಬೇರೆ ಕಡೆ ಅವರಿಗೆ ಬರೋದು ದೊಡ್ಡ ದೊಡ್ಡ ಕ್ಲಾಸ್ ಪೀಪಲ್ ಅವ್ರು ಯಾರಿಗೂ ಧರ್ಮ ಬೇಕಿದೆ ಹೇಳೋ ವ್ಯವಸ್ಥೆ ಇಲ್ಲ. ಬಂದರೆ ಈ ರೀತಿ ಭಾಳ ಕಂಡೀಷನ್ ಆಗ್ತಾರೆ, ಬರೋದೇ ಇಲ್ಲ ಫಸ್ಟ್ ಅವರು. ಕಂಡೀಷನ್ ಫಸ್ಟ್ ಬಾ, ಕಂಡೀಷನ್ ಆಮೇಲೆ ಫಸ್ಟ್ ಬಾ ನೀನು, ಹೇಗೆ ಬರಲಿ ಹೇಗಾದ್ರೂ ಬಾ ಫಸ್ಟ್, ಆಮೇಲೆ ಚೇಂಜ್ ಮಾಡು. ಹೀಗೆ ಬಾದ್ರೆ ಬರೋದೇ ಇಲ್ಲ ಫಸ್ಟ್ ಅವನು. ಹೇಗೆ ದೋಸ್ತಿ ನೀನು ಬಂದಾಗ ಬರಯ್ಯ, ಆ ವಾದ ಇರಬೇಕು. ವಾದಕ್ಕೆ ಬಂದಾಗ ಯಾರು ಏನಾಗ್ತಾರೆ, ನಮ್ಮ ಸೀಟ್ ಆಗಿರಬೇಕು, ಹೀಗಿರಬೇಕು, ಅವೆಲ್ಲ ಇಲ್ಲ. ನೀನು ವಾದಕ್ಕೆ ಬರ್ತೀನಿ, ನೀನೇ ಮೇಲೆ ಕೂತು ನಾನು ಕೇಳಿ ಕೂತ್ಕೋತೀನಿ, ಮಾತಾಡೋ. ಅಲ್ಲಿ ಕತೆ ಮುಗೀತು ಅವನು. ಇದ್ರ ಏನು ಮಾಡ್ತಾರೆ ಅವರು, ಸೋಲೋರು ಕೂಡ ನಾನು ಸೀಟ್ ಅರೇಂಜ್ಮೆಂಟ್ಸ್ ಇದ್ದಾನೆ ಹೋಗಲಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಬೇಕಾದ್ರೆ ಕೂತ್ಕೋಯ್ಯ, ನೀನೇ ಮೊದಲು ಮಾತಾಡೋ, ಎಲ್ಲ ಚಾನ್ಸ್ ನಿನಗೆ, ವಾದ ಮಾಡು. ಬೇರೆ ದಾರಿ ಇಲ್ಲ, ಅವನು ಸೋಲಲೇಬೇಕಾಗತ್ತ. ಅರ್ಥ ಆಯ್ತಾ? ಅಂಥದನ್ನು ಉಪಯೋಗಿಸಬೇಕಾದ್ರೆ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ. ಎಷ್ಟು ಇಂಪಾರ್ಟೆಂಟು ಹೇಳಿದ್ರು, ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೈತಿ ತಾಮ ಶೃಣು. ಅರ್ಜುನ, ಶ್ರದ್ಧಾ ತ್ರಿವಿಧ ಭವತಿ, ಶ್ರದ್ಧೆ ಅನ್ನೋದು ಮೂರು ವಿಧ. ಅದು ದೇಹಿನಾಂ, ಪ್ರತಿಯೊಬ್ಬರಿಗೂ ಇದೆ. ಸಾ ಸ್ವಭಾವಜ, ಸ್ವಭಾವದಲ್ಲೇ ಇದೆ. ವೆರಿ ಇಂಪಾರ್ಟೆಂಟ್. 14ನೇ ಅಧ್ಯಾಯದಲ್ಲಿ ಹೇಳಿದ್ದೇನದು, ಪ್ರಕೃತಿಯಿಂದ ಬರೋದನ್ನು ಹೇಳಿದರು. ಅರ್ಥ ಆಯ್ತಾ? ಈಗ ಪ್ರಕೃತಿಯಿಂದ ಬರೋ ಗುಣಗಳ ಬಗ್ಗೆ ಅಲ್ಲಿ ಮಾತಾಡ್ತಾರೆ. ಇಲ್ಲಿ ಹೇಳ್ತಿರೋದು ಯಾವುದಿದು, ಸ್ವರೂಪದಲ್ಲಿ ಹೇಳ್ತಾರೆ. ಅದಕ್ಕೆ ಸ್ವಭಾವಜ, ಅದು ಸ್ವಭಾವಜ ಅಲ್ಲ. ಏನದು? ಪ್ರಕೃತಿಜ. ಪ್ರಕೃತಿಯಿಂದ ಬಂದಿರತಕ್ಕಂಥ ಗುಣಗಳು ಸಾತ್ವಿಕ. ಬ್ರಾಹ್ಮಣ ದೇಹ ಇದೆ, ಬ್ರಾಹ್ಮಣ ದೇಹ ಸಾತ್ವಿಕ, ಒಳಗೆ ತಾಮಸ ಜೀವ ಇರಬಹುದು. ಅರ್ಥ ಆಯ್ತಾ? ಈಗ ದೇಹ ಸಾತ್ವಿಕ ಅಷ್ಟೇ. ಆದರೆ ಸ್ವರೂಪದಲ್ಲಿ ಸಾತ್ವಿಕನಾಗಿದ್ದರೆ, ಶೂದ್ರನಾಗಿದ್ದರೆ ಏನವನು? ಸಾತ್ವಿಕನೇ. ಬ್ರಾಹ್ಮಣ ದೇಹ ತಾಮಸ ಜೀವ, ಶೂದ್ರ ದೇಹ ಸಾತ್ವಿಕ ಜೀವ. ಅರ್ಥ ಆಯ್ತಾ? ಇದನ್ನು ಯಾರೂ ಯೋಚನೆ ಮಾಡಲಿಲ್ಲ. ಇದು ಯೋಚನೆ ಮಾಡದೆ ಹೋಗಿದ್ದು 14ನೇ ಅಧ್ಯಾಯ 17ನೇ ಅಧ್ಯಾಯ ಏನಾಗುತ್ತೆ? ಎರಡು ರಿಪಿಟೇಷನ್ ಅಷ್ಟೇ. ಕಾಂಟ್ರಡಿಕ್ಟ್ ಅಂದರೆ ರಿಪಿಟೇಷನ್ ಒಂದು, ಎರಡು ಅಲ್ಲ, ಪೂರ್ತಿ ಬೇರೆಯೇ. ಆಗ ಆಚಾರ್ಯ ಹೇಳಿ ಸಿದ್ಧಾಂತ ಇಲ್ಲಿದೆ, ಸ್ವರೂಪದಲ್ಲಿ ಮೂರು ವಿಧ ಅಂಬೋದು ಇಲ್ಲಿ ಬಂದಿರೋದು. ಇವತ್ತು ಆ ವೇದ ಒಪ್ತ, ಗೀತ ಒಪ್ತಾರೆ, ಜೀವ ತೈವೇದ್ಯ ಒಪ್ಪೋದಿಲ್ಲ ಅಂದರೆ 14ನೇ ಅಧ್ಯಾಯ ಒಪ್ಪೋದಿಲ್ಲ ಅಂತ ಅರ್ಥ. ಏನ ಸ್ಥೂಲ ಸ್ಥೂಲ ಸ್ವರೂಪದ್ದು, ಸ್ವರೂಪದ್ದು ಇದು ಬಾಹ್ಯದ್ದಿದೆ. ಹಾಲು ಬೆಳಗಿದೆ, ಅದೇನದು ಸ್ವರೂಪ. ಹಾಲು ಕಪ್ಪಾಗಿದೆ, ಏನೋ ಪದಾರ್ಥ ಬಿದ್ದಿದೆ ಅಷ್ಟೆ. ಅರ್ಥ ಆಯ್ತಾ? ಈಗ ಹಾಲು ಸರಿ ಬೆಳಗಿರೋದು ಹಾವಿನ ಸ್ವಭಾವ, ಬೇರೆ ಮಾತೇ ಇಲ್ಲ ಅದರೊಳಗೆ. ಆದರೆ ಬೇರೆ ರೀತಿ ಕಾಣೋದೇನದು? ಬೇರೆ ರೀತಿ ಕಾಣೋದಲ್ಲ, ಹೊರಗಿನಿಂದ ಬಂದಿರೋದು, ಒಳಗಿಂದ ಬಂದಿರೋದಲ್ಲ. ಯಾವುದು? ಫಸ್ಟ್ ಕ್ಲಾಸ್ ಬಿಡಿ ಬಟ್ಟೆ ಕೊಳಕಾಗಿಬಿಟ್ಟಿದೆ. ಕೊಳಕೆ ಎಲ್ಲಿಂದ ಬಂತದು? ಹೊರಗಿಂದ ಬಂತು. ಆಗ ಕೊಳಕೆ, ಅದೇನು ಮಾಡ್ಬೋದು ನಾವು? ಅದನ್ನು ಶುದ್ಧ ಮಾಡಿಬಿಡ್ಬೋದು. ಸಾತ್ವಿಕನ ಏನಾದ್ರು ಕೆಟ್ಟದಾಗ ಮಾಡಿದ್ರೆ ಕ್ಲೀನ್ ಆಗಿಬಿಡ್ತಾನೆ. ಮತ್ತೆ ಒಂದು ಕರಿ ಬಟ್ಟೆ, ಮತ್ತೆ ಎಷ್ಟು ಒಗೆದ್ರೆ ಏನಾಗಲ್ಲ ಅದು ಬಿಡಿ. ಯಾತಕ್ಕೆ ಸ್ವರೂಪದಲ್ಲೇ ಇದೆ ಡಿಫರೆನ್ಸ್, ಗೊತ್ತಾಯ್ತಾ? ಕರಿ ಬಟ್ಟೆ ಸ್ವರೂಪ ಕರಿ, ಅಲ್ಲೇ ಕರಿ ಇದೆ. ಆದರೆ ಬಿಳಿ ಬಟ್ಟೆ ಕರಿ ಆದರೆ ಏನಂತಾರೆ ಅದನ್ನು? ಎಕ್ಸ್ಟರ್ನಲ್ ಅಂತಾರೆ. ಅರ್ಥ ಆಯ್ತಾ? ಅದು ಹಿಂದೆ ಹೇಳಿದ್ದೆಲ್ಲ ಅದು ಪ್ರಕೃತಿಯ ಗುಣಗಳು ಅಂದರೆ ಅದು. ಇದು ಸ್ವರೂಪದ ಗುಣಗಳು ಅಂದರೆ ಅದು. ಸ್ವಭಾವಜ ಅನ್ನೋ ಪದ ವೆರಿ ಇಂಪಾರ್ಟೆಂಟ್. ಸ್ವಭಾವದಂದೇ ಬಂದಿರೋದ ಹೊರತು ಹರಿಯಿಂದ ಬಂದಿರೋದು. ಹಾಂ, ಅದಕ್ಕೆ ಹೇಳ್ತಿರೋದು, ಇದು ಚೇಂಜ್ ಆಗೋದಿಲ್ಲ. ಸ್ವಭಾವದಿಂದಾಗಿನೇ ಅಭಿವ್ಯಕ್ತವಾಗುತ್ತೆ ಅಂತ. ಕೃಷ್ಣ ಅವತಾರ ಮಾಡ್ದ, ಇರೋದನ್ನು ತೋರಿಸ್ದ ಅಷ್ಟೆ. ಸ್ವಭಾವದಿಂದ ಜಾ ಅಂತ ಅಷ್ಟೇ, ಹುಟ್ಟಿ ಬರೋದನ್ನು ಅರ್ಥ ಅಲ್ಲ. ಶ್ರದ್ಧೆ ಸ್ವಭಾವದಿಂದ ಎಕ್ಸಿಬಿಟ್ ಆಗುತ್ತೆ ಅಂತ ಅರ್ಥ. ಶ್ರದ್ಧೆ ಸ್ವಭಾವಕ್ಕೆ ತಕ್ಕಂತೆ ಏನಾಗುತ್ತೆ ಅದು? ಎಕ್ಸಿಬಿಟ್ ಆಗುತ್ತೆ. ಸ್ವಭಾವ ಸೇರಿದರೆ ಸ್ವಭಾವ ಅಂತ ಕರೆಯೋದಿಲ್ಲ. ಅದನ್ನು ಹಾಲಿನ ಬಣ್ಣ ಚೇಂಜ್ ಮಾಡಿದ್ರೆ ಏನಲ್ಲ ಅದು? ಹಾಲೇ ಅಲ್ಲ ಅಷ್ಟೆ. ಎಲ್ಲಿವರೆಗೂ ಹಾಲು ಅಂತ ಕರಿತೀವಿ, ಎಲ್ಲಿವರೆಗೆ ಹಾಗಿರ್ಬೇಕು ಅದು? ಬೆಳಗ್ಗೆ ಇರಲೇಬೇಕು, ಎಲ್ಲರೂ ಹಾಲು ಅಂತ ಹೆಸರು ಬರೋದಿಲ್ಲ ಅದಕ್ಕೆ. ಸ್ವಭಾವ ಚೇಂಜ್ ಪರಿಸ್ಥಿತಿ ವಸ್ತು ಡೆಡ್ ಅಂತ ಅರ್ಥ. ಹಾಲಿನ ಏನು ಮಾಡಿದ್ರಿ ಈಗ? ಹುಳಿ ಆಯಿತು, ಹಾಲಲ್ಲ ಅದು, ಮೊಸರಾಗಿ ಮೊಸರು ಚೇಂಜ್ ಆಯ್ತು. ಹೆಸರೇ ಹೋಯ್ತು, ಹಾಲಿಲ್ಲ ಅಂತಾನೆ. ಏನಂತಾನೆ ಅವನೀಗ? ಹಾಲಿಲ್ಲ, ಬೇಕಾದ್ರೆ ಮೊಸರು ಇದೆ, ಹಾಲು ಹೋಯ್ತು ಅಂತ ಹೇಳ್ಬಿಡ್ತ. ಬಿಡಿ ಬಣ್ಣ ಅದು ಹೋಯ್ತು, ಅದ್ರ ಮಾಧುರ್ಯ ಹೊರಟೋಯ್ತು. ಹಾಲಿಗೆ ಹೊರಗೆ ಕಾಣೋದು ಬಿಡಿ ಬಣ್ಣ, ಒಡಗಿರೋದು ಯಾವುದು? ಮಾಧುರ್ಯ. ಆ ಮಾಧುರ್ಯ ಯಾವುದಕ್ಕೆ ಇರೋದಿಲ್ಲ? ಹಾಲಿನ ಮಾಧುರ್ಯ ಬೇರೆ, ಮೊಸರಿನ ಮಾಧುರ್ಯ ಬೇರೆ. ಮೊಸರು ಎಷ್ಟೇ ಸಿಹಿ ಇದ್ರೂ ಕೂಡ ಏನಲ್ಲ? ಹಾಲಲ್ಲ. ಅರ್ಥ ಆಯ್ತಾ? ಇದೆಲ್ಲ ಸರಿ ತಿಳ್ಕೊಂಡ್ರೆ, ಭದ್ರಾಚಾರ ಶಾಸ್ತ್ರ ಅಂದರೆ ಶಾಸ್ತ್ರ ಒಬ್ಬರು ಎಲ್ಲ ಇದು. ಇವತ್ತಿಗೂ ಕೂಡ ಯಾರಿಗೂ ಗೊತ್ತಿಲ್ಲ ಇವೆಲ್ಲ. ಸೈಂಟಿಫಿಕಲಿ ಯೋಚನೆ ಮಾಡಲಿಕ್ಕೆ ಯಾರಿಗೂ ಬರೋದೇ ಇಲ್ಲ. ಭಗವದ್ಗೀತೆ ಎಸೆನ್ಸನ್ನೆಲ್ಲ ಆಯ್ತಾ ಸರಿಯಾಗಿ ಹೇಳಿದ್ದು ಅವರೊಬ್ಬರೇ. ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೈತಿ ತಾಮ ಶೃಣು. ಅಥೋ ಅದನ್ನ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ ಮತ್ತೆ ಈಗ. ಅಥೋ ವಿಭಜ್ಯಾಹ ತ್ರಿವಿಧ ಇತ್ಯಾದಿನ ವಿಭಾಗ ಮಾಡಿ ಹೇಳ್ತಾನೆ, ಮೂರು ವಿಧ ಇದೆ. ನಾನು ತೇಷಾಂ ನಿಷ್ಠಾ ಕಾ ಇತಿ ಪೃಷ್ಠೆ ಸಾತ್ವಿಕತ್ವಾಧಿಕಂ ವಕ್ತವ್ಯಂ ತ್ರಿವಿಧ ಇತ್ಯಾದಿಕಂ ಕಿಮುಚ್ಯತೆ ಇತ್ಯತಃ ಅತ ಇತಿ. ಅದಕ್ಕೇನೆ, ಯತಏವಂ ಅರ್ಜುನೇನ ವೇದ ವಿಧಿ ಮಜಾನತಾಂ ನಿಷ್ಠಾ ಪೃಷ್ಠಾ ಅಜ್ಞಾನಂಚ ನ ಭೇದಕಂ ತ್ರಯಾಣಾಮಪಿ ಸಂಭವಾತ್. ಬರೀ ಅಜ್ಞಾನ ಭೇದಕ ಅಲ್ಲ, ಮೂರು ಜನಕ್ಕೂ ಅಜ್ಞಾನ ಇದೆ. ಒಬ್ಬ ಸಾತ್ವಿಕ ಇದ್ದಾನೆ ಅಜ್ಞಾನ, ತಾಮಸ ಅಜ್ಞಾನ, ರಾಜಸ ಅಜ್ಞಾನ. ಆದ್ದರಿಂದನೇ ಅವ್ರನ್ನ ಹೇಗೆ ವಿಭಾಗ ಮಾಡಬೇಕು ಅಂದರೆ ಈ ಬೇಸಿಸ್ ಒಂದಿದೆ ಮಾಡಬೇಕು ಅಂತ ಹೇಳ್ತಾನೆ ಪರಮಾತ್ಮ. ಇತಿ ತದ್ವಿಶೇಷಣತ್ವೇನ ಉಕ್ತಾಂ ಶ್ರದ್ಧಾಂ ಸಾತ್ವಿಕತ್ವಾದಿನ ವಿಭಜ್ಯ ತದಾಶ್ರಯೇಣ ತೇಷಾಂ ಸ್ವರೂಪಂ ಆಹ ಇತ್ಯರ್ಥ. ಅದಕ್ಕೆ ಅರ್ಜುನನ ಪ್ರಶ್ನೆಗೆ ಉತ್ತರವಾಗಲಿಕ್ಕೋಸ್ಕರ ವಿಶೇಷಣವನ್ನು ಹಾಕಿ ತ್ರಿವಿಧ ಅಂತ ಹೇಳಿ ಸಾತ್ವಿಕಿ, ರಾಜಸಿ, ತಾಮಸಿ ಅಂತ ಅಬ್ಜೆಕ್ಟಿವ್ಸ್ ಹಾಕಿ ಹೇಳ್ತಾ ಇದ್ದಾನೆ, ಕೇಳಿ ಅಂತ ಹೇಳ್ತಾರೆ. ಅದೇನು? ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾಭವತಿ ಭಾರತ, ಶ್ರದ್ಧಾವಯೋಯಂ ಪುರುಷೋ ಯೋ ಯಶ್ರದ್ಧ ಸವೇವಸಃ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾಭವತಿ ಭಾರತ. ಅರ್ಜುನ, ಪ್ರತಿಯೊಬ್ಬರಿಗೂ ಶ್ರದ್ಧೆ ಏನಿರುತ್ತಲ್ಲ, ಎಲ್ಲಿಂದ ಬರುತ್ತದೋ ಅವರ ಸ್ವಭಾವಕ್ಕೆ ತಕ್ಕಂತೆ ಬರುತ್ತೆ. ಎಷ್ಟು ಒಳ್ಳೆ ಮಾತು, ಸರಿ ಯೋಚನೆ ಮಾಡ್ಬೇಕಾದ್ರೆ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾಭವತಿ ಭಾರತ. ಪ್ರತಿಯೊಬ್ಬನ ಶ್ರದ್ಧೆ ಕೂಡ ಅದರ ಸ್ವರೂಪಕ್ಕೆ ಅನುಗುಣವಾಗಿರುತ್ತೆ ಹೊರತು ಬೇರೆ ರೀತಿ ಇರೋದಿಲ್ಲ. ಮುಂದೆ ಬರುತ್ತೆ, ಯಾಕೆ ಯೋಚನೆ ಮಾಡ್ತೀರಿ ನೋಡಿ. ಶ್ರದ್ಧಾಮಯೋಯಂ ಪುರುಷ ಯೋ ಯಶ್ರದ್ಧ ಸಯೇವ ಸಹ. ಶ್ರದ್ಧೆ ಇಲ್ದವ್ರ ಬಂದ್ರೆ ಏನು ಮಾಡ್ತೀರಿ ಅಂದರೆ ಇಂಪಾಸಿಬಲ್ ಅಂತ ಹೇಳ್ತಾರೆ. ಶ್ರದ್ಧಾಮಯೋಯಂ ಪುರುಷ, ಪುರುಷನಿಗೆ ಏನಿರಬೇಕು ಅಂತ ನಂಬಿಕೆ ಇರಲೇಬೇಕು ಅಂತ ಹೇಳ್ತಾರೆ. ನಂಬಿಕೆ ಇಲ್ಲದ ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತಾ. ಅದೇ ಹೇಳಲಿಲ್ಲ, ಐ ಡೋಂಟ್ ಬಿಲೀವ್ ಇನ್ ಎನಿಥಿಂಗ್, ದಟ್ ಈಸ್ ಮೈ ಬಿಲೀಫ್ ಅಂತ ಹೇಳಿದ್ನಲ್ಲ, ಹಾಗೆ ಕಾಂಟ್ರಡಿಕ್ಷನ್. ಅದು ಏನು, ಯಾವುದಕ್ಕೆ ನಂಬಿಕೆ ಇಲ್ಲ ಅಂತ ಹೇಳೋದು ಒಂದು ನಂಬಿಕೆ ಆಯ್ತಲ್ಲ, ನಾ ದೇವರು ನಂಬೋದಿಲ್ಲ ಅಯ್ಯ, ಅದು ಒಂದು ನಂಬಿಕೆ ಆಯ್ತಲ್ಲ, ಹಾಗೆ ಗೊತ್ತಾಯ್ತಾ, ಅದು ಒಂದು ನಂಬಿಕೆನೇ, ಅಂದ್ರೆ ಕಾಂಟ್ರಡಿಕ್ಷನ್. ಅದು ಪ್ರಬುದ್ಧ ಸಯ ಯೋ ಎಚ್ಚರದ್ದಹ ಸಯೇವ ಸಹ. ಯಾವನಿಗೆ ಯಾವ ಶ್ರದ್ಧೆ ಇರುತ್ತೋ ಅವನ ಸ್ವರೂಪ ಅದೇ. ಸಾತ್ವಿಕ ಶ್ರದ್ಧೆ ಇರೋನು ಏನವನು? ಸಾತ್ವಿಕ. ತಾಮಸ ಶ್ರದ್ಧೆ ಇದ್ರೆ ಏನದು? ತಾಮಸ. ಈ ನಮಗೆ ಸ್ವರೂಪ ಗುರುಕೊಂಡು ಹೇಳಿದ್ ಗೊತ್ತಾಗುತ್ತೆ. ಸಾತ್ವಿಕ ಶ್ರದ್ಧೆ ಇದ್ದವನಿಗೆ ನಾವು ಹೇಳಿದ್ರೆ ಏನಾಗುತ್ತೆ? ಈಗ ಸಾತ್ವಿಕ ಶ್ರದ್ಧೆ ಇದ್ದವರು ಇದ್ದಾರೆ, ನಮ್ಮ ಶ್ರದ್ಧೆ ನಷ್ಟ, ಸ್ವರೂಪ ನಮಗೆ ಕಾಣೋದಿಲ್ಲ, ಶ್ರದ್ಧೆ ನಮಗೆ ಗೊತ್ತಾಗುತ್ತೆ, ಅವನ ಬಿಹೇವಿಯರ್ ಶ್ರದ್ಧೆ ಗೊತ್ತಾಗುತ್ತೆ. ಓ ಸಾತ್ವಿಕ ಅಂತ ಗೊತ್ತಾಯ್ತು. ಆಗ ಅವನೇನು ಮಾಡ್ಬೋದು? ಸಾತ್ವಿಕತ್ವನ ಬೆಳೆಸ್ಬೋದು. ಆಗ ಒಂದು ಜೋಳದ ಬೀಜ ಅಂತ ಗೊತ್ತಾದರೆ ಇದು ಗಿಡ ಬೆಳೆಸ್ಬೋದು. ಒಂದು ಹಲಸಿನ ಬೀಜ ಅಂತ ಗೊತ್ತಾದ್ರೆ ಹಲಸಿನ ಬೇರೆ ಬೆಳೆಸ್ಬೋದು. ಸಾತ್ವಿಕ ಜೀವನಿಗೆ ಪಾಠ ಪ್ರವಚನ ಮಾಡಿದ ಏನಾಗುತ್ತೆ ಅವನಿಗೆ? ಸಾತ್ವಿಕತ್ವ ಅಭಿವೃದ್ಧಿ ಆಗುತ್ತೆ. ಅದೇ ತಾಮಸ ಜೀವನ ಮಾಡಿದರೆ ಉಪಯೋಗಕ್ಕೆ ಬರೋದಿಲ್ಲ, ವೇಸ್ಟ್ ಆಗುತ್ತೆ. ಅದನ್ನೇ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ರು. ಶಾಸ್ತ್ರಾಧ್ಯಯನಕ್ಕೆ ಅಧಿಕಾರಿಗಳು ಯಾರಾಗಿರಬೇಕು ಅಂದರೆ ಸಾತ್ವಿಕ ಶ್ರದ್ಧೆಯವನು ಹೇಳಿದರೆ ಬರುತ್ತೆ, ಅವ್ರದ್ದು ಎಲ್ಲರಿಗೂ ಬರೋದಿಲ್ಲ. ಇವತ್ತೇನಾಗಿದೆ, ಯಾವುದೋ ಪಾಠ ಹೇಳ್ಕೊಡ್ಬೇಕಾದ್ರೆ ಬುದ್ಧಿ ಪರೀಕ್ಷೆ ಮಾಡ್ತಾರೆ, ಸಾಲದು. ಇನ್ನೇನು ಪರೀಕ್ಷೆ ಮಾಡಬೇಕು? ಶ್ರದ್ಧೆ ಪರೀಕ್ಷೆ ಮಾಡಬೇಕು. ಶ್ರದ್ಧೆ ಪರೀಕ್ಷೆ ಮಾಡಿ ಹೇಳ್ಕೊಟ್ಟಾಗ ಅವನ ಗ್ಯಾರಂಟಿ, ಅವನು ಒಬ್ಬನೇ ಹೇಳಿದ್ರು ಸಾಕು, ಒಬ್ಬನೇ ಓದಿದ್ರು ಲಕ್ಷಾಂತರ ಉದ್ಧಾರ ಮಾಡ್ತ. ಅದು ಸಾ ಲಕ್ಷಾಂತರ ಜನ ಕೇಳಿದ್ರೆ ಶ್ರದ್ಧೆ ಇಲ್ದವ್ರು ಹೇಗಾಗುತ್ತೆ? ಅದಷ್ಟು ಎಲ್ಲ ವೇಸ್ಟ್ ಆಗುತ್ತೆ. ಇವತ್ತು ಬಂದಿರೋದು ಎಲ್ಲ ಕಡೆ ನೀವು ಹುಡ್ಕೋದು ಬರೀ ಬುದ್ಧಿನೇ. ಬುದ್ಧಿ ಬಂದಿರೋ ಸಾಲದು. ದುರ್ಯೋಧನ ದಡ್ಡ, ಅಯೋಗ್ಯರು ಯಾರೋ ದಡ್ಡರಲ್ಲ, ನೆನ್ಪಿಟ್ಕೊಳ್ಳಿ. ಸಾತ್ವಿಕನು ಭಾರಿ ಬುದ್ಧಿವಂತ, ತಾಮಸನು ಭಾರಿ ಬುದ್ಧಿವಂತ. ಶ್ರದ್ಧೆ ಡಿಫರ್ಸ್. ಸಾತ್ವಿಕ ಶ್ರದ್ಧೆ ಪ್ಲಸ್ ಬುದ್ಧಿ ಇದ್ರೆ ಅವ್ರು ನಂಬರ್ ಒನ್ ಅದು. ಆಮೇಲೆ ತಾಮಸ ಶ್ರದ್ಧೆ ಬುದ್ಧಿ ಇದ್ರೆ ವರ್ಷ್ಟ್ ಅದು. ಇನ್ನು ಸಾತ್ವಿಕ ಶ್ರದ್ಧೆ ಇದೆ, ಬುದ್ಧಿ ಕಡಿಮೆ ಇದೆ, ಡೋಂಟ್ ವರಿ, ಅವನು ಡೆವಲಪ್ ಆಗ್ತಾನೋ. ಇನ್ನು ತಾಮಸ ಶ್ರದ್ಧೆ ಇದೆ, ಬುದ್ಧಿ ಕಡಿಮೆ ಇದೆ, ಅವ್ನು ಎಷ್ಟು ವರ್ಷ ಅದರಲ್ಲೇ ಮುಂದುವರಿತಾನೆ, ಬಿಡೋದಿಲ್ಲ. ಇನ್ನು ಎರಡಾಗಿಬಿಟ್ರೆ ಎರಡು ಶ್ರದ್ಧೆನೂ ತಾಮಸ, ಅವನು ಇದು ಬುದ್ಧಿನೂ ತಾಮಸ, ಭಾರಿ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಇಂಟೆಲಿಜೆನ್ಸ್ ಬೇರೆ, ಪರ್ವರ್ಟೆಡ್ ಇಂಟೆಲಿಜೆನ್ಸ್ ಬೇರೆ. ಅರ್ಥ ಮಾಡಿಕೊಂಡ್ರೆ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಭಾಗ ಇದು. ಅದಕ್ಕೆ ಹಿಂದೆ ಏನು ಮಾಡ್ತಾ ಇದ್ರು? ಒಂದು ವರ್ಷ ಪರೀಕ್ಷೆ ಮಾಡದೆ ಹೇಳ್ಕೊಡ್ತಿರ್ಲಿಲ್ಲ. ಒಂದು ವರ್ಷ ಏನು ಗೊತ್ತಾಗ್ತಿತ್ತು? ಬುದ್ಧಿನೂ ಗೊತ್ತಾಗ್ತಿತ್ತು, ಶ್ರದ್ಧೆನೂ ಗೊತ್ತಾಗ್ತಿತ್ತು. ಅವ್ರೇನು ಹೇಳಿದರು? 100 ಗೋವು ಕೊಟ್ಟರು, 400 ಆಗೋರಿಗೆ ಬರಬೇಡ ಅಂತ ಹೇಳಿಬಿಟ್ರು. ಸತ್ಯಕಾಮನಿಗೆ ಏನು ಮಾಡಿದ್ರು ಗುರುಗಳು? 100 ಗೋವು ಬಡಕಲು ಗೋವುಗಳು, ಮತ್ತೆ ಅವೆಲ್ಲ ಸರಿಯಾಗಿ ಇದ್ದಿದ್ದು ಅಲ್ಲ, ಕೊಟ್ಟು ಏನು ಮಾಡ್ಬೇಕು ಏನಂತ ಹೇಳಿದ್ರು? ಅದನ್ನು 400 ಆಮೇಲೆ ಬಾ ಅಂತ ಹೇಳಿಬಿಟ್ರು. ಏನು ಇವ್ರಿಗೆ ಗ್ರಾಚಾರ ಗುರು ಬುದ್ಧಿ ಇಲ್ಲ, ನಾನು ಬಂದಿರೋದು ಓದೋಕ್ಕೆ ದನಕಾಯಕ್ಕೆ ಬನ್ನಿ ಅಂತ ಹೋಗ್ಬಿಟ್ಟು ಏನು ಮಾಡೋಕ್ಕೆ? ನಾನು ಬಂದಿರೋದು ಓದೋದಕ್ಕೆ ದನಕ ಏನು ಮಾಡ್ಬೇಕಾ? ನಾನು ಇನ್ಸಲ್ಟ್ ಮಾಡಿದ್ರು ತೋರ್ಬಿಟ್ಟು ಇವತ್ತು ಹಾಗೆ ಮಾಡೋದು ಹೇಳಿದರೆ, ಇನ್ಸಲ್ಟ್ ಮಾಡಿದ್ರೆ ನನ್ನ ಕೆಲಸ ಹೇಳಿಬಿಟ್ರು, ಅವಮಾನ ಮಾಡಿಬಿಟ್ರು ಅಂತೇಳಿ. ಅದಿಲ್ಲ, ಪರೀಕ್ಷೆ ಮಾಡಲಿಕ್ಕೆ ಹೇಳಿದ್ದ ಅದನ್ನು. ಅವ್ರಿಗೆ ಗೋವಿಂದ ಎಷ್ಟು ಮುಖ್ಯನೋ, ಯಾಕೆಂದ್ರೆ ಗೋವಿಂದ ಯಾಕೆ ಕೊಟ್ಟರು ಗೊತ್ತಾ? ಚಾಲೆಂಜರ್ ಅಲ್ಲಿ ಗೋವಿನ ಬೆಳೆಸೋದು ಚಾಲೆಂಜಿಂಗ್ ಅದು. ಯಾಕೆ? ಅದು ಕ್ಲೀನ್ ಮಾಡಬೇಕು, ಸಗಣಿ ಎತ್ತಬೇಕು, ಗೋಮೂತ್ರ ಬೆಳಿಬೇಕು, ತುಂಬ ಕಷ್ಟ ಅದನ್ನು. ಸೇಫ್ಟಿ ನೋಡ್ಕೋಬೇಕು, ಪ್ರತಿಯೊಂದು ಪ್ರಾಬ್ಲಮ್ ಇದೆ. ಕಣ್ಣಾಕ ಜನ ಇದ್ದಾರೆ, ದುಷ್ಟ ಪ್ರಾಣಿಗಳಿದ್ದಾರೆ, ಕಳ್ಳರು ಇದ್ದಾರೆ, ಅಂದರೆ ಜವಾಬ್ದಾರಿ ತುಂಬ ಜಾಸ್ತಿ ಇದೆ. ಅಲ್ಲಿ ಅವಳು ಸದ್ಯ ಗೊತ್ತಾಗುತ್ತೆ ಅಂತ. ಇವತ್ತು ಯಾವುದೋ ಒಂದು ಪದಾರ್ಥ ಕೊಟ್ಟವನು ಪ್ರಾಮಾಣಿಕತೆ ಹೇಳಕ್ಕೆ ಬರೋದಿಲ್ಲ. ದುಡ್ಡು ಕೊಟ್ಟು ನೋಡ್ಬೇಕು, ಅವಾಗ ಗೊತ್ತ ಪ್ರಾಮಾಣಿಕತೆ. ಯಾವುದೇ ಕೆಲಸಕ್ಕೆ ಬಾರದು ಕೊಟ್ಟು ಪ್ರಾಮಾಣಿಕತೆ ಕೊಡ್ತಾನೆ. ಕಾರಿಕ ಅವ್ರು ಕೊಡ್ಲಿಕ್ಕೆ ಯಾರು ಬೇಕು? ಅದಕ್ಕೆ ಯಾರು ಬೇಕಾದ್ರೂ ಕೊಡ್ಬೋದು. ಈ ಪ್ರಾಬ್ಲಮ್ ಇರೋದೆಲ್ಲಿ? ಕೊಟ್ಟಿದ್ರೆ ಸರಿಯಾಗಿ ಕೊಡ್ತಾನ? ಅಲ್ಲಿ ಹೇಗೆ ಅರ್ಥ ಶುಚಿ ಅಂತ ಕರೀತಾರೆ. ಇವತ್ತು ಕೈ ಬಾಯಿ ತೊಳ್ಕೊಂಡ್ರೆ ಅಲ್ಲ, ಯಾವನ ಹಣಕಾಸಿನ ವ್ಯವಹಾರದಲ್ಲಿ ಸರಿ ಇರ್ತಾನೋ ಅವನ ಶುದ್ಧ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಸರ್ವೇಷಾನ್ಮಪಿ ಶೌಚಾನಾಂ ಅರ್ಥ ಶುದ್ಧಿ ಪ್ರಶಸ್ಯತೆ ವಿಶಿಷ್ಯತೆ. ಎಲ್ಲ ಶುದ್ಧಿಗಿಂತ ಹಣಕಾಸಿನ ವ್ಯವಹಾರದಲ್ಲಿ ಕ್ಲೀನ್ ಇದ್ದರೆ ಅವನು ಕ್ಲೀನ್ ಅಂತ ಕರಿಬೇಕು ಹೊರತು. ಅದಕ್ಕೆ ಕೊಟ್ಟು ನೋಡಿ, ಅವನಿಗೆ ಮಿಸ್ಯೂಸ್ ಮಾಡಿದೆ ಅಂದರೆ ಸ್ವರೂಪ ಕೆಟ್ಟದು ಅಂತ ಅರ್ಥ. ಅವನು ಮಿಸ್ಯೂಸ್ ಮಾಡಲಿಲ್ಲ ಅಂದ್ರೆ ಏನರ್ಥ? ಸ್ವರೂಪ ಒಳ್ಳೆಯದು ಅಂತ ಅರ್ಥ. ತಾತ್ಕಾಲಿಕ ಪ್ರಶ್ನೆ ಹೊರಟೋಯ್ತು ಈಗಾಗಲೇ. ಸಾತ್ವಿಕ ಉತ್ತರ ಇದೆ, ತಾತ್ಕಾಲಿಕ ಉತ್ತರ ಕೊಟ್ಬಿಟ್ಟಿದ್ದಾರೆ ಈಗಾಗಲೇ. ಏನು ಮಾಡ್ತಾನೆ ಅವನು? ಛ, ಎಕ್ಸ್ಚೇಂಜ್ ಆಗಿಬಿಡ್ತಾನೆ. ತಾತ್ಕಾಲಿಕ ಪ್ರಶ್ನೆ ಬರೋದೇ ಇಲ್ಲ. ಬರುತ್ತ ಪ್ರಶ್ನೆ ಯಾವುದೀಗ? ಸ್ವರೂಪದ ಪ್ರಶ್ನೆ. ಈಗ ಹುಡುಗ ಒಂದಿವ್ಸ ಕ್ಲಾಸ್ ಬರಲಿ ಇರೆಗ್ಯುಲರ್ ಅಂತ ಕರೆಯೋದೇ ಇಲ್ಲ. ಒಂದಿವ್ಸದ ಪ್ರಶ್ನೆ ನಾವೇ ಯಾರು ಕರಿತೀವಿ? ಇರೆಗ್ಯುಲರ್ ಯಾರನ್ನೂ ಕರೆಯೋದಿಲ್ಲ. ಎಲ್ಲಿವರೆಗೂ ಕೊಟ್ಟಿರುವ ಸರ್ಕಾರ 25% ಚಕ್ರ ಹೊಡಿಬೋದು ಅವನು. 100% 75% ಕೊಟ್ಟರೆ ಏನು ಮಾಡ್ತಾರೆ? ಅದನ್ನು ರೆಗ್ಯುಲರ್ ಅಂತ ಕನ್ಸಿಡರ್ ಅಟೆಂಡೆನ್ಸ್ ಬಂತು ಅಂತ ಅರ್ಥ ಅವನಿಗೆ. 100 ಬರಬೇಕಾಗಿಲ್ಲ, 75% ಬಂದರೆ ಸಾಕು. ಅದೇನರ್ಥ? ಕಂಡೌನ್ ಮಾಡೋಕೆ ಬರುತ್ತೆ ಅಂತ ಅರ್ಥ. ಆದರೆ 25% 75% ಬರೋದೇ ಇಲ್ಲ ಅದಕ್ಕೆ. ಸೊ ಮೆಜಾರಿಟಿಗೆ ನಾವು ಕೌಂಟ್ ಮಾಡಬೇಕಾಗಿ. ಮೆಜಾರಿಟಿಯಲ್ಲಿ ರೆಗ್ಯುಲರ ಇರೆಗ್ಯುಲರ ಅವನು. ಮೆಜಾರಿಟಿಯಲ್ಲಿ ಇರೆಗ್ಯುಲರ್ ಆಗಿದ್ದರೆ ಅವ್ರು ಇರೆಗ್ಯುಲರೇ, ಮೆಜಾರಿಟಿಯಲ್ಲಿ ರೆಗ್ಯುಲರ್ ಆಗಿದ್ದರೆ ರೆಗ್ಯುಲರೇ. ಆದ್ದರಿಂದ ಆಕಸ್ಮಿಕ ಪ್ರಶ್ನೆ ಉತ್ತರ ಬಂದೋಯ್ತಾರೆ. ಯೋ ಯ ಶ್ರದ್ಧ ಸಯೇವ ಸಹ ಸಾತ್ವಿಕ ಶ್ರದ್ಧಾ ಸಾತ್ವಿಕ ಇತ್ಯಾದಿ ಸ್ಪಷ್ಟ ಮಾಡ್ತಾರೆ ಆಚಾರ್ಯ. ಸಾತ್ವಿಕ ಶ್ರದ್ಧೆ ಇದ್ದವನು ಸ್ವರೂಪದಲ್ಲಿ ಸಾತ್ವಿಕ, ತಾಮಸ ಶ್ರದ್ಧೆ ಇದ್ದವನು ಸ್ವರೂಪದಲ್ಲಿ ತಾಮಸ ಇತ್ಯಾದಿ. ಸಾತ್ವಿಕತ್ವಾದಿ ಭೇದೇನ ಶ್ರದ್ಧಾ ತ್ರಿವಿಧ ಇತ್ಯುಕ್ತ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಲೋಕದೊಳಗೆ ನೋಡಿ ಅಭ್ಯಾಸ ಮಾಡಿಕೊಡಿ. ಬೇಕಾದರೆ ಕೆಲಸದವರು ಇರ್ತಾರೆ ಭಾರಿ ಬಡವರು, ಅವ್ರಿಗೆ ದುಡ್ಡಿಗೆ ಹೊರದ ಬಟ್ಟೆ ಹಾಕೊಂಬರ್ತಾರೆ, ಪಾಪ ದುಡ್ಡಿನ ಸೆಟ್ಟಿ ಭಾರಿ ಇರುತ್ತೆ. ಎಷ್ಟೋ ಸತ್ತು ನೋಡಿದೆ ನಾನು. ನಿಮ್ಮ ಜೇಬಲ್ಲಿ ಯಾರಾದರೂ 500 ರೂಪಾಯಿ ನೋಟು 1000 ರೂಪಾಯಿ ನೋಟಿದ್ರೆ, ಆಗ ಈಗ 1000 ರೂಪಾಯಿ ನೋಟ್ ಇರಬಾರ್ದು, ಈಗ ಆಗಿದ್ದರೆ ಅವ್ರು ತಂದು ಕೊಟ್ಟು ಹೋಗ್ತಿದ್ರು 1000 ರೂಪಾಯಿ ನೋಟಿದೆ ಅಂತೇಳಿ. ಅಷ್ಟಾನೆಷ್ಟು ಇನ್ನು ಒಳಗೆ ಬಂದು ತೊಗೊಂಡೋಗ್ರು ಸಿಗ್ತಾರೆ, ತಿಳಿತಿಲ್ಲ. ಅಲ್ಲಿದ್ದನ್ನು ಕೊಡಬೇಕಾದ್ರೆ ಅವ್ರಿಗೆ ಏನಿದೆ ಈಗ, ಯಾವ ಶಾಸ್ತ್ರ ಓದಿಲ್ಲಪ್ಪ, ಏನು ಗೆಲ್ಲಿಸ್ತವ್ರು ಅಷ್ಟೇ. ಆ ಕಾನೂನು ಕೂಡ ಗೊತ್ತಿಲ್ಲ ಅವರಿಗೆ. ಏನು ಗೊತ್ತು ಅವರಿಗೆ? ಪ್ರಾಮಾಣಿಕತೆ. ಇದು ಸ್ವರೂಪ, ಇದು ಹೇಳ್ಕೊಟ್ಟ ಬರೋದು. ಇನ್ನೊಬ್ಬನ ಏನು ಮಾಡ್ತಾನೆ, ಕಾನೂನು ಗೊತ್ತಿದೆ ಅವನಿಗೆ, ಅದಕ್ಕೆ ಏನು ಮಾಡ್ತಾನೆ, ಸಾಕ್ಷ್ಯ ನಾಶ ಮಾಡ್ತಾರೆ ಅಷ್ಟೇ ಅವರು. ಫಸ್ಟು ಯಾವ ಕಾನೂನು ಏನು ಮಾಡಿದ್ರೆ ಅವಾಯ್ಡ್ ಮಾಡ್ಬೋದು ಅಷ್ಟೇ. ಕಾನೂನು ಸರಿಯಾಗಿ ತಿಳ್ಕೊಳ್ಳೋ ಉದ್ದೇಶ ಏನಂದರೆ, ಕಾನೂನು ಸರಿಯಾಗಿ ತಿಳ್ಕೊಂಡು ಹೇಗೆ ವೈಲೇಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾನೆ ಅಷ್ಟೇ. ಇವ್ರು ತಿಳ್ಕೊಳ್ಳೋದು ಫಾಲೋ ಮಾಡೋದಕ್ಕೆ, ಇವನು ತಿಳ್ಕೊಳ್ಳೋದು ಫಾಲೋ ಮಾಡೋಕ್ಕೆ, ಅವನು ತಿಳ್ಕೊಳ್ಳೋದು ವೈಲೇಟ್ ಮಾಡೋಕ್ಕೆ. ಇಬ್ಬರಿಗೂ ಶಾಸ್ತ್ರಜ್ಞಾನ ಇದೆ, ಇಬ್ಬರಿಗೂ ಶಾಸ್ತ್ರಜ್ಞಾನ ಇದೆ. ಫಾಲೋ ಮಾಡೋಕ್ಕೆ ಇವರಿಗೆ, ವೈಲೇಟ್ ಮಾಡೋಕ್ಕೆ ಅವನಿಗೆ. ಆದ್ದರಿಂದ ಎರಡೂ ಗೊತ್ತಿಲ್ಲ. ಅವನೇನು ಮಾಡ್ತಾನೆ, ತನೇ ಸ್ಥಾನ ಬಿಟ್ಟುಬಿಟ್ರೆ ಪಕ್ಕದಲ್ಲಿ ಬಂಗಾರ ಸ್ತರ ಹಾಕಿ, ಅವ್ನು ನೆಸಿಟಿ ಇದೆ, ಅದು ತೊಳೆದು ನಂದಲ್ಲ ಇದು, ಅಷ್ಟು ಗೊತ್ತಿದೆ ಅವನಿಗೆ. ಯಾರು ಹೇಳಬೇಕಾಗಿಲ್ಲ ಅವನಿಗೆ, ಎಲ್ಲಿದೆ ಅದು? ಸ್ವರೂಪದಲ್ಲಿದೆ. ಈಗ ಆಚಾರ ಮಾತು ಅರ್ಥ ಆಗುತ್ತೆ. ಯಾಕೆ ಇಂಥ ಕೇಸ್ ನೋಡಿದ್ದೀರ ನೀವೀಗ? ಬೇಕಾಷ್ಟು ನೋಡಿದ್ದೀನಿ ನಾವು, ಗೊತ್ತಾಯ್ತಾ? ತೀರಾ ಇಲ್ಲಿಟ್ರೇಟ್ಗಳು ಪರಮ ಪ್ರಾಮಾಣಿ. ಹಿಂದಿನ ಕಾಲ ಹಳ್ಳಿ ಪಂಚಾಯತ್ ಇರ್ತಿದ್ದಿಲ್ಲ, ಎಲ್ಲ ಹೆಬ್ಬೆಟ್ಟು ಹೋಗ್ತಾರೆ, ಯಾರಿಗೂ ಓದು ವರ ಬರ್ತಿರಲಿಲ್ಲ ಹಳ್ಳಿಯವರಿಗೆ. ಅವ್ರು ಹೇಳಿದ್ದಲ್ಲ ಯಾರು ಅಪೋಸ್ ಮಾಡ್ತಿದ್ದೀರ ಊರೊಳಗೆ? ಅವ್ರು ಹೇಳಿ ಕೋರ್ಟ್ ಡಿಸೈಡ್ ಇದ್ದಾಗೆ. ಹಿಂದಿನ ಕಾಲಕ್ಕೆ ಹಳ್ಳಿಯವರು ಯಾರು ಕೋರ್ಟ್ಗೆ ಹೋಗ್ತಿರ್ಲಿಲ್ಲ, ಪಂಚಾಯತ್ ಡಿಸೈಡ್ ಆಗ್ತಾ ಇತ್ತು. ಅದು ಏರುವುದು ಯಾರು ಪ್ರಶ್ನೆ ಮಾಡ್ತಿಲ್ಲ, ಅನುಭವ ಅಷ್ಟೇ ಅವನಿಗೆ. ನೋಡು, ನೀವು ಸಾಲ ತೊಗೊಂಡಿದ್ದ ಅವನ ಹತ್ರ 10,000 ಲೆಕ್ಕ ಇಲ್ಲೇ ಇಲ್ಲ, 120 ಅಷ್ಟೇ ಇದೆ. ಹೌದು ತೊಗೊಂಡಿದ್ದು, ಹೌದು ಕೊಟ್ಟಿದ್ದೀಯಾ? ಕೊಟ್ಟಿಲ್ಲ. ತಪ್ಪಾ? ತಪ್ಪು. ಕೊಡ್ತೀಯೋ ಇಲ್ವೋ? ಕೊಡ್ತೀನಿ. ಇಲ್ಲವರು ಹೊರಗೆ ಹೋಗ. ಒಂದು ಸಿಂಪಲ್ ಆನ್ಸರ್, 5 ನಿಮಿಷ ಮುಗಿದೋಯ್ತು. ಅದು ಈ ಕೋರ್ಟಲ್ಲಾದ್ರೆ ಕೇಸ್ ಫೈಲ್ ವೈಲಕ್ಕೆ ಎಷ್ಟು ವರ್ಷ ಬೇಕು? ಹಿಯರಿಂಗ್ಗಳು ಕೊನೆಗೆ ಅದು ಎಸ್ಕೇಪ್ ಆಗಿಬಿಟ್ಟಿರ್ತಾರೆ. ಅದೇ ಅದು ನ್ಯಾಚುರಲ್ ಆಗಿ ಇರ್ತಿತ್ತು. ಇನ್ನೊಂದು ಸಾರಸ್ಯ ಅಂದರೆ ಸಾಮಾನ್ಯ ತಪ್ಪು ಮಾಡ್ತಾನೇ ಇರಲಿಲ್ಲ. ಹಳ್ಳಿಗಳಲ್ಲಿ ಜಗಳ ಬರೋದು ಭಾರಿ ರೇರ್. ಈ ಪಾಲಿಟಿಕ್ಸ್ ಶುರು ಆದಮೇಲೆ ಜಗಳ ಶುರುವಾಯಿತು. ಮೊದಲಿರಲಿಲ್ಲ ಪಾಲಿಟಿಕ್ಸ್ ಎಲ್ಲ ಕೂಡ, ಎಲ್ಲ ಭಾರಿ ಪ್ರಾಮಾಣಿಕರು. ಏನೇ ಬಿದ್ದರೂ ತಷ್ಟ ತಂದುಕೊಡೋರು. ನಮ್ಮನ್ನೇ ಹೇಳಿದ್ದೆ, ಯಾವ್ದು ಇದಕ್ಕೆ ಹೋದಾಗ ಯಾರೋ ಬಂದಿದ್ರಿ ನೀವು, ಅದು ಇದಕ್ಕೆ ಹೋದಾಗ ಕನ್ಯಾಕುಮಾರಿ ಯಾತ್ರೆಗೆ ಹೋದಾಗ ನಮ್ಮವ್ರು ಯಾರೋ ವಾಚ್ ಬಿಟ್ಟು ಬಂದಿದ್ರು, ಗೊತ್ತಾಯ್ತಾ? ಎಷ್ಟರಂದೆ ಬರೋ ಹೊತ್ತಿಗೆ ವಾಚ್ ಬರೀ ಬಂದಿತ್ತು, ಅದು ನೆನ್ಪಿಟ್ಕೊಳ್ಳಿ. ಬರೋ ಹೊತ್ತಿಗೆ ವಾಚ್ ನಮ್ಮಲ್ಲೇ ಆಗಿದ್ರೆ ಅದೇ ಕೆಲಸಗಾರಿಗೆ ಟ್ರೈನಪ್ ಮಾಡಿದ್ದಾರೆ. ಅದು ಯಾವುದೋ ರೂಮಲ್ಲಿ ಬಿಟ್ಟಿದ್ರು ವಾಚನ್ನು ಪ್ರೆಸಿಡೆಂಟ್ ಬಂದು ನೋಡ್ತಾನ? ಯಾರು ನೋಡಿರ್ತಾರೆ ಅದನ್ನು? ಕಸ ಗುಡಿಸೋ ಕೆಲಸಗಾರರು ಕೊಟ್ಟಿದ್ದಾರೆ, ಅವ್ರು ನಮಗೆ ಕೊಟ್ಟಿದ್ದಾರೆ ಅಂದರೆ ಅಡ್ರೆಸ್ ಗೊತ್ತಿಲ್ಲ ಅವರಿಗೆ. ಆ ಬಂದಿದ್ದು ನೋಡ್ಕೊಂಡು ಅಲ್ಲೇ ಟ್ರೇಸ್ ಮಾಡಿ ಅವ್ರು ನೋಡಿಕೆ ಕಳಿಸ್ಕೊಟ್ಟಿದ್ದೆ, ಎಷ್ಟು ಪ್ರಾಮಾಣಿಕತೆ ಅದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲಿ ಡಿಫರ್ ಆಗುತ್ತೆ ಗೊತ್ತಾಗುತ್ತೆ. ಅದು ಯಾರು ಹೇಳಬೇಕಾಗಿಲ್ಲ. ನಾವು ಕಳೆದೋಗಿದ ಸುದ್ದಿ ಕೂಡ ಗೊತ್ತಿಲ್ಲ ಅವರಿಗೆ, ಕಳೆದು ಕಂಪ್ಲೇಂಟ್ ಕೂಡ ಮಾಡಿಲ್ಲ ನಾವು ಅವರಿಗೆ. ಅಂದರೆ ಎಷ್ಟು ಆನೆಸ್ಟ್ ಆಗಿರ್ತಾರೆ. ಬಂದವರು ಈ ಬ್ಯಾಚ್ ಯಾರು ಹಿಡ್ಕೊಂಡಿದ್ದು ರೂಮ್ನಲ್ಲಿ, ಈ ಬ್ಯಾಚ್ ಉಳ್ಕೊಂಡಿದ್ದಾರೆ, ಅವ್ರದ್ದಾಗಿರಬೇಕು ಅಂತ ಕನ್ಸಲ್ಟ್ ಮಾಡಿ ಕಳಿಸ್ಬೇಕಾದ್ರೆ ಎಷ್ಟು ಇರಬೇಕು ಅದಕ್ಕೆಲ್ಲ ಕೂಡ. ಇದು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಏನು ಗೊತ್ತಾಗುತ್ತೆ ಅದಕ್ಕೆ? ಪ್ರಾಮಾಣಿಕತೆ ಅಷ್ಟೆ. ಇದನ್ನು ಅರ್ಥ ಮಾಡಿಕೊಂಡು ಎಲ್ಲಿ ಬರೋ ದೇವಸ್ಥಾನ ಮಠಗಳಲ್ಲಿ ಹೇಗಿರಬೇಕಿದೋ ಅಲ್ಲಿಟ್ಟೋದ್ರೆ ಏನು ಮಾಡಿ ಯಾರು ತಗೊಳ್ಳೋ ಗ್ಯಾರಂಟಿ ಇರಬೇಕು. ಅಲ್ಲಿವರು ಫಸ್ಟ್ ಹೋಗಿಬಿಡುತ್ತೆ, ಬೇರೆ ಕಡೆಗೆ ಫಸ್ಟ್ ಹೋಗೋದಲ್ಲೇನೆ. ಕಾರಣ ಅವ್ರಿಗೆ ಇದು ಗೊತ್ತಿರೋದಿಲ್ಲ, ಆ ಎಜುಕೇಷನ್ ಇಲ್ಲ. ಈ ಬಂದಿಯ ಕೆಲಸ ಮಾಡ್ತೀಯಾ ಮಾಡೋ ಅಷ್ಟೆ. ನೀವು ಪ್ರಾಮಾಣಿಕತೆ ಇದೆಯಾ ಫಸ್ಟು? ನಂಬಿಕೆ ಇದೆಯಾ? ಮಠಕ್ಕೆ ಸೇರಿಸ್ಕೋತಾರೆ. ನೀನು ಮಠದಲ್ಲಿ ನಂಬಿಕೆ ಇದೆ, ರಾಯಲ್ಲಿ ನಂಬಿಕೆ ಇದೆಯೇನಪ್ಪ, ದೇವರಲ್ಲಿ ನಂಬಿಕೆ ಇದೆ ನನಗೆ, ಅದನ್ನು ಟೆಸ್ಟ್ ಮಾಡಬೇಕು ಫಸ್ಟ್. ಆ ನಂಬಿಕೆ ಇಲ್ಲ ಅಂದರೆ ಅವ್ನು ಫ್ರೀ ಕೆಲಸ ಮಾಡಿದ್ರೆ ಸೇರಿಸ್ಕೋಬಾರ್ದು. ನಂಬಿಕೆ ಇದ್ದ ಮೇಲೆ ಆರಾಮಾಗಿರ್ಬೋದು. ಯಾವುದೇ 100 ಜನಕ್ಕೆ ಇವತ್ತು 99% ಪರೀಕ್ಷೆ ಮಾಡೋದಿಲ್ಲ, ಆದ್ದರಿಂದ ಎಲ್ಲ ದಿವಾಳಿ ತೆಗೆದುಬಿಡ್ತಾರೆ, ಮುಚ್ಚೋಗ್ಬಿಡ್ತಾರೆ. ಇದು ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಪರಮಾತ್ಮ ಮುಂದಿನ ಶ್ಲೋಕದೊಳಗೆ. ಇದು ಹೇಳಿದ್ರೆ ಲೌಕಿಕ ಎಕ್ಸಾಂಪಲ್, ಶಾಸ್ತ್ರದ ಎಕ್ಸಾಂಪಲ್ ಭಗವದ್ಗೀತೆನ ಹೇಳ್ತಾ ಇದೆ. ನಾನು ನೋಡೋಣ, ಸರಿಯಾಗಿ ನೋಡ್ಬೇಕು. ಇದೇ ಅಧ್ಯಾಯ ಪೂರ್ತಿ ಅರ್ಥ ಆಯಿತು ಅಂದರೆ ಸ್ವರೂಪ ಹೇಗೆ, ನಮ್ಮ ಸ್ವರೂಪ ಗೊತ್ತಾಗೋದು, ಬೇರೆ ಸ್ವರೂಪ ಎರಡೂ ಗೊತ್ತಾಗುತ್ತೆ. ನಾವು ಎಷ್ಟು ಪ್ರಾಮಾಣಿಕತೆ ಇದೆ ನಾವೇ ಟೆಸ್ಟ್ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಎಷ್ಟು ಮೋಸ ಮಾಡಿದ್ದೇವೆ ಅಂತ. ಅಂಥ ಮೋಸ ಎಂದು ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಏನು ಮಾಡ್ಕೋಬೇಕು ಅವನೀಗ? ತಿದ್ಕೋಬೇಕಲ್ಲ. ಕರ್ಮಣ್ಯೇಕಂ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ, ಒಂದು ಮಾತಾಡಿದ್ರೆ ಮುಗಿದು ಅಂತ ಅಂತ ಅರ್ಥ. ಅದನ್ನೇ ಸಾವಿತ್ರಿ ಹೇಳ್ತಾಳೆ ಸಾವಿತ್ರಿ ಉಪಾಖ್ಯಾನದಲ್ಲಿ. ಸಜ್ಜನರಿಗೆ ದೊಡ್ಡ ಎಷ್ಟು ನಂಬಿಕೆ ಇರುತ್ತೆ ಅಂದರೆ, ತಮ್ಮೇಲೆ ನಂಬಿಕೆ ಎಷ್ಟಿರುತ್ತೋ ದೊಡ್ಡದು ಅದಕ್ಕಿಂತ ಜಾಸ್ತಿ ನಂಬಿಕೆ ಇರುತ್ತೆ ಅಂತ ಹೇಳ್ತಾರೆ. ಆ ಮಾತಿಗೆ ಯಾವ ವರ ಎಮ್ಮದೇ ವರ ಕೊಟ್ಬಿಡ್ಸೋರು ಒಂದು ವರನ, ಆ ಒಂದು ಮಾತು ಹೇಳಿದ್ದಕ್ಕೆ ಸತ್ಯವನ್ನು ಬದುಕಲಿ ಅಂತ ಹೇಳ್ತಾರೆ. ಎಷ್ಟು ಅರ್ಥ ಇದೆ ಒಂದೊಂದಕ್ಕೂ ಕೂಡ. ಆಗ ನಿಮಗೆ ಪುರಾಣ ಪುಣ್ಯಕತೆ ಯಾವುದು, ಪಾಂಡವರು ಪಾಂಡವರೇ, ಏನೇ ಮಾಡಿದ್ರು ಧರ್ಮಿಷ್ಠರೇ ಅವರು, ದುರ್ಯೋಧನ ಏನು ಮಾಡಿದ್ರು ಅಧರ್ಮಿಷ್ಠನೇ ಅವರು, ಸುಮ್ಮನೆ ಜಗಳ ಅವನಿಗೆ. ಇವರು ಆದಷ್ಟು ಹೊಂದಾಣಿಕೆ ಇವರಿಗೆ, ಬರೀ ಜಗಳ ತೆಗೆಯೋದು ಅವರು. ಕಲಿ ಅಂದರೆ ಅವಂದೇನೆ, ಇಡೀ ಮಹಾಭಾರತ ರಾಮಾಯಣ ಓದಬೇಕಾದ್ರೆ ಈ ಕಾನ್ಸೆಪ್ಟ್ ಇದ್ದರೆ ಸರಿಯಾಗಿ ಅರ್ಥ ಆಗುತ್ತೆ. ಇದು ಬಿಟ್ಟೋದವ್ರಿಗೆ ಏನು ಅರ್ಥ ಬರೋದೇ. ಓಂ ಜನ್ಮಾದ್ಯಶ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ನಾಂನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾ ನೀತಿ ರುಚಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರದ್ವೀಷ ಚತುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಅಲ್ಲೇ ದೃಷ್ಟಾಂತ ಕೊಡ್ತಾರೆ ಇದರೊಳಗೆ ಮಹಾಭಾರತ ಉಪನಿಷತ್ತಿನಲ್ಲಿ. ನೀನು ನಿನ್ನ ಗೋತ್ರ ಯಾವುದು ಅಂತ ಕೇಳಿದರು. ತಕ್ಷಣ ಅದು ತಾಯಿನ ಕೇಳಿದ್ರು, ಅಮ್ಮ ನನ್ನ ಗೋತ್ರ ಯಾವುದು ಅಂತೇಳಿ. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ತಕ್ಷಣ ಬಂದ, ನನ್ನ ಗೋತ್ರ ಗೊತ್ತಿಲ್ಲ ಅಂತ ಹೇಳಿದ. ತಕ್ಷಣ ನೀನು ಬ್ರಾಹ್ಮಣ ಆಗಿದ್ದರೆ ಸೇರಿಸ್ಕೋತೀರಿ ಅಂತ ಹೇಳ್ಬಿಟ್ರು. ಗೊತ್ತಾಯ್ತಾ? ಹಾಗಿದ್ರೆ ನೀನು ಬ್ರಾಹ್ಮಣ. ನಚೈತ ಅಬ್ರಾಹ್ಮಣೋ ವಿಭಕ್ತು ಅರ್ಹತಿ ಉಪನಿಷತ್ತಿನ ಮಾತದು. ಇಷ್ಟು ಪ್ರಾಮಾಣಿಕತೆ ಬ್ರಾಹ್ಮಣನಿಗೆ ಮಾತ್ರ ಬರೋದ್ರಿಂದ ನೀನು ಬ್ರಾಹ್ಮಣ ಅಂತ ಹೇಳ್ಬೇಡ. ಆಚಾರ ತಕ್ಷಣ ಬರೀತಾರೆ, ಭಾಷ್ಯ ಬರೀತಾರೆ, ಅದೊಂದಕ್ಕೆ ಭಾಷ್ಯ ಬರೆಯೋದು ಆ ಕಥೆಗೆ. ಆರ್ಜವಂ ಬ್ರಾಹ್ಮಣೇ ಸಾಕ್ಷಾತ್ ಶೂದ್ರೋ ಅನಾರ್ಜವ ಲಕ್ಷಣ. ಇಂಥ ಪ್ರಾಮಾಣಿಕತೆ ಇದ್ದರೆ ಬ್ರಾಹ್ಮಣ ಅವನು, ಇಲ್ಲದವರು ಅವನು ಶೂದ್ರ ಅಂತ ತಿಳ್ಕೊಬೇಡಿ ಅಂತ ಹೇಳ್ತಾ. ಅದು ಒಳ್ಳೆ ದುಷ್ಟ ಅಂತ. ಅದೇ ಕರ್ಣ ಏನು ಮಾಡಿಬಿಡ್ತಾನೆ, ಕಾಂಟ್ರಾಸ್ಟ್ ತಗೊಂಡು ಕರ್ಣ ಏನು ಮಾಡ್ತಾನೆ, ತನಗೆ ತನಗೆ ಗೊತ್ತಿರೋ ಕರ್ಣ ಯಾರು, ತನಗೆ ಗೊತ್ತಿರ ನಮಗೆ ಗೊತ್ತಿರೋ ಹಾಗೆ ಉಪಯೋಗ ಇಲ್ಲ. ಆ ಕರ್ಣ ಗೊತ್ತಿರೋ ಯಾರು, ಸೂತಪುತ್ರ. ಏನಂತ ಹೇಳ್ಬೇಕಾಗಿತ್ತು ಕರ್ಣ, ಏನಂತ ಹೇಳ್ಬಿಡ್ತಾನೆ, ಬ್ರಾಹ್ಮಣ ಅಂತ ಹೇಳ್ತಾನೆ. ಅದಕ್ಕೇನು ಶಾಪ ಕೊಡ್ತಾರೆ ಅವರು, ಓದಿದ್ದೆಲ್ಲ ನಿನಗೆ ವ್ಯರ್ಥವಾಗಲಿ, ಕೊನೆಯ ಕಾಲಕ್ಕೆ ಅದನ್ನೆಲ್ಲ ಮರ್ತು ಹೋಗಲಿ ಅಂತ ಹೇಳಿ. ಇದು ಅರ್ಥ ಮಾಡಿ ಪ್ರಾಮಾಣಿಕತೆ. ಸತ್ಯಕಾಮ ಒಬ್ಬ ಸಾಮಾನ್ಯ ಋಷಿ, ಈತ ಸೂರ್ಯಾವತಾರ. ನಿಮ್ಮ ಪ್ರಶ್ನೆಗೆ ಉತ್ತರ, ಒಮ್ಮೊಮ್ಮೆ ತಪ್ಪು ಮಾಡಿದ್ರೆ ಅಂತ ಇತ್ತಲ್ಲ, ಒಮ್ಮೆ ಒಳಗೆ ಯಾತಕ್ಕೆ ತಪ್ಪು ಮಾಡಿದಾತ, ಸಹಸ್ರಗಳ ರಾಕ್ಷಸ ಇದ್ದ ಹಸರಾವೇಶ ಇತ್ತು, ಅದು ತಪ್ಪ ಇಲ್ಲ, ತಪ್ಪು ಮಾಡ್ತಿರಲಿಲ್ಲ. ಎಷ್ಟು ಪ್ರಾಮಾಣಿಕತೆ ಇದೆ, ತಾರತಮ್ಯ ಹೆಚ್ಚು ಕಡಿಮೆ ಆಗೇ ಕಾಣುತ್ತೆ. ಹಸರಾವೇಶ ಬಂದಿದ್ದರಿಂದ ಡಿಸೈನ್ ಎಷ್ಟೇ ಬಂತಲ್ಲಿ, ಹಸರಾವೇಶ ಅಪ್ರಾಮಾಣಿಕತೆ ತಂದುಕೊಡ್ತು. ಇವರು ಹಸರಾವೇಶ ಇರಲಿಲ್ಲ, ಸತ್ಯವಾಗಿ ಹೇಳಿದ, ಅದಕ್ಕೆ ವಿದ್ಯೆ ಹೇಳ್ಕೊಟ್ರು, ಅದು ನಾನ್ನೂರ್ಗೆ ಹೋಗಿ ಕೊಟ್ಟರು, ಬೆಳೆಸ್ಕೊಂಬಂದ ಮನೆಗೆ ಅವನು ಗುರುಗಳ ಪರದೇ ಅಪರಾಧ ಜ್ಞಾನ ಬಂದೋಯ್ತಾಗಲೇ. ಆ ದೊಡ್ಡ ಗುರುಗಳು ನಡೆಸ್ತಾನೆ, ಆಮೇಲೆ ತಾ ದೊಡ್ಡ ಜ್ಞಾನಿಯಾಗಿಬಿಡ್ತಾನೆ ಸತ್ಯಕಾಮ. ಆ ಸತ್ಯಕಾಮ ಹೆಸರಿನಲ್ಲೇ ಅರ್ಥ ಇದೆ. ಆದರೆ ಇದೆಲ್ಲ ಯೋಚನೆ ಮಾಡಿದರೆ ಶ್ರದ್ಧಾ, ಶ್ರದ್ಧೆಗೆ ನಿಯಮಿತ, ಒಳ್ಳೆ ಶ್ರದ್ಧೆಯಿಂದ ಹೇಳಿದರೆ ಅದೇನು ಹೇಳ್ಬೋದಾಗಿತ್ತು. ನಾನೇನಾದರೂ ಗೋತ್ರ ಗೊತ್ತಿಲ್ಲ ಅಂತ ಹೇಳಿದರೆ ಅವನು ನನ್ನ ಪಾಠ ಹೇಳ್ಕೊಡದೇ ಇರ್ಬೋದು. ಯಾವುದೋ ಅವ್ನು ಗೋತ್ರ ಹೇಳ್ಬಿಟ್ರೆ ಆಯ್ತಲ್ಲ, ಮುಂದೆ ಮುಂದಿನ ಗೋತ್ರ ಹೇಳ್ಬಿಡ್ತಾರೆ, ಇನ್ನೂ ಎಷ್ಟೋ ಸತ್ತೆ ದಿಗ್ಗೆ ದಿಗ್ಗೆ ಹಸ್ತೊಳಗೆ ಬರ್ತಾರೆ ಇದ್ದಿರ್ತಾರೆ. ಗೊತ್ತು ಕೇಳ್ತೀವಿ, ಗೊತ್ತಿರೋದಿಲ್ಲ, ಅವ್ನು ಗೋತ್ರ ಹೇಳ್ಕೊಂಡು ಇರ್ತಾರೆ. ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು, ಅವ್ನು ಏನು ತಪ್ಪಲ್ಲ ಅದರಲ್ಲಿ. ಗೊತ್ತಿಲ್ಲ ಬ್ರಾಹ್ಮಣ ಅಂತ ತಿಳ್ಕೊಬಿಟ್ರೆ ಕಷ್ಟ, ದೂರ ಕುಳಿಸೋದಕ್ಕೆ ಅವೆಲ್ಲ ಯೋಚನೆ ಮಾಡಬಾರ್ದು. ನಾನಲ್ಲ, ಅಲ್ಲ ಅಂದ್ರೆ ಅಲ್ಲ ಅಷ್ಟೇ. ಆ ಭಾವನೆ ಬಂದರೆ ಅದು ಉದ್ಧಾರ ಆಗ್ತದೆ. ಅದು ನಮ್ಮ ಗೊತ್ತು, ಅದಕ್ಕೆ ಅವನ ಬಾಯಲ್ಲಿ ಹಾಗೆ ಹೇಳಿಸಿ ಅದಕ್ಕೆ ಶಿಕ್ಷೆ ಶಿಕ್ಷೆ ಕೊಡೋಕ್ಕೆ ಅನುಕೂಲ ಇದ್ದ ಚೇಂಜ್ ಮಾಡಿದ್ದು ಅವರು. ಶಿಕ್ಷೆ ಕೊಡೋದಕ್ಕೊಂದು ಕಾರಣ ಇರಲಿ ಅಂತಾನೆ ಹಾಗೆ ಮಾಡಿದ್ದು. ಏನೋ ಹೌದು ಹೌದು, ಅಂದರೆ ಉಳಿದ ಅಂದರೆ ತಾತ್ಪರ್ಯ ಎಷ್ಟು, ನಿಮ್ಮ ಪ್ರಶ್ನೆ ಏನು ಬರ್ಬೋದು ಕೊನೆಗೆ ಅಂದರೆ, ಹಾಗೆ ಶೂದ್ರಗಳ ಅಪ್ರಾಮಾಣಿಕರ ಅಂತೇಳಿ. ಆ ಪ್ರಶ್ನೆ ಅಲ್ಲ, ಪ್ರಾಮಾಣಿಕತೆ ಬ್ರಾಹ್ಮಣ ಅಂತ ಶೂರ್, ಉಳಿದ್ರಲ್ಲಿ ಮೇ ಆರ್ ಮೇನ್ ಆಟಿವಿ ಎರಡು ಸೇರಿಕೊಂಡು ಇಲ್ಲ ಅಂತ ಹೇಳಲಿಲ್ಲ. ಅರ್ಥ ಆಯ್ತು ನೋಡಪ್ಪ, ಬೆಂಕಿ ಇದ್ಮೇಲೆ ಹೊಗೆ ಇದ್ಮೇಲೆ ಏನಿರಬೇಕು, ಬೆಂಕಿ ಇರಲೇಬೇಕು, ಅದು ಶೂರ್ ಡಿಸೈಡೆಡ್. ಅದು ಇಲ್ಲಿ ಬೆಂಕಿ ಇದ್ರೂ ಕೂಡ ಏನಿರಬಹುದು, ಹೊಗೆ ಇರ್ಬೋದು, ಇಲ್ಲದೇನೆ ಇರಬಹುದು. ಅರ್ಥ ಆಯ್ತಾ? ಈಗ ಏನು ಅರ್ಥ ಮಾಡ್ಕೊಂಡ್ಬಿಟ್ರಿ ನೀವು? ಈಗ ಶೂದ್ರಲ್ಲ ಅಪ್ರಾಮಾಣಿಕ ಹಾಗೆ ಹೇಳಲಿಲ್ಲ. ಅದರ ಶೂದ್ರಲ್ಲಿ ಎರಡು ವಿಧಾನವೂ ಇದೆ, ಯಾಕೆ ದೇಹದಲ್ಲಿ ಏನಿದೆ ಅವರಿಗೆ ಈಗ ತಾಮಸ ಗುಣ ಸೇರಿಕೊಂಡಿದೆ, ಪ್ರಕೃತಿಯಲ್ಲಿ ತಾಮಸ ಗುಣ ಮಿಕ್ಸ್ ಆಗಿರೋದ್ರಿಂದ ಏನಾಗೋ ಚಾನ್ಸ್ ಇದೆ? ಬ್ರಾಹ್ಮಣನಲ್ಲಿ ಗುಣನೂ ಹಾಗೆ ಇದೆ, ಬಾಡಿನೂ ಹಾಗೆ ಇದೆ. ಅರ್ಥ ಆಯ್ತಾ? ಅದನ್ನು ಪ್ರಶ್ನೆ ಬೇಕಾಗಿತ್ತು. ಮತ್ತೆ ನೋಡ್ಲಿಕ್ಕೆ ಅವನು ಅಫಿಷಿಯಲ್ಸ್ ಬಗ್ಗೆ ಪ್ರಾಬ್ಲಮ್ ಇರಲಿಲ್ಲ, ಅವ್ರು ಇದ್ರ ಬಗ್ಗೆ ಮಾತ್ರ ಪ್ರಾಬ್ಲಮ್ ಇತ್ತು, ಸಾಲ್ವ್ ಆಗೋಯ್ತು. ಪ್ರಾಮಾಣಿಕತೆ ಇಬ್ಬರು ಈಕ್ವಲ್ ಮಾರ್ಕ್ಸ್ ಇದ್ದಾಗ ಏನು ಮಾಡ್ತಾರೆ, ಯಾವುದೋ ಒಂದು ಪ್ಲಸ್ ಪಾಯಿಂಟ್ ಬರುತ್ತೆ. ಇಬ್ಬರು ಎಲ್ಲ ಒಂದು ಈಕ್ವಲ್ ಇದೆ, ಪ್ರತಿಯೊಂದರಲ್ಲೂ ಈಕ್ವಲ್ ಇದೆ. ಕೊನೆ ಸಾಲ್ಟ್ ಟೆಸ್ಟ್ ಮಾಡಿದಾಗೆಲ್ಲ ಬರ್ತಾರೆ ಮತ್ತೆ ಅವರು. ಅವಾಗ ಏನು ಮಾಡ್ತಾರೆ, ಕೊನೆಗೆ ಯಾವುದೋ ಒಂದು ಕೃಷಿಯಲ್ಲಿ ಕೇಳ್ಕೊಬಿಟ್ಟು ಡಿಸೈನ್ ಮಾಡಿಬಿಡ್ತಾರೆ. ಆ ಥರ ಡಿಸಿಸಿವ್ ಆಯಿತು, ತಿಳಿದು ಗೊತ್ತಿಲ್ಲದ ಕಾಲಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಅಚ್ಚಾಯಾಮೇವ ಅದಕ್ಕೊಂದು ಪದ್ಧತಿ ಇತ್ತು ಹಿಂದಿನ ಕಾಲಕ್ಕೆ. ಅವನು ಯಾವಾಗ ಹತ್ಕೋತಾ ಬಂದ, ಹರೇ ಶೂದ್ರ ಅಂತ ಮಾತಾಡಿದ್ರು ಅವರು. ಬ್ರಾಹ್ಮಣ ಅಳತಿರಲಿಲ್ಲ, ಶೂದ್ರ ನೀನು ಹತ್ಕೋತಾ ಬಂದಿದ್ದು ಶೂದ್ರ ನೀನು ಹಾಗಿದ್ರೆ ಬ್ರಾಹ್ಮಣ ಯಾಕೆ ಅಳೋದಿಲ್ಲ? ಜ್ಞಾತ್ರ ಗೊತ್ತೆ, ಜ್ಞಾನ ಇದ್ರೆ ಅಳೋದಿಲ್ಲ. ಗತಾಸು ನಗತಾಸು ಮುಚ್ಚ ನಾನು ಶೋಚಂತಿ ಪಂಡಿತಾಹ, ನೀನು ಅಳತೆ ಅಂದಮೇಲೆ ಬ್ರಾಹ್ಮಣನಲ್ಲ. ಎಷ್ಟು ಇಂಪಾರ್ಟೆಂಟ್ ಇದೆ ಮಾತು ಅರ್ಥ ಮಾಡಿಕೊಂಡ್ರೆ ಇವೆಲ್ಲ ಸೀರಿಯಸ್ ಸ್ಟಡಿ ಮಾಡಿದರೆ ಗೊತ್ತಾಗುತ್ತೆ ಇವೆಲ್ಲ. ಇದ್ರೆ ಏನಿರುತ್ತೆ ಗೊತ್ತಾಗಿದ್ರೆ ಎಲ್ಲ ಶಾಸ್ತ್ರನೂ ಕಲ್ಪಾಗಿರುತ್ತೆ ಶಾಸ್ತ್ರದೊಳಗೆ, ಎಲ್ಲ ಗೊತ್ತಿದ್ರೆ ಮಾತ್ರ ಅರ್ಥ ಆಗೋದು. ಏನು ಮಾಡ್ತೀವಿ, ಒಂದೇ ಸಪ್ರೇಟಾಗಿ ಓದ್ಬಿಡೋದ್ರಿಂದ ಯಾವುದೂ ಗೊತ್ತಾಗೋದಿಲ್ಲ. ಅರ್ಚಾಯಾಮೇವ ಹರೆಯೇ ಗೃಹೀತ್ವಾಪಿ ಇಂದ್ರಿಯೈರರ್ಥಾನ್ ಯೋ ನ ದ್ವೇಷ್ಟಿ ನ ಹೃಷ್ಯತಿ ವಿಷ್ಣೋರ್ ಮಾಯಾ ಮಿಮಾಂ ಪಶ್ಯನ್ ಸವೈ ಭಾಗವತೋತ್ತಮ ದೇಹೇಂದ್ರಿಯ ಪ್ರಾಣ ಮನೋಧಿಯಾಂ ಯೋ ಜನ್ಮಾಪ್ಯಯ ಕ್ಷುತ್ ಭಯತರ್ಷಕೃಚ್ಛ್ರೈಹಿ ಸಂಸಾರಧರ್ಮೈಹಿ ಅಮುಹ್ಯಮಾನಃ ವೃತ್ಯಾಹರೇ ಭಾಗವತ ಪ್ರಧಾನ. ಅದೆಲ್ಲ ಬಿಡಿಸಿರ್ತಾರೆ ಈಗ ಪೂರ್ಣತ್ವಾತ್ ತದ್ವಶತ್ವ ಆಚಾರ್ಯ ಡಿಟೇಲ ಕೊಟ್ಟಿರೋ ಒಂದು ಇನ್ನು ಕೊಡ್ತಾರೆ ವಿಜಯದ್ವೈತ ಸ್ವಾಮಿಗಳು ಕೊಟೇಶನ್ ಕೊಡ್ತಾರೆ. ಇಮಾಂ ಲೋಕಯಾತ್ರಾಂ ವಿಷ್ಣೋರ್ ಮಾಯಾಮಿಚ್ಛಾಧೀನಾಂ ಪಶ್ಯನ್ ದೇವರ ಇಚ್ಛೆಗನುಗುಣವಾಗಿ ನಡೀತಾ ಇದೆ. ಆದ್ದರಿಂದ ಇಂದ್ರಿಯೈ ಅರ್ಥಾನ್ ಶಬ್ದಾದೀನ್ ವಿಷಯಾನ್ ಗೃಹೀತ್ವಾಪಿ ಯೋಗ್ಯತಾತಿರೇಕೇಣ ಅಧಿಕಂ ನ ದ್ವೇಷ್ಟಿ ನ ಹೃಷ್ಯತಿ. ಸುಖವಾಗಲಿ ಬಹು ದುಃಖವಾಗಲಿ ಅವನ ದೇವರ ಇಚ್ಛೆ ಅಂತ ತಿಳ್ಕೊಂಡು ಪ್ರಾಪರ್ ರೆಸ್ಪಾನ್ಸ್ ಕೊಡ್ತಾನೆ ಹೊರತು ಉದ್ರೇಕಕ್ಕೊಳಗಾಗೋದಿಲ್ಲ, ಉದ್ವೇಗ ಗುರಿಯಾಗೋದಿಲ್ಲ. ಅಯಮೇವ ಯದ್ಧರ್ಮ ಇತ್ಯಸ್ಯ ಪರಿಹಾರ ಸದಸತ್ಸು ಯಥಾ ಯೋಗ್ಯಂ ಹರ್ಷದ್ವೇಷವು ಸದಸತಾ ವೃದ್ಧಿ ಹ್ರಾಸಕರೋ ಧರ್ಮ. ಸಜ್ಜನರಿಗೆ ಹಿತ ಆಗಬೇಕು, ದುಷ್ಟರಿಗೆ ಹಿತ ಆಗಬಾರದು. ಇದು ಧರ್ಮದ ಕಾನ್ಸೆಪ್ಟ್, ಇದು ಶಾಸ್ತ್ರದಲ್ಲಿ ಹಾಗೇನೆ. ಶಾಸ್ತ್ರ ತುಂಬ ಧರ್ಮದ ಬಗ್ಗೆ ಹೇಳೋದು, ಕೊನೆಗೆ ತೀರ್ಮಾನ ಮಾಡಿಬಿಡೋದು. ತಮ್ಮ ಧರ್ಮದ ಬಗ್ಗೆ ಕನ್ಫ್ಯೂಷನ್ ಬಂದಾಗ ಏನು ಮಾಡಬೇಕು ಅಂದರೆ ಸತಾಂ ವೃದ್ಧಿಕರೋ ಯಸ್ತು ಅಸತಾಂ ಹ್ರಾಸಕಾರಕ. ಸಜ್ಜನರಿಗೆ ಹಿತವಾಗೋದಾದ ಅದೇ ಧರ್ಮ ಫೈನಲ್. ಅದು ಬಂದ ಜನರ ಧರ್ಮ ತುಂಬ ಹೇಳಿಬಿಡ್ತಾರೆ, ಸಜ್ಜನರಿಗೆ ಹಿತವಾಗೋದು ಧರ್ಮ. ಬ್ರಾಡ್ ಸೆನ್ಸಲ್ಲಿ ಅದಕ್ಕೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇಂಥ ನ್ಯಾಚುರಲಿ ಮನುಷ್ಯ ಹೇಳ್ಕೊಡದೆ ಬಂದ್ಬಿಡುತ್ತೆ ಕೆಲವು ಗುಣಗಳೆಲ್ಲ. ಈ ರೀತಿ ಮಾಡೋದು ಏನು ಉಪಯೋಗ ಅಂತ ಯೋಚನೆ ಮಾಡ್ತಾರೆ. ನಚಾಯ ಎಷ್ಟೋ ಕಥೆಗಳಲ್ಲಿ ಹಾಗೆಲ್ಲ ಬರ್ತಾ ಇರುತ್ತೆ. ಕಥೆಗಳಲ್ಲಿ ದೋಣಿಯಲ್ಲಿ ಕೂತಿರ್ತಾರೆ, ಅವ್ ವೇಟ್ ಜಾಸ್ತಿ ಆಗಿಬಿಡುತ್ತೆ, ಅವಾಗ ಎಲ್ಲರೂ ಮುಳುಗೋ ಚಾನ್ಸ್ ಬರುತ್ತೆ. ಒಬ್ಬನು ಏನು ಮಾಡ್ತಾನೆ ಗೊತ್ತಾ, ಬುದ್ಧಿವಂತ ತಾನು ಇಳಿದು ಬಿಡ್ತಾನೆ, ಇಳಿಯೋದಲ್ಲ ಮುಳುಗೆ ಹಾರಿಬಿಡ್ತಾನೆ. ಅವನಿಗೆ ಯೂಸ್ ಕೂಡ ಬರೋದಿಲ್ಲ, ಯಾಕೆಂದರೆ ನಾನು ಒಬ್ಬರು ಸತ್ತು ಇಷ್ಟು ಜನ ಬದುಕ್ತಾರೆ, ಯಾವ ಶಾಸ್ತ್ರ ಓದಿ ಏನು ಹೇಳೋದಿಲ್ಲ ಅವನೀಗ. ಅವ್ನ ಬುದ್ಧಿ ಹೇಗೆ ಓಡುತ್ತೆ ಅವನಿಗೀಗ, ಇನ್ನೊಬ್ಬರು ಉಳಿಸ್ಬೇಕು. ಈ ನ್ಯಾಚುರಲ್ ಟ್ರೆಂಡ್ ಯಾವನೋ ಒಬ್ಬ ಹಳ್ಳಿಗ ಅವನು, ಇದು ಸ್ವರೂಪ ಶ್ರದ್ಧೆ. ಅದಕ್ಕೆ ಬರೋ ಪುಣ್ಯಕ್ಕೆ ಕಟ್ಲು ಬೆಲೆ ಕಟ್ಟಲಿಕ್ಕೆ ಬಂದಂಥ ಪುಣ್ಯ ಬಂದ್ಬಿಡುತ್ತೆ ಅವನು. ಅದು ಇವನ ಓದೋ ಏನು ಮಾಡ್ತಾರೆ, ಯಾರು ಇಳಿಸ್ಬೋದು ಅಂತ ಯೋಚನೆ ಮಾಡೋಣ, ಯಾರು ಇಳಿಸ್ಬೋದು ಈಗ ಅಂತ. ಅಂದರೆ ಇವನ ಥಿಂಕಿಂಗೇ ಬೇರೆ. ಆ ಒಳ್ಳೆಯವನೇ ಓದೋ ಅನ್ನೋದ್ರೆ ಆ ಮಾತು ಬೇರೆ, ಬರೀ ಓದೋ ಅನ್ನ ಮಾತು ಈ ಥರ ನೀನು ಹಿಡಿಯೋ ನೀ ಕೆಲಸಕ್ಕೆ ಬರೋದು ಆ ಥರ ಮಾಡಿಬಿಟ್ಟು ಇನ್ಸಲ್ಟ್ ಮಾಡ್ತಾನೆ. ಅದು ಮಾಡೋದಿಲ್ಲ ಅವನು, ತಾನು ತ್ಯಾಗ ತಾನು ಮೊದಲು ಗುರಿ ಆಗ್ತಾನೆ. ಇದನ್ನು ಯೋಚನೆ ಮಾಡಿದರೆ ಶ್ರದ್ಧೆ ಹೇಗೆ ಡಾಮಿನೇಟ್ ಆಗುತ್ತೆ ನೋಡಬೇಕು. ಆಗ ಆಚಾರ್ಯ ಹೇಳಿದ ಸಿದ್ಧಾಂತಕ್ಕೆ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಹೊರಟ್ರೆ ಆಗ ಜೀವಗಣ ನೀಶೋಚ್ಯ ಭಾವಂಗತ ಅನ್ನೋ ಮಾತು ಸ್ಪಷ್ಟ ತಿಳಿತಕ್ಕಂಥ ಅದು ಸೈನ್ಸ್. ಅದಲ್ಲ ಸುಮ್ಮನೆ ಏನೋ ಮಾತು ಹೇಳೋದಲ್ಲ, ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ. ವಿಷ್ಣೋರ್ ಮಾಯಾ ಮಿಮಾಂ ಪಶ್ಯನ್ ಸವೈ ಭಾಗವತೋತ್ತಮ ನಚಾಪಿ ಸರ್ವಂ ಹರೇರ್ವಶತ್ ಸರ್ವಂ ಹರೇರ್ವಶತ್ವೇನ ಶರೀರಂ ತಸ್ಯ ಭಣ್ಯತೆ ಅನನ್ಯಾಧಿಪತಿತ್ವಾಚ್ಯ ತದನ್ಯ ಮುದೀರ್ಯತೆ ನಚಾಪ್ಯಭೇದೋ ಜಗತ ವಿಷ್ಣೋ ಪೂರ್ಣಗುಣಸ್ಯತು ಇತ್ತೇತ ಧರೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇತ್ ಅನನ್ಯಂ ಅನನ್ಯಮಿತ್ಯತ್ರ ಪ್ರಮಾಣಂ. ಅಲ್ಲಿ ಏನು ಬಂತು, ಬೇರೆ ಯಾರನ್ನೂ ನಮಸ್ಕಾರ ಮಾಡುವಾಗ ದೇವರನ್ನೊಬ್ಬರನ್ನೇ ಮಾಡಬೇಕು, ಮತ್ತು ಹೀಗೆ ದೇವರ ಶರೀರ ಅಂತ ಜಗತ್ತನ್ನು ತಿಳಿಬೇಕು ಅಂತ ಹೇಳಿದರು. ದೇವರ ಶರೀರ ಅಂದರೆ ರಾಮಾನುಜ ಮತದ ದೇವರ ಶರೀರ ಅಲ್ಲ, ಒಳಗೆ ಭಗವಂತ ನಿಯಾಮಕನಾಗಿದ್ದಾನೆ ಅಂತ ಅರ್ಥದಲ್ಲಿ ತಿಳಿಬೇಕೆ ಹೊರತು ದೇವನೇ ಟ್ರಾನ್ಸ್ಫಾರಮ್ ಆಗಿ ದೇವರು ಈ ರೀತಿ ಆಗಿದ್ದಾನೆ ಅಂತ ತಪ್ಪು ತಿಳಿಬಾರದು ಅಂತ ಒಂದು ಅರ್ಥ. ಮತ್ತು ಇನ್ನೊಂದು ಕಡೆಗೇನು, ಪರಮಾತ್ಮ ಅನನ್ಯ ಅಂದರೆ ಏನು, ಒಬ್ಬನೇ ದೇವರಿದ್ದಾನೆ, ತುಂಬ ದೇವರಿಲ್ಲ, ನಮಗೂ ದೇವರಿಗೂ ಭೇದ ಇಲ್ಲ ಅಂತ ತಿಳಿಬಾರದು, ದೇವರ ರೂಪಗಳಿಗೆ ಭೇದ ಇಲ್ಲ ಅಂತ ತಿಳಿಬೇಕು. ಅದಲ್ಲಿ ಬಂದಿರೋ ಪಾಯಿಂಟ್. ಮುಂದೆ ಇದಾನೀಂ ಏವಂ ವಿಧೋ ಉಪಾಸಕಸ್ಯ ಹರೇರ್ ಉಪಾಸನಾರ್ಥಂ ಅಧಿಷ್ಠಾನ ವಿಶೇಷ ಮಾಹಾಖಂ ವಾಯುಮಿತ್ಯಾದಿನ. ಎಲ್ಲ ಕಡೆ ದೇವರು ನೋಡಬೇಕು, ಕೆಲವು ಕಡೆ ವಿಶೇಷವಾಗಿ ನೋಡಬೇಕು. ಖಾದೀನಾಂ ಯಾನಿ ಯಾನಿ ಶಬ್ದ ಪ್ರವೃತ್ತಿ ನಿಮಿತ್ತಾನಿ ತಾನಿ ಸರ್ವಾಣಿ ಹರೇರ್ ಅಧೀನತ್ವೇನ. ಅದು ಯಾಕೆ ಮಾಡೋದಿಲ್ಲ ಅಂದರೆ ಅಧ್ಯಾತ್ಮ ಮಾತಾಡಿ ಪಂಚಿತ ಹೌದು ಗೊತ್ತಾದ್ರೆ ಅಧ್ಯಾತ್ಮ ಹೇಳೋಕ್ಕಾದ್ರೆ ಪಂಚಿತ ಆಗುತ್ತೆ ಅವ್ರಿಗೆ. ಆದ್ದರಿಂದ ಅವ್ರು ಫಸ್ಟ್ ಏನು ಮಾಡ್ತಾರೆ, ಓದೋದು, ಮಾಸಾಗಿ ಹೇಳಿಸೋದು, ಭಜನೆ ಮಾಡಿಸೋದು, ಅಂದರೆ ಎಲ್ಲ ಇನ್ವಾಲ್ವ್ ಮಾಡಿಸೋಕೆ ಶುರು ಮಾಡ್ತಾರೆ. ನಮಗೆಲ್ಲ ಆಪರ್ಚುನಿಟಿ ಸಿಗುತ್ತೆ ಅಂತ ಹೋಗ್ತಾರೆ ಅವರು. ಆಮೇಲೆ ಒಳ್ಳೆ ವ್ಯವಸ್ಥಿತ ಬರಿಯಾದಿ ಎಂದಾಗ್ತದೆ, ಸೀಟ್ ಕೊಡೋದು, ಕರೆಯೋದು, ಕೂಡಿಸೋದೆಲ್ಲ ಮಾಡ್ತಾರೆ. ನಮ್ಮಲ್ಲಿ ಬೈದು ಕಳಿಸ್ತಾರಲ್ಲ, ಅದು ಅಲ್ಲ ಹಾಗೆ ಮಾಡೋದಿಲ್ಲ. ಹಾಗೆಲ್ಲ ಮಾಡಿದ್ರೆ ಏನಾಗುತ್ತೆ, ಅವರಿಗೆ ಒಳ್ಳೆ ನಿಷ್ಠೆ ಬಂದ್ಬಿಡೋದು. ಅದೇ ಅವ್ರು ಹೇಳಿದ್ದೆಲ್ಲ ಸತ್ಯ ಕೊನೆಗೆ ಇದು ಲೌಕಿಕ ವ್ಯಾಲ್ಯೂಸ್ ಹೇಳಿ ಅದರ ಅಧ್ಯಾತ್ಮ ಅಂತ ಕನ್ವರ್ಟ್ ಮಾಡಿ ಅದು ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಮಲ್ಲಿ ಅಧ್ಯಾತ್ಮರ ಲೌಕಿಕ ಮಾಡಿ ಹಾಳು ಮಾಡಿಬಿಡ್ತಾರೆ. ಏನ ಏನ ಹೌದು ಅದಕ್ಕೆ ಅಲ್ಲಿ ಸಿಕ್ಕಲ್ಲ. ಮನೆಯಲ್ಲಿ ಅಡಿಗೆ ಇಲ್ಲ ಅಂದ್ರೆ ಹೋಟ್ಲಿಗೆ ಹೋಗಬೇಕು ಅವನು. ಎಷ್ಟು ದಿವಸ ಅಂತ ಉಪವಾಸ ಇರ್ತಾನೆ, ಎಲ್ಲರೂ ತಿಕ್ಕಲು ತಿನ್ಬೇಕಾಗುತ್ತಾ ಇಲ್ಲ ಅಷ್ಟೇ ಆಗಿರೋದು. ತುಂಬ ಜನ ಬೇರೆ ಕಡೆ ಅವರಿಗೆ ಬರೋದು ದೊಡ್ಡ ದೊಡ್ಡ ಕ್ಲಾಸ್ ಪೀಪಲ್, ಅವ್ರು ಯಾರಿಗೂ ಧರ್ಮ ಬೇಕಿದೆ ಹೇಳೋ ವ್ಯವಸ್ಥೆ ಇಲ್ಲ. ಬಂದರೆ ಈ ರೀತಿ ಬಾ ಕಂಡೀಷನ್ ಆಗಿ ತರೋ ಬರೋದೇ ಇಲ್ಲ. ಫಸ್ಟ್ ಅವ್ರು ಕಂಡೀಷನ್ ಫಸ್ಟ್ ಬಾ ಕಂಡೀಷನ್ ಆಮೇಲೆ, ಫಸ್ಟ್ ಬಾ ನೀನು ಹೇಗೆ ಬರಲಿ ಹೇಗಾದ್ರೂ ಬಾ ಫಸ್ಟ್, ಆಮೇಲೆ ಚೇಂಜ್ ಮಾಡು. ಹೀಗೆ ಬಾ ಬರೋದೇ ಇಲ್ಲ ಫಸ್ಟ್ ಅವ್ರು. ಹೇಗೆ ದೋಸ್ತಿ ನೀನು ಬಂದಾಗ ಬರಯ್ಯ, ಆ ವಾದ ಇರಬೇಕು. ವಾದಕ್ಕೆ ಬಂದಾಗ ಯಾರು ಏನಾಗ್ತಾರೆ, ನಮ್ಮ ಸೀಟ್ ಆಗಿರಬೇಕು ಹೀಗಿರಬೇಕು ಅವೆಲ್ಲ ಇಲ್ಲ. ನೀನು ವಾದಕ್ಕೆ ಬರ್ತೀನಿ, ನೀನೇ ಮೇಲೆ ಕೂತು ನಾನು ಕೇಳಿ ಕೂತ್ಕೋತೀನಿ ಮಾತಾಡೋ, ಅಲ್ಲಿ ಕತೆ ಮುಗೀತಾ ಒಂದು. ಇದ್ರ ಏನು ಮಾಡ್ತಾರೆ ಅವರು, ಸೋಲೋರು ಕೂಡ ನಾನು ಸೀಟ್ ಅರೇಂಜ್ಮೆಂಟ್ಸ್ ಇಂದ ಹೋಗಲಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಬೇಕಾದ್ರೆ ಕೂತ್ಕೋಯ್ಯ, ನೀನೇ ಮೊದಲು ಮಾತಾಡೋ, ಎಲ್ಲ ಚಾನ್ಸ್ ನಿನಗೆ, ವಾದ ಮಾಡು, ಬೇರೆ ದಾರಿ ಇಲ್ಲ, ಅವನು ಸೋಲ್ಲೇಬೇಕಾಗತ್ತಾಗ. ಅರ್ಥ ಆಯ್ತಾ? ಅಂಥದನ್ನು ಉಪಯೋಗಿಸಬೇಕಾದ್ರೆ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ. ಎಷ್ಟು ಇಂಪಾರ್ಟೆಂಟು ಹೇಳಿದ್ರು, ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೈತಿ ತಾಮ ಶೃಣು. ಅರ್ಜುನ, ಶ್ರದ್ಧಾ ತ್ರಿವಿಧ ಭವತಿ, ಶ್ರದ್ಧೆ ಅನ್ನೋದು ಮೂರು ವಿಧ, ಅದು ದೇಹಿನಾಂ ಪ್ರತಿಯೊಬ್ಬರಿಗೂ ಇದೆ. ಸಾ ಸ್ವಭಾವಜ, ಸ್ವಭಾವದಲ್ಲೇ ಇದೆ, ವೆರಿ ಇಂಪಾರ್ಟೆಂಟ್. 14ನೇ ಅಧ್ಯಾಯದಲ್ಲಿ ಹೇಳಿದ್ದೇನದು, ಪ್ರಕೃತಿಯಿಂದ ಬರೋದನ್ನು ಹೇಳಿದರು. ಅರ್ಥ ಆಯ್ತಾ? ಈಗ ಪ್ರಕೃತಿಯಿಂದ ಬರೋ ಗುಣಗಳ ಬಗ್ಗೆ ಅಲ್ಲಿ ಮಾತಾಡ್ತಾರೆ. ಇಲ್ಲಿ ಹೇಳ್ತಿರೋದು ಯಾವುದಿದು, ಸ್ವರೂಪದಲ್ಲಿ ಹೇಳ್ತಾರೆ. ಅದು ಸ್ವಭಾವಜ, ಅದು ಸ್ವಭಾವಜ ಅಲ್ಲ, ಏನದು ಪ್ರಕೃತಿಜ. ಪ್ರಕೃತಿಯಿಂದ ಬಂದಿರತಕ್ಕಂಥ ಗುಣಗಳು ಸಾತ್ವಿಕ, ಬ್ರಾಹ್ಮಣ ದೇಹ ಇದೆ, ಬ್ರಾಹ್ಮಣ ದೇಹ ಸಾತ್ವಿಕ, ಒಳಗೆ ತಾಮಸ ಜೀವ ಇರಬಹುದು. ಅರ್ಥ ಆಯ್ತಾ? ಈಗ ದೇಹ ಸಾತ್ವಿಕ ಅಷ್ಟೇ, ಆದರೆ ಸ್ವರೂಪದಲ್ಲಿ ಸಾತ್ವಿಕನಾಗಿದ್ದರೆ, ಶೂದ್ರನಾಗಿದ್ದರೆ ಏನವನು ಸಾತ್ವಿಕನೇ. ಬ್ರಾಹ್ಮಣ ದೇಹ ತಾಮಸ ಜೀವ, ಶೂದ್ರ ದೇಹ ಸಾತ್ವಿಕ ಜೀವ. ಅರ್ಥ ಆಯ್ತಾ? ಇದು ಯಾರೂ ಯೋಚನೆ ಮಾಡಲಿಲ್ಲ. ಇದು ಯೋಚನೆ ಮಾಡದೆ ಹೋಗಿದ್ದು 14ನೇ ಅಧ್ಯಾಯ 17ನೇ ಅಧ್ಯಾಯ ಏನಾಗುತ್ತೆ, ಎರಡು ರಿಪಿಟೇಷನ್ ಅಷ್ಟೇ, ಕಾಂಟ್ರಾಡಿಕ್ಟ್ ಆದರೆ ರಿಪಿಟೇಷನ್ ಒಂದು, ಎರಡು ಅಲ್ಲ, ಪೂರ್ತಿ ಬೇರೆಯೇ. ಹಾಗೆ ಆಚಾರ್ಯ ಹೇಳಿ ಸಿದ್ಧಾಂತ ಇಲ್ಲಿದೆ, ಸ್ವರೂಪದಲ್ಲಿ ಮೂರು ವಿಧ ಅಂಬೋದು ಇಲ್ಲಿ ಬಂದಿರೋದು. ಇವತ್ತು ಆ ವೇದ ಒಪ್ತ, ಗೀತ ಒಪ್ತಾರೆ, ಜೀವ ತೈವೇದ್ಯ ಒಪ್ಪೋದಿಲ್ಲ ಅಂದರೆ 12ನೇ ಅಧ್ಯಾಯ ಒಪ್ಪೋದಿಲ್ಲ ಅಂತ ಅರ್ಥ. ಏನ ಸ್ಥೂಲ ಸ್ಥೂಲ ಸ್ವರೂಪದ್ದು, ಸ್ವರೂಪದ್ದು ಇದು ಬಾಹ್ಯದ್ದು. ಹಾಲು ಬೆಳಗಿದೆ, ಅದೇನದು ಸ್ವರೂಪ. ಹಾಲು ಕಪ್ಪಾಗಿದೆ ಏನೋ ಪದಾರ್ಥ ಬಿದ್ದಿದೆ ಅಷ್ಟೆ. ಅರ್ಥ ಆಯ್ತಾ? ಈಗ ಹಾಲು ಸರಿ ಬೆಳಗಿರೋದು ಹಾವಿನ ಸ್ವಭಾವ, ಬೇರೆ ಮಾತೇ ಇಲ್ಲ ಅದರೊಳಗೆ. ಆದರೆ ಬೇರೆ ಬೇರೆ ರೀತಿ ಕಾಣೋದು ಏನದು, ಬೇರೆ ಬೇರೆ ರೀತಿ ಕಾಣೋದಲ್ಲ, ಹೊರಗಿನಿಂದ ಬಂದಿರೋದು, ಒಳಗಿಂದ ಬಂದಿರೋದಲ್ಲ. ಹಾಂ, ಯಾವುದು ಫಸ್ಟ್ ಕ್ಲಾಸ್ ಬಿಡಿ ಬಟ್ಟೆ ಕೊಳಕಾಗಿಬಿಟ್ಟಿದೆ. ಕೊಳಕೆ ಎಲ್ಲಿಂದ ಬಂತದು, ಹೊರಗಿಂದ ಬಂತು, ಆಗ ಕೊಳಕೆ. ಅದೇನು ಮಾಡ್ಬೋದು ನಾವು, ಅದನ್ನು ಶುದ್ಧ ಮಾಡಿಬಿಡ್ಬೋದು. ಸಾತ್ವಿಕನ ಏನಾದರೂ ಕೆಟ್ಟದಾಗ ಮಾಡಿದ್ರೆ ಕ್ಲೀನ್ ಆಗಿಬಿಡ್ತಾನೆ. ಮತ್ತೆ ಒಂದು ಕರಿ ಬಟ್ಟೆ ಮತ್ತೆ ಎಷ್ಟು ಒಗೆದ್ರೆ ಏನಾಗಲ್ಲ, ಅದು ಬಿಡಿ. ಯಾತಕ್ಕೆ ಸ್ವರೂಪದಲ್ಲೇ ಇದೆ ಡಿಫರೆನ್ಸ್, ಗೊತ್ತಾಯ್ತಾ? ಕರಿ ಬಟ್ಟೆ ಸ್ವರೂಪ ಕರಿ, ಅಲ್ಲೇ ಕರಿ ಇದೆ. ಆದರೆ ಬಿಳಿ ಬಟ್ಟೆ ಕರಿ ಆದರೆ ಏನಂತಾರೆ, ಅದನ್ನು ಎಕ್ಸ್ಟರ್ನಲ್ ಅಂತಾರೆ. ಅರ್ಥ ಆಯ್ತಾ? ಅದು ಹಿಂದೆ ಹೇಳಿದ್ದೆಲ್ಲ ಅದು ಪ್ರಕೃತಿಯ ಗುಣಗಳು ಅಂದರೆ ಅದು, ಇದು ಸ್ವರೂಪದ ಗುಣಗಳು ಅಂದರೆ ಅದು. ಸ್ವಭಾವಜ ಅನ್ನೋ ಪದ ವೆರಿ ಇಂಪಾರ್ಟೆಂಟ್, ಸ್ವಭಾವದಂದೇ ಬಂದಿರೋದ ಹೊರತು ಹರಿಯಿಂದ ಬಂದಿರೋದು. ಹಾಂ, ಅದಕ್ಕೆ ಹೇಳ್ತಿರೋದು ಇದು ಚೇಂಜ್ ಆಗೋದಿಲ್ಲ. ಸ್ವಭಾವದಿಂದಾಗಿನೇ ಅಭಿವ್ಯಕ್ತವಾಗುತ್ತೆ ಅಂತ ಕೃಷ್ಣ ಅವತಾರ ಮಾಡ್ದ, ಇರೋದನ್ನು ತೋರಿಸ್ದ ಅಷ್ಟೇ. ಸ್ವಭಾವದಿಂದ ಜಾ ಅಂತ ಅಷ್ಟೇ ಹುಟ್ಟಿ ಬರೋದನ್ನು ಅರ್ಥ ಅಲ್ಲ, ಶ್ರದ್ಧೆ ಸ್ವಭಾವದಿಂದ ಎಕ್ಸಿಬಿಟ್ ಆಗುತ್ತೆ ಅಂತ ಅರ್ಥ. ಶ್ರದ್ಧೆ ಸ್ವಭಾವಕ್ಕೆ ತಕ್ಕಂತೆ ಏನಾಗುತ್ತೆ, ಅದು ಎಕ್ಸಿಬಿಟ್ ಆಗುತ್ತೆ. ಸ್ವಭಾವ ಸೇರಿದರೆ ಸ್ವಭಾವ ಅಂತ ಕರೆಯೋದಿಲ್ಲ. ಅದರ ಹಾಲಿನ ಬಣ್ಣ ಚೇಂಜ್ ಮಾಡಿದ್ರೆ ಏನಲ್ಲ, ಅದು ಹಾಲೇ ಅಲ್ಲ ಅಷ್ಟೇ. ಎಲ್ಲಿವರೆಗೂ ಹಾಲು ಅಂತ ಕರಿತೀವಿ, ಎಲ್ಲಿವರೆಗೆ ಆಗಿರ್ಬೇಕು, ಅದು ಬೆಳಗ್ಗೆ ಇರಲೇಬೇಕು. ಎಲ್ಲರೂ ಹಾಲು ಅಂತ ಹೆಸರು ಬರೋದಿಲ್ಲ ಅದಕ್ಕೆ. ಸ್ವಭಾವ ಚೇಂಜ್ ಪರಿಸ್ಥಿತಿ ವಸ್ತು ಡೆಡ್ ಅಂತ ಅರ್ಥ. ಹಾಲಿನ ಏನು ಮಾಡಿದ್ರಿ, ಈಗ ಹುಳಿ ಆಯಿತು, ಹಾಲಲ್ಲ ಅದು, ಮೊಸರು ಮೊಸರು ಚೇಂಜ್ ಆಯ್ತು, ಹೆಸರೇ ಹೋಯ್ತು. ಹಾಲಿಲ್ಲ ಅಂತಾನೆ, ಏನಂತಾನೆ ಅವನೀಗ, ಹಾಲಿಲ್ಲ, ಬೇಕಾದ್ರೆ ಮೊಸರು ಇದೆ, ಹಾಲು ಹೋಯ್ತು ಅಂತ ಹೇಳ್ಬಿಡ್ತಾನೆ. ಬಿಡಿ ಬಣ್ಣ ಅದು ಹೋಯ್ತು, ಅದ್ರ ಮಾಧುರ್ಯ ಹೊರಟೋಯ್ತು. ಹಾಲಿಗೆ ಹೊರಗೆ ಕಾಣೋದು ಬಿಡಿ ಬಣ್ಣ, ಒಣಗಿರೋದು ಯಾವುದು ಮಾಧುರ್ಯ. ಆ ಮಾಧುರ್ಯ ಯಾವುದಕ್ಕೆ ಇರೋದಿಲ್ಲ, ಹಾಲಿನ ಮಾಧುರ್ಯ ಬೇರೆ, ಮೊಸರಿನ ಮಾಧುರ್ಯ ಬೇರೆ. ಮೊಸರು ಎಷ್ಟೇ ಸಿಹಿ ಇದ್ರೂ ಕೂಡ ಏನಲ್ಲ, ಹಾಲಲ್ಲ. ಅರ್ಥ ಆಯ್ತಾ? ಇದೆಲ್ಲ ಸರಿ ತಿಳ್ಕೊಂಡ್ರೆ, ಭದ್ರಾಚಾರ ಶಾಸ್ತ್ರ ಅಂದರೆ ಶಾಸ್ತ್ರ, ಅವರೊಬ್ಬರು ಎಲ್ಲ ಇದು ಇವತ್ತಿಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಇವೆಲ್ಲ ಸೈಂಟಿಫಿಕಲಿ ಯೋಚನೆ ಮಾಡಲಿಕ್ಕೆ ಯಾರಿಗೂ ಬರೋದೇ ಇಲ್ಲ. ಭಗವದ್ಗೀತೆ ಎಸೆನ್ಸನ್ನೆಲ್ಲ ಅಚ್ಚ ಸರಿಯಾಗಿ ಹೇಳಿದ್ದು ಅವರೊಬ್ಬರೇ. ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೈತಿ ತಾಮ ಶೃಣು. ಅಥೋ ಅದನ್ನ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ ಮತ್ತೆ ಈಗ. ಅಥೋ ವಿಭಜ್ಯಾಹ ತ್ರಿವಿಧ ಇತ್ಯಾದಿನ ವಿಭ ಜ್ಞಾ ಯೋಗ್ಯಾನ್ನ ಚಾಧಿಕಂ ಹೃಷ್ಯತಿ ದೃಷ್ಟಿ ವಾ ಯಸ್ತು ಸವೈ ಭಾಗವತೋತ್ತಮ. ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಆಚಾರ್ಯರು. ಒಂದು ವಸ್ತುಗಳು ಸಿಕ್ಕಾಗ ಯಾವನು ಹರ್ಷ ಪಡೋದಿಲ್ಲ, ಯಾವನು ದುಃಖ ಪಡೋದಿಲ್ಲ, ಅವನೇನಂತ ಕರೆದ್ರೆ ಅವನನ್ನು ಭಾಗವತೋತ್ತಮ ಅಂತ ಕರೆದು. ಆದರೆ ಸಂಸಾರಾವಸ್ಥೆಯಲ್ಲಿ ಏನಾಗುತ್ತೆ, ಸ್ವಲ್ಪ ಉದ್ದೇಕಾದಗಳು ಬಂದೇ ಬರುತ್ತೆ. ಆದ್ದರಿಂದ ಅಷ್ಟ ಅಲೋಡ್ ಅಂತ ಹೇಳ್ತಾರೆ, ಅಷ್ಟ ಅಲೋಡ್ ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತಾರೆ. ವಿಷ್ಣೋರಿಚ್ಛಾನುಸಾರ್ಯೇತತ್ ಜ್ಞಾತ್ವಾ ಯೋಗ್ಯಾತ್ ನಚಾಧಿಕಂ ಹೃಷ್ಯತಿ ನದ್ವೇಷ್ಟಿ ವಾ ಎಸ್ತು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಂತೋಷಪಟ್ಟರೆ ತಪ್ಪಲ್ಲ, ಎಷ್ಟು ಬೇಕೋ ಅಷ್ಟು ದುಃಖಪಟ್ಟರೆ ತಪ್ಪಲ್ಲ, ಜಾಸ್ತಿ ಪಟ್ಟರೆ ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಸಂಸಾರ ದುಃಖ ಬರೋ ನ್ಯಾಚುರಲ್ ಆದ್ದರಿಂದ ಅದು ಸ್ಪಂದಿಸಬೇಕಾಗತ್ತೆ. ಎಷ್ಟು ಸ್ಪಂದಿಸಬೇಕು ಅಂದರೆ ಮಿನಿಮಮ್ ಹೆಜ್ಜು ಹಸಿವಾಗಿದೆ ಅನ್ನ ಬೇಕು ಅಷ್ಟೇ ಹೊರತು ನಾನು ಮಂಡಿಗೆನೇ ಬೇಕು ಅಂತ ಹೇಳ್ಕೊಂಡ್ರೆ ತಪ್ಪ. ಅದು ಏನು ಬೇಕಪ್ಪ, ಆಹಾರ ಬೇಕು ನಿನಗೆ, ಅದು ಕೊಟ್ಟರೆ ದೇವರು ಸಂತೋಷ ಪಡಬೇಕೆ ಹೊರತು ನಾನು ಅದು ಕೊಡಲಿಲ್ಲ ಅಂತೇಳಿ ಬೈದರೆ ತಪ್ಪ. ಆ ರೀತಿ ಯೋಚನೆ ಮಾಡಿದರೆ ನಾವು ಅಬ್ಸಲ್ಯೂಟ್ ಬರೋದು ಮೋಕ್ಷದೊಳಗೆ, ಬಟ್ ಪ್ರಾಯಣ ಬರೋದು ಇಲ್ಲಿ ಅಂತ ಹೇಳ್ತಾರೆ. ಅದು ಡೆಫಿನೇಷನ್ ಕೊಡ್ತಾರೆ. ಸತಾಂ ವೃದ್ಧಿಕರು ಧರ್ಮ ಅಸತಾಂ ಹ್ರಾಸಕಾರಣ ಅಯಂತು ನಿಶ್ಚಿತೋ ಧರ್ಮೋ ಹಿ ಅಧರ್ಮೋನ್ಯೋ ವಿಪಸ್ಥಿತ. ಫೈನಲ್ ಸ್ಟೇಜ್ ಇದು, ಯಾವುದೇ ಒಂದು ಧರ್ಮಾಚರಣೆ ಫೈನಲ್ ಸ್ಟೇಜ್. ಮೊದಲೆಲ್ಲ ಸರಿ ನಡ್ಕೋಬೇಕು, ಒಟ್ಟು ತೀರ್ಮಾನ ಮಾಡಬೇಕು. ಸಜ್ಜನರಿಗೆ ಹಿತವಾಗದಾದರೆ ಧರ್ಮ, ಸಜ್ಜನಿಗೆ ಹಿತವಾಗದೆ ಹೋದರೆ ಅದು ಅಧರ್ಮ ಅಂತ ತಿಳ್ಕೊಂಡ್ರೆ ಸಾಕು. ಅದೇ ಅರ್ಜುನ ಏನು ಮಾಡಿದ, ಧರ್ಮಾದಿನ ಕೊಲ್ಲೋಕೆ ಹೊಟ್ಬಿಟ್ಟ, ತನ್ನೇ ಕೊಂಡ್ಕೊಳ್ಳೋಕೆ ಹೊಟ್ಬಿಟ್ಟ. ಆ ಕೃಷ್ಣ ಹೇಳ್ತಾನೆ ಹೀಗೆ ಧರ್ಮ ತಿಳ್ಕೋಬಾರ್ದು, ಆಡಿದ ಮಾತ್ರ ಮೆಕ್ಯಾನಿಕಲಿ ನಡೆಸಿದ್ರೆ ಧರ್ಮ ಅಲ್ಲ. ಹೇಗೆ ನಡೆಸ್ಬೇಕು ಅದನ್ನು, ಸ್ಪಿರಿಟ್ ಇರಬೇಕು ಅವಾಗ, ಧರ್ಮದ ಸ್ಪಿರಿಟ್ ನೋಡಬೇಕೆ ಹೊರತು ಧರ್ಮ ಇರೋದು ಆಫ್ಟರ್ ಆಲ್ ಯಾತಕ್ಕೋಸ್ಕರ ಅದು. ಸಾಮಾನ್ಯ ಕೀಪ್ ಲೆಫ್ಟ್ ಎಲ್ಲ ಗೊತ್ತಿದೆ, ತುಂಬ ಟ್ರಾಫಿಕ್ ಬರುತ್ತೆ, ಏನು ಮಾಡಿಬಿಡ್ತಾನೆ ಅವನು, ಎಲ್ಲಿ ಸಿಕ್ಕಲ್ಲಿ ಬಿಟ್ಬಿಡ್ತಾನೆ ಹೋಗ್ರಿ ಅಂತೇಳಿ. ಯಾವಾಗ ಹೋಗಬಾರ್ದು ಮತ್ತೆ ಯಾವಾಗ ಹೋಗ್ಬೇಕು ಅದನ್ನು, ಅದು ಉದ್ದೇಶ ಟ್ರಾಫಿಕ್ ಉದ್ದೇಶ ಕಂಟ್ರೋಲ್ ಉದ್ದೇಶ ಏನು, ಎಡಕ್ಕೆ ಹೋಗಲಿ ಬಲಕ್ಕೆ ಹೋಗಲಿ ಎಂಬುದು ಧರ್ಮನೇ. ಬಟ್ ತುಂಬ ಕಡೆ ಪ್ರಾಬ್ಲಮ್ ಬಂದಾಗ ಏನು ಮಾಡಿಬಿಡ್ತಾನೆ ಅವನು, ಆ ಕಾಲಕ್ಕೆ ಯಾವುದು ಬೆಟರ್ ಅದು ಯೋಚನೆ ಮಾಡ್ತಾನೆ. ಆ ಕಾಲಕ್ಕೆ ಅವನ ಜಸ್ಟ್ ಅವನಿರ್ತೆ ತೀರ್ಮಾನ ಮಾಡೋ ಸಿಕ್ತಿ ಇದೆ, ಈಗ ಆ ತೀರ್ಮಾನ ಮಾಡಬೇಕು ಯಾವ ಕಡೆ ತುಂಬ ಹೆಚ್ಚಿದೆ ಅದು ಮಲ್ಲು ಬಿಟ್ಬಿಡ್ತಾನೆ. ಯಾಕೆ ಸಾಲ್ವ್ ಮಾಡೋಕ್ಕಷ್ಟೇ ಪ್ರಾಬ್ಲಮ್. ಈಗ ಧರ್ಮ ಅಂದರೆ ಹಾಗೆ, ಹರ್ಷ ಸತ್ಸು ತಥಾನ್ಯತ್ ಸಸಾ ಸತ್ಸು ಧರ್ಮೋ ಧರ್ಮ ವಿಪರ್ಯಯ ತೇಷಾಂ ವೃದ್ಧೌ ತಥಾ ಹಾನೌ ಸರ್ವಂ ಜ್ಞೇಯಮಶೇಷತಃ ಏತದರ್ಥೇ ಚ ಧರ್ಮಾಣಾಂ ಮರ್ಯಾದಾ ವೈದಿಕಾಧಿಕ. ಯಾವಾಗಲೂ ಕೂಡ ರೂಲ್ಸಿನ ಉದ್ದೇಶ ಏನಪ್ಪ, ಟ್ರಾಫಿಕ್ ರೂಲ್ಸಿನ ಉದ್ದೇಶ ಏನು, ಸ್ಮೂತ್ ಟ್ರಾಫಿಕ್ ಇರಬೇಕು, ಅದು ಮೇನ್ ಸ್ಪಿರಿಟ್. ಅದು ಕೀಪ್ ಲೆಫ್ಟ್ ರೈಟ್ ಎಲ್ಲ ಏನದು, ಅದಕ್ಕೆ ಸೆಕೆಂಡಾಗಿ ಅಲೋ ಮಾಡೋದು. ಧರ್ಮ ಅಂದರೆ ಹಾಗೆ, ಸಜ್ಜನರಿಗೆ ಹಿತವಾದ ಧರ್ಮ ಅಂತ ಧರ್ಮದ ಸ್ಪಿರಿಟ್. ಆದ್ದರಿಂದ ಯಾವುದೇ ನಿಯಮವನ್ನು ಮಾಡಿದ ತಕ್ಷಣ ಅದಕ್ಕೆ ಹಾಗೆ ಮಾಡಿರ್ತಾರೆ. ನೀವು ಎಲ್ಲಿ ನೀನು ಗೊಂದಲ ಬರುತ್ತೋ ಇದನ್ನು ಫೈನಲ್ ತಿಳ್ಕೊಂಬಿಡು ಅಂತ ಹೇಳ್ತಾರೆ, ಅಷ್ಟೇ ಮುಗಿದೋಯ್ತು. ತ್ಯದರ್ಥೇ ಚ ಧರ್ಮಾಣಾಂ ಮರ್ಯಾದಾ ವೈದಿಕಾಧಿಕ ಮೂಲಧರ್ಮ ವಿರುದ್ಧಾತು ಸಾನಗ್ರಾಹ್ಯ ಕಥಂಚನ. ಮುಖ್ಯ ಸ್ಪಿರಿಟ್ಗೆ ವಿರೋಧ ಬರೋದಾದರೆ ಧರ್ಮ ಬಿಟ್ಬಿಡಿ ಅಂತ ಹೇಳ್ತಾರೆ. ಲೀವ್ ದಟ್ ಧರ್ಮ. ನ್ಯೂಮೋನಿಯಾ ರಾತ್ರಿ 12 ಗಂಟೆ ಯಾವುದೋ ಮೈಲಿಗೆ ಮುಟ್ಬಿಟ್ಟಿದ್ದಾನೆ, ಅದು ಯಾರು ತಣ್ಣೀರು ಹಾಕಿ ಸ್ನಾನ ಮಾಡಿಸ್ಬಿಟ್ಟು ಏನಾಗ್ತಾನೋ ಅವನು, ಹೋಗೇ ಬಿಡ್ತಾನೆ ಆ ಕಡೆಗೆ. ಅವಾಗ ಏನು ಮಾಡಬೇಕಾಗ, ಧರ್ಮ ಶುದ್ಧಿ ಆಗಬೇಕಷ್ಟೇನೆ. ಅದಕ್ಕೆ ಏನು ಮಾಡಿದ, ಬಿಸಿನೀರೇ ಮಂತ್ರಿಸಿ ಹಾಕಿದ, ಮುದೋಯ್ತು, ಮಂತ್ರ ಸ್ನಾನ ಆಗೋಯ್ತು. ಅದಕ್ಕೆ ಅದು ವ್ಯಾಲಿಡ್, ಶಾಸ್ತ್ರ ಪ್ರಕಾರ ಎಷ್ಟು ವ್ಯಾಲಿಡ್ ಅದು, 100% ವ್ಯಾಲಿಡ್. ಅದು ಅದನ್ನೇನು ಮಾಡಬಾರ್ದು, ಬುಡದಂತೆ ಪ್ರಾಕ್ಟೀಸ್ ಮಾಡಬಾರ್ದು ಡೈಲಿ. ಮತ್ತೆ ಅವತ್ತಿಗೆ ಅಲೋಡೋದು, ಹುಡುಗಿಸಿ ಪ್ರೋಕ್ಷ ಭಾಷೆ ಹೊಡೋಗ್ಬಿಟ್ರೆ ತಪ್ಪಾಗತ್ತೆ. ಅವತ್ತು ಸರಿಯಾಗಿ ಮಾಡ್ಕೋಬೇಕು. ಆ ಧರ್ಮಕ್ಕೆ ಅನೇಕ ಮುಖಗಳಿದೆ, ಫಾಲೋ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಏನು ಎಕ್ಸ್ಪರ್ಟೈಸ್ ಬೇಕು, ಆ ರೀತಿ ತೀರ್ಮಾನ ಮಾಡೋಕೆ ಏನಾಗಿರ್ಬೇಕು ಅವನು ಅದಕ್ಕೆ ಏನು ಮಾಡ್ತಾರೆ, ಧರ್ಮಸೂಕ್ಷ್ಮ ಕೇಳೋದಕ್ಕೆ ಯಾರ ಹತ್ರ ಹೋಗ್ತಾರೆ, ದೊಡ್ಡ ಇವರತ್ರ ಹೋಗಿ, ಎಕ್ಸ್ಪರ್ಟ್ಸ್ ಹತ್ರ ಹೋಗ್ತಾರೆ. ಬರೀ ಧರ್ಮ ತಿಳ್ಕೊಳ್ಳೋಕ್ಕೆ ಯಾರಾದರೂ ಸಾಕು, ಸೂಕ್ಷ್ಮ ವಿಚಾರ ಬಂದಾಗ ಪರಿಣತರ ಹತ್ರ ಹೋಗ್ತಾರೆ. ವಿಷ್ಣು ಮಾಯಾಂ ವಿಷ್ಣುದೀನ ಇಚ್ಛಾಂ ಕೈಲಿಂಗೈರಿತ್ತೆ ತತ್ ಪ್ರಶ್ನೆಂ ಪರಿಹರತಿ ದೇಹೇಂದ್ರಿಯ ಪ್ರಾಣ ಮನೋಧಿಯಾಂ ಯೋ ಜನ್ಮ ಅಪ್ಯಯ ಕ್ಷುತ್ ಭಯ ತರ್ಷ ಕೃಚ್ಛೈ ಸಂಸಾರ ಧರ್ಮೈ ಅಮುವಿ ಅವಿಮುಹ್ಯಮಾನ ಸ್ಮೃತ್ಯಾಹರೇ ಭಾಗವತ ಪ್ರಧಾನ. ಇನ್ನೊಂದು ಸಾಧನೆ ಹೇಗಿರಬೇಕು ಅಂದರೆ, ದೇಹ ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿ ಮನೋಧಿಯಂ ಒಂದು ಸೇರಿಸಿ ಬಿಡಿಸಿಬಿಟ್ಟಿದ್ದಾರೆ. ಇಷ್ಟು ಇಷ್ಟು ಪದಾರ್ಥಗಳಿವೆ, ದೇಹ ಇದೆ, ಇಂದ್ರಿಯಗಳಿವೆ, ಪ್ರಾಣ ಇದೆ, ಮನಸ್ಸಿದೆ, ಬುದ್ಧಿ ಇದೆ. ಅವಕ್ಕೆ ಏನೇನು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದರೆ, ಜನ್ಮ ಅಪ್ಯಯ ಕ್ಷುತ್ ಭಯ ತರ್ಷ ಕೃಚ್ಛ್ರ. ಹುಟ್ಟು ಅಪ್ಯಯ ಅಂದರೆ ಸಾವು, ಆಮೇಲೆ ಕ್ಷುತ್ ಹಸಿವು, ಭಯ ತರ್ಷ ಆಸೆ, ಕೃಚ್ಛ್ರ ಬಹಳ ಆಪತ್ತುಗಳು, ಇವೆಲ್ಲ ಏನಿವು, ಸಂಸಾರ ಧರ್ಮಗಳು. ಸಂಸಾರ ಧರ್ಮಗಳಿಂದ ದೇಹೇಂದ್ರಿಯ ಪ್ರಾಣಾದಿಗಳೆಲ್ಲ ಡಿಸ್ಟರ್ಬ್ ಆಗುತ್ತೆ, ಗೊತ್ತಾಯ್ತಾ. ಡಿಸ್ಟರ್ಬ್ ಮಾಡಿಕೊಳ್ಳದೆ ಹೋಗೋರು ಸಾಧಕ ಅಂತ. ಜ್ಞಾ ಯೋಗ್ಯಾನ್ನ ಚಾಧಿಕಂ ಹೃಷ್ಯತಿ ದ್ವೇಷ್ಟಿ ವಾ ಯಸ್ತು ಸವೈ ಭಾಗವತೋತ್ತಮ. ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಆಚಾರ್ಯರು. ಒಂದು ವಸ್ತುಗಳು ಸಿಕ್ಕಾಗ ಯಾವನು ಹರ್ಷ ಪಡೋದಿಲ್ಲ, ಯಾವನು ದುಃಖ ಪಡೋದಿಲ್ಲ, ಅವನೇನಂತ ಕರೆದ್ರೆ ಅವನನ್ನು ಭಾಗವತೋತ್ತಮ ಅಂತ ಕರೆದ್ರು. ಆದರೆ ಸಂಸಾರಾವಸ್ಥೆಯಲ್ಲಿ ಏನಾಗುತ್ತೆ, ಸ್ವಲ್ಪ ಉದ್ದೇಕಾದಿಗಳು ಬಂದೇ ಬರುತ್ತೆ. ಆದ್ದರಿಂದ ಅಷ್ಟು ಅಲೋಡ್ ಅಂತ ಹೇಳ್ತಾರೆ, ಅಷ್ಟು ಅಲೋಡ್ ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತಾರೆ. ವಿಷ್ಣೋರಿಚ್ಛಾನುಸಾರ್ಯೇತತ್ ಜ್ಞಾತ್ವಾ ಯೋಗ್ಯಾತ್ ನಚಾಧಿಕಂ ಹೃಷ್ಯತಿ ನದ್ವೇಷ್ಟಿ ವಾ ಎಸ್ತು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಂತೋಷಪಟ್ಟರೆ ತಪ್ಪಲ್ಲ, ಎಷ್ಟು ಬೇಕೋ ಅಷ್ಟು ದುಃಖಪಟ್ಟರೆ ತಪ್ಪಲ್ಲ, ಜಾಸ್ತಿ ಪಟ್ಟರೆ ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಸಂಸಾರ ದುಃಖ ಬರೋ ನ್ಯಾಚುರಲ್ ಆದ್ದರಿಂದ ಅದು ಸ್ಪಂದಿಸಬೇಕಾಗತ್ತೆ. ಎಷ್ಟು ಸ್ಪಂದಿಸಬೇಕು ಅಂದರೆ ಮಿನಿಮಮ್ ಹೆಜ್ಜು ಹಸಿವಾಗಿದೆ ಅನ್ನ ಬೇಕು ಅಷ್ಟೇ ಹೊರತು ನಾನು ಮಂಡಿಗೆನೇ ಬೇಕು ಅಂತ ಹೇಳ್ಕೊಂಡ್ರೆ ತಪ್ಪು. ಅದು ಏನು ಬೇಕಪ್ಪ ಆಹಾರ ಬೇಕು ನಿನಗೆ, ಅದು ಕೊಟ್ಟರೆ ದೇವರು ಸಂತೋಷ ಪಡಬೇಕೆ ಹೊರತು ನಾನು ಅದು ಕೊಡಲಿಲ್ಲ ಅಂತೇಳಿ ಬೈದರೆ ತಪ್ಪು. ಆ ರೀತಿ ಯೋಚನೆ ಮಾಡಿದರೆ ನಾವು ಅಬ್ಸಲ್ಯೂಟ್ ಬರೋದು ಮೋಕ್ಷದೊಳಗೆ, ಬಟ್ ಪ್ರಾಯಣ ಬರೋದಿಲ್ಲ ಅಂತ ಹೇಳ್ತಾರೆ. ಅದು ಡೆಫಿನೇಷನ್ ಕೊಡ್ತಾರೆ. ಸತಾಂ ವೃದ್ಧಿಕರು ಧರ್ಮ ಅಸತಾಂ ಹ್ರಾಸಕಾರಣ ಅಯಂತು ನಿಶ್ಚಿತೋ ಧರ್ಮೋ ಹಿ ಅಧರ್ಮೋನ್ಯೋ ವಿಪಸ್ಥಿತ. ಫೈನಲ್ ಸ್ಟೇಜ್ ಇದು, ಯಾವುದೇ ಒಂದು ಧರ್ಮಾಚರಣೆಯ ಫೈನಲ್ ಸ್ಟೇಜ್. ಮೊದಲೆಲ್ಲ ಸರಿ ನಡ್ಕೋಬೇಕು, ಒಟ್ಟು ತೀರ್ಮಾನ ಮಾಡಬೇಕು. ಸಜ್ಜನರಿಗೆ ಹಿತವಾಗದಾದರೆ ಧರ್ಮ, ಸಜ್ಜನಿಗೆ ಹಿತವಾಗದೆ ಹೋದರೆ ಅದು ಅಧರ್ಮ ಅಂತ ಹೇಳ್ಕೊಂಡ್ರೆ ಸಾಕು. ಅದೇ ಅರ್ಜುನ ಏನು ಮಾಡಿದ, ಧರ್ಮಾದಿನ ಕೊಲ್ಲೋಕೆ ಹೊಟ್ಬಿಟ್ಟ, ತನ್ನೇ ಕೊಂಡ್ಕೊಳ್ಳೋಕೆ ಹೊಟ್ಬಿಟ್ಟ. ಆ ಕೃಷ್ಣ ಹೇಳ್ತಾನೆ ಹೀಗೆ ಧರ್ಮ ತಿಳ್ಕೋಬಾರ್ದು, ಆಡಿದ ಮಾತ್ರ ಮೆಕ್ಯಾನಿಕಲಿ ನಡೆಸಿದ್ರೆ ಧರ್ಮ ಅಲ್ಲ. ಹೇಗೆ ನಡೆಸ್ಬೇಕು ಅದನ್ನು? ಸ್ಪಿರಿಟ್ ಏನು ಮಾಡಿದೆ, ಎಲ್ಲದಕ್ಕೂ ಒಂದೇ ಯಾಕೆ ಇಟ್ಕೊಂಡ್ಬಿಟ್ಟ. ಸರೋವರಕ್ಕೂ ಅಲೆ ಬರಲೇ, ಅಲೆ ಬರಲೇ ಇಲ್ಲ, ಸ್ಥಾನ ಇಲ್ಲೇ ಇಲ್ಲ ನಿಂತೋಯ್ತು ಅವನಿಗೆ. ಅಲ್ಲಿ ಹೋದ ಅಲೆ ನಿಲ್ಲಬೇಕು, ಅಲೆ ಅಲೆ ನಿಲ್ಲೇ ಇಲ್ಲ. ಸಂಸಾರ ಧರ್ಮ, ಸಂಸಾರದಲ್ಲಿ ತಂದೆಯವ್ರಿಗೆ ಲಕ್ಷಣಗಳಿರುತ್ತೆ, ಅವ ಡಿಸ್ಟರ್ಬ್ ಆಗೋ ಚಾನ್ಸ್ ಇರುತ್ತೆ, ಆಗಬಾರದು. ಆದರೆ ಆಗೋ ಶಕ್ತಿ ನಮ್ಮಲ್ಲಿ ನಮಗಲ್ಲಿಲ್ಲ, ದೇವರಿಂದ ತಂದ್ಕೋಬೇಕು ನಾವು. ಹರೇ ಹೇ ಸ್ಮೃತ್ಯ, ಹರಿಸ್ಮರಣೆ ಮಾಡಿದ ತಕ್ಷಣ ಏನಾಯ್ತು ನಿಮಗೆ? ಆ ಶಕ್ತಿ ಬರುತ್ತೆ. ಆದ್ದರಿಂದ ಯೋಚನೆ ಮಾಡಬೇಡಿ. ಈ ಬ್ಯಾಲೆನ್ಸ್ ಆಫ್ ಪಾಯಿಂಟ್ ಯಾರಿಗೆ ಬರುತ್ತೆ ಅಂದರೆ ಅವನು ಭಾಗವತ ಪ್ರಧಾನ, ಭಾರಿ ಶ್ರೇಷ್ಠನಾದ ಭಾಗವತ ಅಂದ ಹಾಗೆ. ಅದಿಟ್ಕೊಂಡೆ ಬೆಜನಕ ರಾಜ ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹಿತ್. ಇದು ಭಾರಿ ದೊಡ್ಡ ಮಾತಾಡಿದ್ದು. ಆ ಎಲ್ಲಿರ್ಬೇಕು ಇದು? ಯಾರಿಗೆ ಹೇಳ್ತಿರೋದು ಇದನ್ನೀಗ? ಭಾಗವತರು ಹೇಳ್ತಿದ್ದಾರೆ, ವಿದ್ಯೆ ಇರುತ್ತೆ ಅವ್ರಿಗೆ, ತಿವಿತಾನಿಷ್ಠ. ಕಂಡ ಸೈನ್ಯ ಪಾಠ ಮಾಡ್ತಾನೆ ಅಂದರೆ ಏನಾಗಿರ್ತಾನೋ ಅವನಿಗೆ ಕೇಳೋನಾಗ? ಸೆಕೆಂಡ್ ಇಯರ್ ಪಾಸ್ ಆಗಿ ಬಂದಿರ್ತಾನೆ ಆಗಲೇ ಅವನು, ಅರ್ಥ ಆಯ್ತಾ? ಫೈನಲ್ ಇಯರ್ ಟೆಕ್ಸ್ಟ್ ಬುಕ್ ಯಾತಕ್ಕೆ ಇಡ್ತಾರೆ ಅಂದರೆ ಫೈನಲ್ ಇಯರ್ ಓದೆ ಅರ್ಹತೆ ಇರೋನಿಗೆ ಇಟ್ಟಿರೋದು ಅದನ್ನು. ಅದು ಫಿಸಿಕ್ಸ್ ಫಾರ್ ಪಿ ಯು ಸಿ, ಫಿಸಿಕ್ಸ್ ಫಾರ್ ಎಸ್ ಎಲ್ ಸಿ ಅಂತಿಟ್ಟಾಗೆ ಇದು ಇದೆಲ್ಲ ಯಾರಿಗಿದು ಭಾಗವತ ಪ್ರಧಾನರು ಹೇಳಿದ ಮಾತಿದ್ದು ಆ ಲೆವೆಲ್ಗೆ ಬಂದಿರ್ತಾನೆ ಆಗಲೇ ಅವನು. ಹುಡುದವ್ರು ಹೇಳೋ ಮಾತುಗಳಲ್ಲ ಇದು, ಭಾಗವತ ಪ್ರಧಾನ. ಇದರಿಂದ ನಮಗೆಲ್ಲ ಎಲ್ಲಿ ಸಾಧನೆ ಮಾಡೋಕೆ ಅಂತ ಗೊತ್ತಾಗುತ್ತೆ. ದೇಹವು ಸಾಧನ, ಇಂದ್ರಿಯಗಳ ಸಾಧನ, ಪ್ರಾಣ ಸಾಧನ, ಬುದ್ಧಿ ಸಾಧನ. ಅತಿ ದೊಡ್ಡದು ಯಾವುದು ಸಾಧನ? ಧಿಯಾಮ್. ಅದಕ್ಕೆ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳಿದ್ದು. ಗಾಯತ್ರಿ ಮಂತ್ರ ಯಾತಕ್ಕೆ ಬಂತು ಅಂದರೆ ಹೈಯೆಸ್ಟ್ ಯಾವುದು ಅಂದರೆ ಬುದ್ಧಿ. ಬುದ್ಧಿ ಒಂದು ನೆಟ್ಟಿಗೆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಬುದ್ಧಿ ನೆಟ್ಟಿಗಿರೋದು ಯಾವಾಗ? ಹರೇ ಸ್ಮೃತ್ಯ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳಿದ್ರೆ ಸರಿ ಇರುತ್ತೆ. ಸಂಸಾರ ಧರ್ಮೈಹಿ ಸಂಸಾರ ಸ್ವಭಾವೈಹಿ ದೇಹಾದೀನಾಂ ಜನ್ಮಾದಿ ಕೃಚ್ಛ್ರೈಹಿ ಅಭಿಮುಹ್ಯಮಾನ ತತ್ತದ್ವಸ್ತು ತತ್ತತ್ತತ್ವಂ ಯಥಾವತ್ ಜಾನನ್ ಯೋ ವರ್ತತೆ ಸಹ ಭಾಗವತ ಪ್ರಧಾನ ಇತ್ಯನ್ವಯ. ಬಿಸಿನೀರು ಮುಟ್ಟಿದ, ಭಾರಿ ಸಿಟ್ಟು ಬಂದು ಬಿಸಿನೀರಿನ ಮೇಲೆ ಎಲ್ಲ ಒರೆಯಕ್ಕೆ ಶುರು ಮಾಡ್ದ. ಏನು ಉಳಿದು ಹೇಳಿದೆ ಅಲ್ಲಯ್ಯ, ದಡ್ಡ ಬಿಸಿನೀರು ಇರೋದೇ ಸುಡೋದಕ್ಕೆ. ಅವ ಏನು ಮಾಡ್ದ? ಓ ನಾನು ಮುಟ್ಟಬಾರದು ಅಷ್ಟು ತಿಳ್ಕೊಂಡ್ರೆ ಸಾಕು. ಅವನೇನು ಮಾಡ್ದ? ಬಿಸಿ ಆರಿಸಿ ಇನ್ನೊಬ್ರು ಸ್ಥಾನಕ್ಕೆ ಕೆಲಸ ಮಾಡಿ ಬಂದ, ತಣ್ಣ ಮಾಡಿ ಬಂದ್ಬಿಟ್ಟ ಕೊನೆಗೆ. ಸುಡುತ್ತ ದರಿದ್ರ ಅಂತೇಳಿ ಅದು ಮಾಡಬಾರ್ದು. ಬಿಸಿ ಬೆಂಕಿ ಸ್ವಭಾವ ಏನೋ, ಸುಡು ನೀರಿನ ಸ್ವಭಾವ ಏನೋ ತಣ್ಣಗಿರೋದು, ಹಿಮ ಮಂಜಿನ ಸ್ವಭಾವ ಎಕ್ಸ್ಟ್ರೀಮ್ ಕೂಲ್ ಇರೋದು. ಆ ಸ್ವಭಾವ ತಕ್ಕಂತೆ ಉಪಯೋಗಿಸ್ತಾನೆ ಇಲ್ಲ ಅಂದರೆ ಫ್ರಿಜ್ ಉಪಯೋಗಿಸ್ತೇವೆ, ಹೀಟ್ರ್ ಎಲ್ಲ ಉಪಯೋಗಿಸ್ತೇವೆ. ಯಾತಕ್ಕೆ? ಆ ಗುಣಧರ್ಮ ನೋಡಿಕೊಂಡು ಪರ್ಪಸ್ ತೊಳ್ಕೊಂಡು ಉಪಯೋಗಿಸ್ತೇವೆ. ಅದೇ ರೀತಿಯಲ್ಲಿ ಸಂಸಾರ ಧರ್ಮಗಳನ್ನು ಅದು ತಕ್ಕಂತೆ ಉಪಯೋಗಿಸೋ ಜಾಣತನ, ಇಲ್ಲವಾದ್ರೆ ತಪ್ಪು ಅಂತ ಕರೀತಾರೆ. ಸಂಸಾರ ಸ್ವಭಾವೈಹಿ ದೇಹಾದೀನಾಂ ಜನ್ಮಾದಿ ಕೃಚ್ಛ್ರೈಹಿ ಯೋ ವರ್ತತೆ ಸ ಭಾಗವತ ಪ್ರಧಾನ ಇತ್ಯನ್ವಯ ತತ್ರ ಹೇತುಮಾಹ ಸ್ಮೃತ್ಯೇತಿ. ದೇಹಾದೀನಾಂ ಅಚೇತನತ್ವೇನ ಜನ್ಮಾದಿ ಕೃಚ್ಛ್ರ ಅನುಭವ ಅನುಪಪನ್ನ. ದೇಹಾದಿಗಳ ಅಚೇತನ ಅನುಭವ ಎಲ್ಲಿಂದ ಬರುತ್ತೆ ಅಂದರೆ ಅಭಿಮಾನ ಅಂತ ಅದಕ್ಕೆ ಹೇಳಿದೆ. ಇತ್ಯಾದ ತಾತ್ಪರ್ಯಾರ್ಥೋ ಅನ್ಯೋಯುಕ್ತೋ ವಕ್ತವ್ಯ ಸ ಕಾಹಿತ್ಯಾಕಾಂಕ್ಷಾಂ ದೇಹೇಂದ್ರಿಯ ಪ್ರಾಣಧಿಯಾಂ ತ್ರಿಧೈವ ಚ ಅಭಿಮಾನಿನಃ. ಅದರ ತಕ್ಷಣ ಅಭಿಮಾನದ ಬಗ್ಗೆ ಬರೀತಾರೆ. ದೇಹ ಇಂದ್ರಿಯ ಪ್ರಾಣ ಬುದ್ಧಿ ಎಲ್ಲಕ್ಕೂ ಕೂಡ ಅಭಿಮಾನಿಗಳು ಮೂರು ವಿಧ ಇದ್ದಾರೆ. ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ತತ್ರ ಉತ್ತಮ ದೇವಾ ತಾ ಸರ್ವದೋಷ ವಿವರ್ಜಿತಾ. ಉತ್ತಮರಾದವರು ಅಭಿಮಾನಿ ದೇವತೆಗಳು, ದೇವತೆಗಳು ಅವರೆಲ್ಲರಿಗೂ ದೋಷ ಇಲ್ಲ. ಯಾವ ದೋಷ ಇಲ್ಲ ಅಂದರೆ ತತ್ವಾಭಿಮಾನಿಗಳ ಅವಸ್ಥೆಯಲ್ಲಿ ದೋಷ ಇಲ್ಲ ಅವ್ರಿಗೆ. ಬೇರೆ ಕಡೆ ದೋಷ ಇದೆ, ತತ್ವಾಭಿಮಾನಿ ಪೋಸ್ಟಲ್ಲಿ ಅವ್ರು ಏನು ಮಾಡೋದಿಲ್ಲ, ತಪ್ಪು ಮಾಡೋದಿಲ್ಲ. ಗುಣೈಸ್ತರವೈಹಿ ಸುಸಂಪನ್ನಾಹ ವಿರಿಂಚಾದ ಉತ್ತರೋತ್ತರಂ ಬ್ರಹ್ಮದೇವರವರೆಗೆ ತಾರತಮ್ಯ ಕ್ರಮದಲ್ಲಿರ್ತಾರೋ. ಮಧ್ಯಮ ಗುಣದೋಷೇತಾಹ ಅಧಮ ಅಸುರಾಮತಾಹ. ನಮ್ಮ ದೇಹದಲ್ಲಿ ಅಸುರರು ಇದ್ದು ಕೆಲಸ ಮಾಡಿಸ್ತಾರೆ, ದೇವತೆಗಳಿದ್ದು ಕೆಲಸ ಮಾಡಿಸ್ತಾರೆ, ಮಧ್ಯದವರಿದ್ದು ಕೆಲಸ ಮಾಡಿಸ್ತಾರೆ. ತೇ ಸರ್ವೇ ದೋಷ ಸಂಯುಕ್ತಾಹ. ಹಸರರು ದೋಷಿಗಳಾದ್ದರಿಂದ ನಮ್ಮ ಕೈಲಿ ಏನು ಮಾಡ್ಸೋಕ್ಕೆ ಟ್ರೈ ಮಾಡ್ತಾರೆ, ಅವರು ಕೆಟ್ಟ ಕೆಲಸ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಪ್ರತಿನಿತ್ಯ ಸ್ತೋತ್ರ ಮಾಡೋದು. ನಮೋವಸ್ತಾತ್ವಿಕ ದೇವಾ ವಿಷ್ಣುಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತೋ ಭವಂತಃ ಸರ್ವ ಏವ ಹಿ ಅಂತ ಪ್ರಾರ್ಥನೆ ಮಾಡಬೇಕು. ತೇಭ್ಯೋ ಅನ್ಯೋ ಮಾನುಷೋ ದೀವಾಹ ದೀವಃ ತಾಭ್ಯಾಂ ದೇವಾಸುರಾವಪಿ ಜೀವಾಭಿಮಾನಿನಶ್ಚೈವ ತ್ರಿವಿಧ ಸಂಪ್ರಕೀರ್ತಿತಾ. ಈಗ ಒಂದು ಘಟ್ಟ ಬಂತೀಗ. ದೇಹಾಭಿಮಾನಿಗಳು ಬೇರೆ, ಇಂದ್ರಿಯಾಭಿಮಾನಿಗಳು, ಪ್ರಾಣಾಭಿಮಾನಿಗಳು, ಬುದ್ಧಿಭಿಮಾನಿಗಳು, ಆಮೇಲೆ ಜೀವಾಭಿಮಾನಿಗಳು ಬೇರೆ ಇದ್ದ. ಜೀವಾಭಿಮಾನಿಗಳು ಮೂರು ವಿಧಾನೇ. ಜೀವಮಾನ್ ಉತ್ತಮೋ ಬ್ರಹ್ಮ ಮಧ್ಯಮ ಸ್ವಯಮೇವತು ಅಧಮಃ ಕಲಿರುದ್ದಿಷ್ಟ ತತ್ರಚೋತ್ತಮ ನೀಚಯೋ. ಉತ್ತಮ ಜೀವರಿಗೆಲ್ಲ ಬ್ರಹ್ಮದೇವರ ಅಭಿಮಾನಿ ದೇವತೆಗಳು, ಅಧಮ ಜೀವರಿಗೆಲ್ಲ ಕಲಿ ಅಭಿಮಾನಿ ದೇವತೆ. ಆದರೆ ಅವರು ಬ್ಯಾಕಿಂಗ್ ಮೇಲೆ ಕೆಲಸ ಮಾಡ್ತಾರೆ. ಅವರು ಸಜ್ಜೀವರಿಗೆಲ್ಲ ಬ್ರಹ್ಮದೇವರ ಬ್ಯಾಕಿಂಗ್ ಇರುತ್ತೆ, ದುಷ್ಟರಿಗೆಲ್ಲ ಅವ್ರ ಬ್ಯಾಕಿಂಗ್ ಇರುತ್ತೆ. ತತ್ರ ಚ ಉತ್ತಮ ನೀಚಯೋ ಮೃತಿ ಜನ್ಮ ಕ್ಷುತ ದುಃಖ ಪ್ರಭೃತಿ ಅಖಿಲಮೇವತು ನೋತ್ತಮ ಶತು ಜೀವಸ್ಯ ದೇಹಾದೇಶ್ಚ ಕಥಂಚನ. ಉತ್ತಮ ಜೀವರಿದ್ದಾರಲ್ಲ ಅವರಿಗೆ ಮೃತಿ ಜನ್ಮ ಕ್ಷುತ ದುಃಖ ಪ್ರಭೃತಿ ಅಖಿಲ ಮೇವತು ನಾ ಉತ್ತಮಸ್ಯ. ಉತ್ತಮ ಜೀವ ಅನುಭವಕ್ಕೆ ಬರದೇ ಇಲ್ಲವು. ಯಾರಿಗೆ ಹೋಗುತ್ತೆ ಅಂದರೆ ಅವೆಲ್ಲ ಜೀವಸ್ಯ ದೇಹಾದೇಶ್ಚ ಕಥಂಚನ ಜನ್ಮಾದಿಕೃತ ದುಃಖಂತೂ ದೇಹಮಾನಿ ಅಸುರಸ್ಯ ಚ. ಜನ್ಮಾದಿಗಳ ದುಃಖ ಎಲ್ಲ ದೇಹಮಾನಿ ಅಸುರನಿಗೆ ಬರುತ್ತೆ, ಇವನಿಗೆ ಬರೋದಿಲ್ಲ. ಸುಪ್ತ್ಯಾದಿಯಪಿ ಏನಿದೆ ಅಪ್ಯಯಜಂ ಸುಪ್ತಿ ಅಪ್ಯಯ ಮೊದಲಾದ ದುಃಖ ಎಲ್ಲ ಅಸುರೇಂದ್ರಿಯ ಮಾನಿನ ಕ್ಷುನ್ನಿಮಿತ್ತಂತೂ ಯದ್ ದುಃಖಂ ಪ್ರಾಣಮಾನಿ ಅಸುರಸ್ಯತತೆ. ಹಸಿವಾದಾಗ ಏನು ದುಃಖ ಆಗುತ್ತೆ ಪ್ರಾಣಮಾನಿ ಅಸುರನಿಗೆ ಅನುಭವ ಅದು. ಭಗತರ್ಷ ಭಯತರ್ಷಾದಿಜಂ ದುಃಖಂ ಮನೋಮಾನಿ ಅಸುರಸ್ಯ ಚ. ಇದರಿಂದ ನಮಗೆ ಹಸಿವು ಬಾಯಾರಿಕೆ ಮೇಂಟೈನ್ ಮಾಡಬೇಕು ಗೊತ್ತಾಗುತ್ತೆ. ಇನ್ನು ದೇವ್ರ ಪೂಜೆ ಆಗಿಲ್ಲ, ಹಸಿವೆ ಆಗಿದೆ, ಬಾಯಾರಿಕೆ ಆಗಿದೆ, ಅದು ಸಾತ್ವಿಕ. ಏನು ಮಾಡಬೇಕು ಅದನ್ನು ಇಗ್ನೋರ್ ಮಾಡಿ, ಏನು ತೊಂದರೆ ಏನು ಮಾಡಿದೆ, ಎಲ್ಲದಕ್ಕೆ ಒಂದೇ ಲೆಕ್ಕ ಇಟ್ಕೊಂಡ್ಬಿಟ್ಟ. ಸರೋವರಕ್ಕೂ ಅಲೆ ಬರಲಿಕ್ಕೆ ಅಲೆ ಬರಲೇ ಇಲ್ಲ, ಸ್ನಾನ ಇಲ್ಲೇ ಇಲ್ಲ, ನಿಂತೋಯ್ತು ಅವನಿಗೆ. ಅಲ್ಲಿ ಹೋದ ಅಲೆ ನಿಲ್ಲಬೇಕು, ಅಲೆ ನಿಲ್ಲೇ ಇಲ್ಲ. ಸಂಸಾರ ಧರ್ಮ, ಸಂಸಾರದಲ್ಲಿ ತಂದೆಯವ್ರಿಗೆ ಲಕ್ಷಣಗಳಿರುತ್ತೆ, ಅವ ಡಿಸ್ಟರ್ಬ್ ಆಗೋ ಚಾನ್ಸ್ ಇರುತ್ತೆ, ಆಗಬಾರದು. ಆದರೆ ಆಗ ಶಕ್ತಿ ನಮ್ಮಲ್ಲಿ ನಮಗಲ್ಲಿಲ್ಲ, ದೇವರಿಂದ ತಂದ್ಕೋಬೇಕು ನಾವು. ಹರೇ ಹೇ ಸ್ಮೃತ್ಯ, ಹರಿಸ್ಮರಣೆ ಮಾಡಿದ ತಕ್ಷಣ ಏನಾಯ್ತು ನಿಮಗೆ, ಆ ಶಕ್ತಿ ಬರುತ್ತೆ. ಆದ್ದರಿಂದ ಯೋಚನೆ ಮಾಡಬೇಡಿ. ಈ ಬ್ಯಾಲೆನ್ಸ್ ಆಫ್ ಪಾಯಿಂಟ್ ಯಾರಿಗೆ ಬರುತ್ತೆ ಅಂದರೆ ಅವನು ಭಾಗವತ ಪ್ರಧಾನ, ಭಾರಿ ಶ್ರೇಷ್ಠನಾದ ಭಾಗವತ ಅಂದ ಹಾಗೆ. ಅದಿಟ್ಕೊಂಡೆ ಬಜನಕರಾಜ ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹಿತ್. ಇದು ಭಾರಿ ದೊಡ್ಡ ಮಾತಾಡಿದ್ದು. ಆ ಎಲ್ಲಿರ್ಬೇಕು ಇದು, ಯಾರು ಹೇಳ್ತಿರೋದು ಇದನ್ನೀಗ? ಭಾಗವತ ಹೇಳ್ತಿದ್ದಾರೆ, ವಿದ್ಯೆ ಇರುತ್ತವ್ರೆ, ತಿವಿತ ನಿಷ್ಠ ಕಂಡು ಫೈನಲ್ ಇಯರ್ ಪಾಠ ಮಾಡ್ತಾನೆ ಅಂದರೆ ಏನಾಗಿರ್ತಾನೆ ಅವನಿಗೆ ಕೇಳೋನಾಗ? ಸೆಕೆಂಡ್ ಇಯರ್ ಪಾಸ್ ಆಗಿ ಬಂದಿರ್ತಾನೆ ಆಗಲೇ ಅವನು, ಅರ್ಥ ಆಯ್ತಾ? ಫೈನಲ್ ಇಯರ್ ಟೆಕ್ಸ್ಟ್ ಬುಕ್ ಯಾತಕ್ಕೆ ಇರ್ತಾರೆ ಅಂದರೆ ಫೈನಲ್ ಇಯರ್ ಓದೆ ಅರ್ಹತೆ ಇರೋನಿಗೆ ಇಟ್ಟಿರೋದು ಅದನ್ನು. ಅದು ಫಿಸಿಕ್ಸ್ ಫಾರ್ ಪಿ ಯು ಸಿ, ಫಿಸಿಕ್ಸ್ ಫಾರ್ ಎಸ್ ಎಲ್ ಸಿ ಅಂತ ಇಟ್ಟಾಗೆ ಇದು ಇದೆಲ್ಲ ಯಾರಿಗಿದು ಭಾಗವತ ಪ್ರಧಾನರು ಹೇಳಿದ ಮಾತು. ಇದು ಆ ಲೆವೆಲ್ಗೆ ಬಂದಿರ್ತಾನೆ ಆಗಲೇ ಅವನು, ಹುಡುದವ್ರು ಹೇಳೋ ಮಾತುಗಳಲ್ಲ ಇದು ಭಾಗವತ ಪ್ರಧಾನ. ಇದರಿಂದ ನಮಗೆಲ್ಲ ಎಲ್ಲಿ ಸಾಧನೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ದೇಹವು ಸಾಧನ, ಇಂದ್ರಿಯಗಳ ಸಾಧನ, ಪ್ರಾಣ ಸಾಧನ, ಬುದ್ಧಿ ಸಾಧನ, ಅತಿ ದೊಡ್ಡದು ಯಾವುದು ಸಾಧನ? ಧಿಯಾಮ್. ಅದಕ್ಕೆ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳಿ ಗಾಯತ್ರಿ ಮಂತ್ರ ಯಾತಕ್ಕೆ ಬಂತು ಅಂದರೆ ಹೈಯೆಸ್ಟ್ ಯಾವುದು ಅಂದರೆ ಬುದ್ಧಿ. ಬುದ್ಧಿ ಒಂದು ನೆಟ್ಟಿಗೆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಬುದ್ಧಿ ನೆಟ್ಟಿಗಿರೋದು ಯಾವಾಗ? ಹರೇ ಸ್ಮೃತ್ಯ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳಿದ್ರೆ ಸರಿ ಇರುತ್ತೆ. ಸಂಸಾರ ಧರ್ಮೈಹಿ ಸಂಸಾರ ಸ್ವಭಾವೈಹಿ ದೇಹಾದೀನಾಂ ಜನ್ಮಾದಿ ಕೃಚ್ಛ್ರೈಹಿ ಅಭಿಮುಹ್ಯಮಾನಃ ತತ್ತದ್ವಸ್ತು ತತ್ತತ್ತತ್ವಂ ಯಥಾವತ್ ಜಾನನ್ ಯೋ ವರ್ತತೆ ಸಹ ಭಾಗವತ ಪ್ರಧಾನ ಇತ್ಯನ್ವಯ. ಬಿಸಿನೀರು ಮುಟ್ಟಿದ, ಭಾರಿ ಸಿಟ್ಟು ಬಂದು ಬಿಸಿನೀರಿನ ಮೇಲೆ ಎಲ್ಲ ಒರೆಯೋಕ್ಕೆ ಶುರು ಮಾಡ್ದ. ಏನು ಉಳಿದು ಹೇಳಿದೆ ಅಲ್ಲಯ್ಯ, ದಡ್ಡ ಬಿಸಿನೀರು ಸಿರೋದೇ ಸುಡೋದಕ್ಕೆ. ಅವನೇನು ಮಾಡ್ದ? ಓ, ನಾನು ಮುಟ್ಟಬಾರದು ಅಷ್ಟು ಹಿಡ್ಕೊಂಡ್ರೆ ಸಾಕು. ಅವನೇನು ಮಾಡ್ದ? ಬಿಸಿ ಆರಿಸಿ ಇನ್ನೊಬ್ರು ಸ್ಥಾನ ಕೆಲಸ ಮಾಡಿ ಬಂದ, ಸಣ್ಣ ಮಾಡಿ ಬಂದ್ಬಿಟ್ಟ ಮನೆಗೆ ಸುಡುತ್ತಾ ದರಿದ್ರ ಅಂತೇಳಿ. ಅದು ಮಾಡುವ ಬಿಸಿ ಬೆಂಕಿ ಸ್ವಭಾವ ಏನೋ, ಸುಡು ನೀರಿನ ಸ್ವಭಾವ ಏನೋ ತಣ್ಣಗಿರೋದು, ಹಿಮ ಮಂಜಿನ ಸ್ವಭಾವ ಎಕ್ಸ್ಟ್ರೀಮ್ ಕೂಲ್ ಇರೋದು. ಆ ಸ್ವಭಾವ ತಕ್ಕಂತೆ ಉಪಯೋಗಿಸ್ತಾನೇ ಇಲ್ಲ. ಫ್ರಿಜ್ ಉಪಯೋಗಿಸ್ತೇವೆ, ಹೀಟ್ರ್ ಎಲ್ಲ ಉಪಯೋಗಿಸ್ತೇವೆ. ಯಾತಕ್ಕೆ? ಆ ಗುಣಧರ್ಮ ನೋಡಿಕೊಂಡು ಪರ್ಪಸ್ ತೊಳ್ಕೊಂಡು ಉಪಯೋಗಿಸ್ತೇವೆ. ಅದೇ ರೀತಿಯಲ್ಲಿ ಸಂಸಾರ ಧರ್ಮಗಳನ್ನು ಅದು ತಕ್ಕಂತೆ ಉಪಯೋಗಿಸೋದು ಜಾಣತನ, ಇಲ್ಲವಾದ್ರೆ ತಪ್ಪು ಅಂತ ಕರೀತಾರೆ. ಸಂಸಾರ ಸ್ವಭಾವೈಹಿ ದೇಹಾದೀನಾಂ ಜನ್ಮಾದಿ ಕೃಚ್ಛ್ರೈಹಿ ಯೋ ವರ್ತತೆ ಸ ಭಾಗವತ ಪ್ರಧಾನ ಇತ್ಯನ್ವಯ ತತ್ರ ಹೇತುಮಾಹ ಸ್ಮೃತ್ಯೇತಿ. ದೇಹಾದೀನಾಂ ಅಚೇತನತ್ವೇನ ಜನ್ಮಾದಿ ಕೃಚ್ಛ್ರ ಅನುಭವ ಅನುಪಪನ್ನ. ದೇಹಾದಿಗಳ ಅಚೇತನ ಅನುಭವ ಎಲ್ಲಿಂದ ಬರುತ್ತೆ ಅಂದರೆ ಅಭಿಮಾನ ಅಂತ ಅದಕ್ಕೆ ಹೇಳಿದೆ. ಇತ್ಯಾದ ತಾತ್ಪರ್ಯಾರ್ಥೋ ಅನ್ಯೋಯುಕ್ತೋ ವಕ್ತವ್ಯ ಸ ಕಾಹಿತ್ಯಾಕಾಂಕ್ಷಾಂ ದೇಹೇಂದ್ರಿಯ ಪ್ರಾಣಧಿಯಾಂ ತ್ರಿದೈವತ ಅಭಿಮಾನಿನಃ. ಆತರ ತಕ್ಷಣ ಅಭಿಮಾನದ ಬಗ್ಗೆ ಬರೀತಾರೆ. ದೇಹ, ಇಂದ್ರಿಯ, ಪ್ರಾಣ, ಬುದ್ಧಿ ಎಲ್ಲಕ್ಕೂ ಕೂಡ ಅಭಿಮಾನಿಗಳು ಮೂರು ವಿಧ ಇದ್ದಾರೆ. ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ತತ್ರ ದೇವ ಉತ್ತಮ ದೇವಾಹ ತಾ ಸರ್ವದೋಷ ವಿವರ್ಜಿತಾಹ. ಉತ್ತಮರಾದವರು ಅಭಿಮಾನಿ ದೇವತೆಗಳು, ದೇವತೆಗಳು ಅವರೆಲ್ಲರಿಗೂ ದೋಷ ಇಲ್ಲ. ಯಾವ ದೋಷ ಇಲ್ಲ ಅಂದರೆ ತತ್ವಾಭಿಮಾನಿಗಳ ಅವಸ್ಥೆಯಲ್ಲಿ ದೋಷ ಇಲ್ಲ ಅವರಿಗೆ. ಬೇರೆ ಕಡೆ ದೋಷ ಇದೆ. ತತ್ವಾಭಿಮಾನಿ ಪೋಸ್ಟಲ್ಲಿ ಅವರು ಏನು ಮಾಡೋದಿಲ್ಲ, ತಪ್ಪು ಮಾಡೋದಿಲ್ಲ. ಗುಣೈಸ್ತರವೈಹಿ ಸುಸಂಪನ್ನಾಹ ವಿರಿಂಚಾದ ಉತ್ತರೋತ್ತರಂ ಬ್ರಹ್ಮದೇವರವರೆಗೆ ತಾರತಮ್ಯ ಕ್ರಮದಲ್ಲಿರ್ತಾರೋ. ಮಧ್ಯಮ ಗುಣದೋಷೇತಾಹ ಅಧಮ ಅಸುರಾಮತಾಹ. ನಮ್ಮ ದೇಹದಲ್ಲಿ ಅಸುರರು ಇದ್ದೂ ಕೆಲಸ ಮಾಡಿಸ್ತಾರೆ, ದೇವತೆಗಳಿದ್ದೂ ಕೆಲಸ ಮಾಡಿಸ್ತಾರೆ, ಮಧ್ಯದವರಿದ್ದೂ ಕೆಲಸ ಮಾಡಿಸ್ತಾರೆ. ತೇ ಸರ್ವೇ ದೋಷ ಸಂಯುಕ್ತಾಹ. ಅಸುರರು ದೋಷಿಗಳಾದ್ದರಿಂದ ನಮ್ಮ ಕೈಲಿ ಏನು ಮಾಡಿಸೋಕ್ಕೆ ಟ್ರೈ ಮಾಡ್ತಾರೆ, ಅವರು ಕೆಟ್ಟ ಕೆಲಸ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಪ್ರತಿನಿತ್ಯ ಸ್ತೋತ್ರ ಮಾಡೋದು. ನಮೋವಸ್ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತಃ ಸರ್ವ ಏವ ಹಿ ಅಂತ ಪ್ರಾರ್ಥನೆ ಮಾಡಬೇಕು. ತೇಭ್ಯೋ ಅನ್ಯೋ ಮಾನುಷೋ ದೀವಾಹ ದೀವಃ ತಾಭ್ಯಾಂ ದೇವಾಸುರಾವಪಿ ಜೀವಾಭಿಮಾನಿನಶ್ಚೈವ ತ್ರಿವಿಧ ಸಂಪ್ರಕೀರ್ತಿತಾಹ. ಹೀಗೆ ಒಂದು ಘಟ್ಟ ಬಂತೀಗ. ದೇಹಾಭಿಮಾನಿಗಳು ಬೇರೆ, ಇಂದ್ರಿಯಾಭಿಮಾನಿಗಳು, ಪ್ರಾಣಾಭಿಮಾನಿಗಳು, ಬುದ್ಧಿಭಿಮಾನಿಗಳು, ಆಮೇಲೆ ಜೀವಾಭಿಮಾನಿಗಳು ಬೇರೆ ಇದ್ದ. ಜೀವಾಭಿಮಾನಿಗಳು ಮೂರು ವಿಧಾನೇ. ಜೀವಮಾನ್ ಉತ್ತಮೋ ಬ್ರಹ್ಮ ಮಧ್ಯಮ ಸ್ವಯಮೇವತು ಅಧಮಃ ಕಲಿರುದ್ದಿಷ್ಟ ತತ್ರಚೋತ್ತಮ ನೀಚಯೋ. ಉತ್ತಮ ಜೀವರಿಗೆಲ್ಲ ಬ್ರಹ್ಮದೇವರ ಅಭಿಮಾನಿ ದೇವತೆಗಳು, ಅಧಮ ಜೀವರಿಗೆಲ್ಲ ಕಲಿ ಅಭಿಮಾನಿ ದೇವತೆ. ಆದರೆ ಅವರು ಬ್ಯಾಕಿಂಗ್ನಲ್ಲಿ ಕೆಲಸ ಮಾಡ್ತಾರೋ. ಸಜ್ಜೀವರಿಗೆಲ್ಲ ಬ್ರಹ್ಮದೇವರ ಬ್ಯಾಕಿಂಗ್ ಇರುತ್ತೆ, ದುಷ್ಟರಿಗೆಲ್ಲ ಅವರು ಬ್ಯಾಕಿಂಗ್ ಇರುತ್ತೆ. ತತ್ರ ಚ ಉತ್ತಮ ನೀಚಯೋ ಮೃತಿ ಜನ್ಮ ಕ್ಷುತ ದುಃಖ ಪ್ರಭೃತಿ ಅಖಿಲಮೇವತು ನೋತ್ತಮಸ್ಯ ತು ಜೀವಸ್ಯ ದೇಹಾದೇಶ್ಚ ಕಥಂಚನ. ಉತ್ತಮ ಜೀವರಿದ್ದಾರಲ್ಲ ಅವರಿಗೆ ಮೃತಿ ಜನ್ಮ ಕ್ಷುತ ದುಃಖ ಪ್ರಭೃತಿ ಅಖಿಲ ಮೇವತು ನಾ ಉತ್ತಮಸ್ಯ. ಉತ್ತಮ ಜೀವ ಅನುಭವಕ್ಕೆ ಬರೋದೇ ಇಲ್ಲ. ಅವು ಯಾರಿಗೆ ಹೋಗುತ್ತೆ ಅಂದರೆ ಅವೆಲ್ಲ ಜೀವಸ್ಯ ಭಾಷ್ಯ ಅದು ಬಾಕಿ ಇರೋದು.